ತಪ್ಪನ್ನು ಕ್ಷಮಿಸೋದು ಕರುಣೆಯ ಒಂದು ಮುಖ, ಅದರಲ್ಲೂ ಮಹಾಪರಾಧಗಳನ್ನು ಕ್ಷಮಿಸೋದು ಕರುಣೆಯ ಮಹಾಮುಖ. ಅದಕ್ಕಾಗಿ ಪಾಪಕರ್ಮವ ಸಹಿಸುವರೇ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಬಯೋಜ ಪವಂಡದೊಳಗಾವಲ್ಲಿ ನಾಕಾಣೆ ಭೂಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡುತ್ತ ಮಹಾಪರಾಧಗಳೆಡಿಸಿದನೇ ಕರುಣಾ ಸಮುದ್ರ. ಪರಮಾತ್ಮ ಬರೀ ಕರುಣಾಳವಲ್ಲ, ಕರುಣಾ ಸಮುದ್ರ ಅಂತ ಹೇಳಿ ಮಹಾಪರಾಧಗಳನ್ನು ಕ್ಷಮಿಸಿದ್ದಾನೆ. ಅವನು ಮಾಡಿದವರು ಸಾಮಾನ್ಯರಲ್ಲ, ಭಾರಿ ದೊಡ್ಡ ದೊಡ್ಡವರು ಮಾಡಿದ ದೊಡ್ಡ ದೊಡ್ಡ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸಿದ್ದಾನೆ. ಅದಕ್ಕೆ ಕರುಣಾ ಸಮುದ್ರ ಹರಿ, ಪರಮಾತ್ಮ ಮಹಾಕರುಣಾಡು, ಮಹಾಪರಾಧಗಳನ್ನು ಸಹಿಸ್ತಾನೆ ಅಂತ ಇಲ್ಲ, ಇವನಂತೆ ಯಾರೂ ಸಹಿಸೋದಿಲ್ಲ. ಅಂದಮೇಲೆ ಕರುಣಾಳಗಳ ಒಡೆಯ, ಇವರಿಗಿಂತ ಹೆಚ್ಚು ಕರುಣಾಳಗಳಿಲ್ಲ. ಅನೇಕ ಕರುಣಾಳಗಳಿದ್ದಾರೆ, ಅವರ ಮಧ್ಯ ಭಗವಂತ ಒಬ್ಬ ಕರುಣಾಳವಲ್ಲ, ಭಗವಂತನಂತೆ ಒಬ್ಬ ಕರುಣಾಳ ಇನ್ನೊಬ್ಬ ಇಲ್ವೇ ಇಲ್ಲ. ಅರ್ಥ ಮಾಡಿಕೊಂಡ ದೇವರಲ್ಲಿ ಅದಕ್ಕಾಗಿಯೇ ಹೆಚ್ಚು ಭಕ್ತಿಯನ್ನು ನಾವು ಮಾಡೋಣ. ಇವತ್ತು ಮೊದಲಾದವರು ಮಾಡ್ತಾ ಇದೆಯಲ್ಲ, ಅವ್ರದ್ದು ಮಹಾಪರಾಧ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅವರೆಲ್ಲ ಮಹಾ ತಪ್ಪು ಮಾಡಿದ್ದಾರೆ ಅಂತ ಅಟ್ಟೆ ತಿಳ್ಕೊಳ್ಳೋದಲ್ಲ, ನಾವೆಲ್ಲ ಎಷ್ಟು ತಪ್ಪು ಮಾಡ್ತೇವೆ ಅಂತ ಕುಶೈವೋ ಮುನಯ ದೇವಾ ವಕ್ತವ್ಯಾಹ ಕಿಮತಃ ಪರೇ ಜನ್ಮ ಜನ್ಮಾಂತರ ಜ್ಞಾನ ಅವಜಾನಂತಿ ಅಲ್ಸಲ. ಜನ್ಮ ಜನ್ಮಗಳಲ್ಲೂ ನಾವು ಎಷ್ಟು ತಪ್ಪು ಮಾಡ್ತೇವೆ ಗೊತ್ತೇ ಇಲ್ಲ. ಆದ್ದರಿಂದ ನಮ್ಮನ್ನು ಇವತ್ತು ದೇವರು ಕ್ಷಮಿಸಿದ್ದಾನೆ, ಒಂದು ಹಂತದಲ್ಲಿ ಇಟ್ಟಿದ್ದಾನೆ ಅಂದರೆ ನಮಗೆ ಜನ್ಮ ಕೊಟ್ಟಿರೋ ದೊಡ್ಡ ಸಾಕ್ಷಿ, ಇಂದಿರೆಗಳನ್ನು ಕೊಟ್ಟಿರುವುದು ಸಾಕ್ಷಿ, ಲೋಕಕ್ಕೆ ಬರುವ ನೆಲೆ ಕೊಟ್ಟಿರೋದು ಅನ್ನ ಕೊಟ್ಟಿರೋದೆಲ್ಲ ಸಾಕ್ಷಿ. ನಾನು ನಿಜವಾಗಿ ಮಾಡ್ತಕ್ಕಂಥ ತಪ್ಪಿಗೆ ಪರಮಾತ್ಮ ಏನನ್ನೂ ಕೊಡಬಾರ್ದಾಗಿತ್ತು. ಇಷ್ಟು ಕೊಟ್ಟಿದ್ದಾನೆ ಅಂದರೆ ಮಹಾಕರುಣಾಳು ಅನ್ನೋದಕ್ಕೆ ಮೊದಲಾದವರು ಅನ್ನೋದರಲ್ಲಿ ಎಲ್ಲರೂ ಸೇರಿಕೊಳ್ಳುತ್ತಾರೆ. ಅವರು ಒಮ್ಮೊಮ್ಮೆ ಮಹಾಪರಾಧ ಮಾಡಿದರು. ನಾವು ಪ್ರತಿ ದಿವಸ ಅನಂತ ಅಪರಾಧ ಮಾಡಿ, ಸಾವಿರಾರು ಅಪರಾಧ ಮಾಡ್ತೇವೆ ಪ್ರತಿ ದಿವಸ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನೆ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಪ್ರತಿನಿತ್ಯದಲ್ಲೂ ಸಾವಿರಾರು ಅಪರಾಧ ಮಾಡೋದ್ರಿಂದ ಅದು ಮಹಾಪರಾಧವೇ ಆಯ್ತಲ್ಲ. ಆ ದೇವರು ಕ್ಷಮಿಸ್ತಾನೆ, ಕರುಣಾ ಸಮುದ್ರ ಅಷ್ಟು ಹೇಳಿ ಬಿಡಿ. ಮಹಾಪಾಪ ಕಳೆಯುತ್ತೆ ಅಂತ ಗಂಗಾನದಿ ಭಾರಿ ಪ್ರಸಿದ್ಧ ಇದೆ. ಅಂದಮೇಲೆ ದೇವರು ಏನು ಮಹಾಪಾಪ ಕಳೀತಾನೆ ಅಂತ ಹೇಳ್ತಾರೆ, ಗಂಗಾನದಿ ಪಾಪ ಕಳೆಯುತ್ತೆ ಅನ್ನೋ ವಿಚಾರಣೆ ದೇವರ ಪಾಪ ನಾಶ ಮಾಡ್ತಕ್ಕಂಥ ಸಾಮರ್ಥ್ಯಕ್ಕೆ ದೊಡ್ಡ ಒಂದು ನಿದರ್ಶನ. ಅಂಗೂಟಾತ್ರದಲ್ಲಿ ಜನಿಸಿದ ಅಮರ ತರಂಗಿಣಿಯು ಲೋಕತ್ರಯಗಳ ಹಿಂಗಿಸುವುದು ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ ಇಂಗಡರ ಬಗಡೊಡೆಯನ ಅಂಗೋಪಾಂಗಗಳ ಲಿಪ್ಪ ಅಮರ ಅನಂತ ಸುಮಂಗಳಪ್ರದ ನಾಮ ಪಾವನ ಮಾಡುವುದೇ ನರಿತು. ಇದರಲ್ಲಿ ದೇವರ ಮಹಿಮೆಯ ಮತ್ತೊಂದು ಮುಖ. ಅಂಗೂಟಾಗ್ರದಿ ಜನಿಸಿದ ಅಮರ ತರಂಗಿಣಿಯು ಪರಮಾತ್ಮನ ಪಾದದ ಅಂಗುಷ್ಠ, ಅದರ ತುದಿ, ಅದರಿಂದ ಹುಟ್ಟಿದ್ದು ಗಂಗಾನದಿ. ಅದು ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಲೋಕತ್ರಯಗಳ ಅಘ ಹಿಂಗಿಸುವುದು. ಮೂರು ಲೋಕಗಳ ಪಾಪವನ್ನು ಸಹ ಗಂಗಾನದಿ ಪರಿಹಾರ ಮಾಡ್ತಾ ಇದೆ. ಅದು ಶಕ್ತಿ ಎಲ್ಲಿಂದ ಬಂದಿತ್ತು? ಪರಮಾತ್ಮನ ಪಾದ ಅಲ್ಲ, ಪರಮಾತ್ಮ ಎಲ್ಲ ಬೆರಳುಗಳು ಅಲ್ಲ, ಪರಮಾತ್ಮನ ಬರೀ ಒಂದು ಹೆಬ್ಬೆರಳಲ್ಲ, ಅದರ ತುದಿ. ಅದರಿಂದ ಹುಟ್ಟಿದ ಗಂಗಾನದಿಗೆ ಎಷ್ಟು ಶಕ್ತಿ ಇದ್ದರೆ ಇದು ಪರಮಾತ್ಮನಿಗೆ ಒಟ್ಟು ಶಕ್ತಿ ಎಷ್ಟಿರಬೇಕು ಅನ್ನೋದನ್ನು ಊಹೆ ಮಾಡಿ ಅಂತ ಹೇಳ್ತಾರೆ. ಇದು ಪರಮಾತ್ಮನ ಪಾದೋದಕ, ವಿಷ್ಣು ಪಾದೋದಕ ಗಂಗಾನದಿ ಅನ್ನೋ ಹಿನ್ನೆಲೆಯಲ್ಲಿ ಈ ಅರ್ಥ ವಿಸ್ತಾರವನ್ನು ದಾಸರು ಮಾಡ್ತಾರೆ. ಅಂಗೂಟಾಗ್ರತಿ ಜನಿಸಿದ ಅಮರ ತರಂಗಿಣಿಯು ಲೋಕತ್ರಯಗಳ ಅಘ ಹಿಂಗಿಸುವುದು, ಮೂರು ಲೋಕಗಳ ಪಾಪವನ್ನು ಸಹ ಪರಿಹಾರ ಮಾಡ್ತಾ ಇದೆ. ಇದಕ್ಕೊಂದು ಗಂಗಾನದಿ ಮೂರು ಲೋಕದ ಪಾಪವನ್ನು ಪರಿಹಾರ ಮಾಡುತ್ತೆ ಎಂಬುದು ಅತಿಶಯೋಕ್ತಿ ಅಲ್ಲ. ಮತ್ಯಾವುದೋ ಭೂಲೋಕದ ಒಂದು ನದಿ ಎಲ್ಲ ಲೋಕದ ಪಾಪ ಪಾಪ ಪರಿಹಾರ ಮಾಡುತ್ತೆ ಅಂದರೆ ಹಾಗೆ ಹೇಳಬೇಡಿ. ಭೂಲೋಕದ ಪಾಪ ಪರಿಹಾರ ಮಾಡುತ್ತೆ ಅಂತ ಹೇಳಿ ಹರಿಯೋದು ಭೂಲೋಕ ಒಂದರಲ್ಲೇ, ಭೂಲೋಕ ಒಂದರಲ್ಲೇ ಹರಿತಕ್ಕಂಥ ನದಿ ಮೂರು ಲೋಕದ ಪಾಪ ಪರಿಹಾರ ಮಾಡುತ್ತೆ ಅಂದರೆ ಅತಿಶಯೋಕ್ತಿ ಅಷ್ಟೆ. ಆದರೆ ಗಂಗಾ ನದಿ ಹಾಗಲ್ಲ, ಅದು ಮೂರು ಲೋಕದಲ್ಲೂ ಹರಿತಕ್ಕಂಥ ನದಿ. ತ್ರಿಪಥಗ ಅಂತ ಅದಕ್ಕೆ ಹೆಸರು, ತ್ರಿಪಥಗ, ಮೂರು ಲೋಕದಲ್ಲೂ ಹರಿತಕ್ಕಂಥ ನದಿ. ಆದ್ದರಿಂದ ಮೂರು ಲೋಕದಲ್ಲಿರ್ತಕ್ಕಂಥ ಜನಗಳ ಪಾಪವನ್ನು ಪರಿಹಾರ ಮಾಡುತ್ತೆ. ಇದರಿಂದ ಎಲ್ಲ ನದಿಗಳಿಗಿಂತ ಗಂಗಾ ನದಿ ಭಾರಿ ಶ್ರೇಷ್ಠವಾಗಲಿಕ್ಕೆ ಕಾರಣ ಅದರ ವ್ಯಾಪ್ತಿ ಭಾರಿ ದೊಡ್ಡದು. ಸಾಮಾನ್ಯ ಆಧುನಿಕರಿಗೆ ಕೇಳಿಬಿಟ್ರೆ ಅತ್ಯಂತ ಉದ್ದವಾದ ನದಿ ಯಾವುದು ನಮ್ಮ ಭೂಲೋಕದಲ್ಲಿ ಅಂದರೆ ನೈಲ್ ನದಿ ಅಂತ ಹೇಳಿಬಿಟ್ಟ. ನಮಗೆ ಕಣ್ಣಿಗೆ ಕಾಣಷ್ಟು ಇರಬಹುದು, ಆದರೆ ಗಂಗಾ ನದಿ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಮೂರು ಲೋಕದಲ್ಲಿ ಹರಿಯುತ್ತೆ, ಅತ್ಯಂತ ದೊಡ್ಡ ನದಿ ಇರೋ ಸಾಧ್ಯತೆಯೇ ಇಲ್ಲ. ಯೋಚನೆ ಮಾಡಬೇಕು, ಮೂರು ಲೋಕದಲ್ಲಿ ಹರಿತಕ್ಕಂಥ ನದಿ ಅಂದಮೇಲೆ ಅದರ ಆಳ ವಿಸ್ತಾರ ಒಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಕ್ವಾಂಟಿಟಿ ಕ್ವಾಂಟಿಟಿ ನೋಡಿ, ಅದರ ಕ್ವಾಲಿಟಿ ನೋಡಿ ಅಂತ ಹೇಳಿದ್ದಾರೆ. ಅದರ ಕ್ವಾಂಟಿಟಿ ನೋಡಿದರೆ ಮೂರು ಲೋಕದಲ್ಲಿ ಹರಿಯುತ್ತೆ, ಕ್ವಾಲಿಟಿ ನೋಡಿದರೆ ಮೂರು ಲೋಕದ ಪಾಪ ಪರಿಹಾರ ಮಾಡುತ್ತೆ. ಹರಿಯೋದು ಅದರ ವ್ಯಾಪ್ತಿ, ಪಾಪ ಪರಿಹಾರ ಮಾಡೋದು ಶಕ್ತಿ, ಎರಡೂ ಅದರಲ್ಲಿದೆ. ಲೋಕತ್ರಯಗಳ ಹಿಂಗಿಸುವುದು, ಹಿಂಗಿಸುವುದು ಅಂತ ಹೇಳಿದ್ರಿಂದ ಬರೀ ಕಡಿಮೆ ಮಾಡೋದಿಲ್ಲ, ಡೆಸ್ಟ್ರಾಯ್ ಮಾಡಿ ಹಿಂಗಿಸೋದು ಅಂತ ಹೇಳಿದರೆ ಪೂರ್ತಿ ಇಲ್ದಾಗ ಮಾಡಿಬಿಡೋದು. ಲೋಕತ್ರಯಗಳ ಹಿಂಗಿಸುವುದು ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯನ ಪದ ದಾಸರಿತ್ತ ಪದಕ್ಕೆ ತುಂಬ ಉಪಯೋಗಿಸ್ತಾರೆ. ಹರಿಕಥಾ ಸಾರದ ಮತ್ತೊಂದು ಕೊಡುಗೆ ಅಂದರೆ ಕೆಲವು ಹೊಸ ಪದಗಳ ಒಂದು ಕಾಯಿನ್ ಮಾಡೋದು. ಹೊಸ ಪದಗಳನ್ನು ಸಂಸ್ಕೃತಕ್ಕೆ ಕನ್ನಡಕ್ಕೆ ಕೊಟ್ಟಿದ್ದು ಹರಿಕಥಾಮೃತ ಸಾರ ಮತ್ತು ದಾಸ ಸಾಹಿತ್ಯದ ಒಳ್ಳೆಯ ವೈಶಿಷ್ಟ್ಯವನ್ನು ಇಲ್ಲಿ ಹೇಳ್ತಾರೆ. ಇಂಗಡಲ ಮಗಳೊಡೆಯ, ಏನಿದು ಇಂಗಡಲ, ನಾವು ಇಂಗೊಂದು ಕೂಡ ಬಂದಿತಾಗಿ ಬಿಡ್ತೀವಿ. ಇಂಗಡ ಇಂಗಿನ ಕಡಲು, ಇಂಗಿನ ಕಡಲಲ್ಲ, ಇಂಗಡಲು ಅಂದರೆ ಹಾಲುಗಡಲು ಅಂತ, ಕ್ಷೀರ ಸಮುದ್ರ ಅಂತ. ಇಂಗಡಲ ಮಗಳು ಅಂದರೆ ಕ್ಷೀರವಾರಿದಿ ಕನ್ನಿಕೆ ಮಹಾಲಕ್ಷ್ಮಿ ಅಂತ. ಇಂಗಡದ ಮಗಳ ಒಡೆಯ ಕ್ಷೀರಸಾಗರನ ಮಗಳು ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯ ಪತಿ ಈತ ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಗಂಗಾ ನದಿ, ಎಲ್ಲಿಯ ನಾರಾಯಣ ಅಂತ. ಇಂಗಡದ ಮಗಳೊಡೆಯನ ಅಂಗೋಪಾಂಗಗಳ ಇಪ್ಪ ಅಬಲ ಅನಂತ ಸುಮಂಗಳ ಪ್ರದ ನಾಮ ಪಾವನ ಮಾಡುವುದೇ ಹರಿದು ಅಂತ ಪರಮಾತ್ಮನ ನಾಮ ಪರಿಹಾರ ಮಾಡೋದೇನು ಆಶ್ಚರ್ಯ ಅಲ್ಲ. ಗಂಗಾ ನದಿ ಪಾದೋದ್ಭವೇ, ಯಾರ ಪಾದೋದ್ಭವೇ ಗಂಗಾ ನದಿ ಆಗಿದ್ದಾಳೋ ಅಂತ ಮಹಾವಿಷ್ಣು ಸರ್ವತ್ರ ವ್ಯಾಪ್ತ, ಅಮನ ಅನಂತ ಗುಣಗಳನ್ನು ಹೆಚ್ಚಿಸ್ತಕ್ಕಂಥ ಪದಗಳು ಅಂತ ಪರಮಾತ್ಮನ ನಾಮಗಳು ನಮ್ಮನ್ನು ಪವಿತ್ರ ಮಾಡೋದು ಆಶ್ಚರ್ಯನ. ಇದರಲ್ಲಿ ಪರಮಾತ್ಮ ಪಾಪ ವಿಹಾರ ಮಾಡ್ತಾನೆ ಅಂತ ಹೇಳಿದ ವಿಷಯವನ್ನು ಪುನರುಕ್ತಿ ಮಾಡೋದಿಲ್ಲ ದಾಸರು, ಹೊಸ ಒಂದು ಅಂಶವನ್ನು ಹೇಳ್ತಾರೆ. ದೇವರ ಆರಾಧನೆ ಮಾಡಿದರೆ ಮಾಡ್ತಾನೆ ಅಲ್ಲ ಸರಿಯೇ, ಆದರೆ ಇದು ಆರಾಧನೆ ಮಾಡಿಲ್ವಲ್ಲ ನಮ್ಮ ಪಾಪ ಏನಾಗುತ್ತೆ ಅಂದರೆ ಯೋಚನೆ ಮಾಡಬೇಡಿ. ನಾಮೋಚ್ಚಾರಣೆ ಮಾಡೋಕ್ಕೆ ಅಂತ ಬರುತ್ತಲ್ಲ ಅಷ್ಟಕ್ಕೆ ಪರಿಹಾರ ಮಾಡ್ತಾರೆ ಅಂದರೆ ನಾಮೋಚ್ಚಾರಣೆ ಮಾಡ್ತಿರಲಿಕ್ಕೆ ಪರಿಹಾರವಾಗುತ್ತೆ. ಅಮಲವನಂತ ಸುಮಂಗಳಪ್ರದ ನಾಮ ಪಾವನ ಮಾಡುವುದೇ ನರಿದು. ಸುಮಂಗಳಪ್ರದ ನಾಮಗಳು ಅಲ್ಲಿಲ್ಲ, ನಾಮ ಏಕವಚನ ಅಂತೆ. ಪರಮಾತ್ಮನ ಒಂದೊಂದು ನಾಮವೂ ಕೂಡ ಎಲ್ಲ ಲೋಕಗಳ ಪಾಪವನ್ನು ಪರಿಹಾರ ಮಾಡುತ್ತೆ, ಇದು ವೈಶಿಷ್ಟ್ಯ. ಆದ್ದರಿಂದ ಸಮಗ್ರ ದೇವರ ಆರಾಧನೆ ನಮಗೆ ಸಾಧ್ಯವಾದಷ್ಟು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಯಾವಾಗ ದೇವರ ಹೆಸರನ್ನು ಹೇಳ್ತೇವೆ ಆಗಲೇ ನಮ್ಮ ಮನಸ್ಸಿಗೆ ಪಾಪಗಳ ಒಂದು ದೂರ ಆಗುವ ಅನುಭವ ಬರುತ್ತೆ ಅಂತ ಹೇಳ್ತಾರೆ. ಅದನ್ನೇ ವರ್ಣನೆ ಮಾಡಿ ಹೇಳಿದ್ದು, ಇಂಗಡಲ ಮಗಳೊಡೆಯರ ಅಂಗೋಪಾಂಗಗಳಲ್ಲಿಪ್ಪ ಅಮಲ ಅನಂತ, ಅಮಲ ಅನಂತ, ಅಮಲ ಕ್ವಾಲಿಟಿ, ಅನಂತ ಕ್ವಾಂಟಿಟಿ ಬಂದೆ, ಅಮಲ ನಿರ್ಮಲ ಮಲರಹಿತ, ಎಷ್ಟು ಶುದ್ಧ, ಒಂದೆರಡಿಲ್ಲ ಶುದ್ಧ ಅಂದರೆ ಅನಂತ. ಸುಮಂಗಳಪ್ರದ ನಾಮ, ಪರಮಾತ್ಮನ ನಾಮಗಳೆಲ್ಲ ಮಂಗಲವನ್ನು ಕೊಡತಕ್ಕಂಥದ್ದು. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಸುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡತ್ರಯ. ಪರಮಾತ್ಮನ ಹೆಸರೇ ಮಂಗಲ, ಪರಮಾತ್ಮನ ಸಂಬಂಧಪಟ್ಟ ಯಾವ ವಿಷಯದಲ್ಲೂ ಕೂಡ ಅಮಂಗಲ ಎಂಬ ಹೆಸರೇ ಇಲ್ಲ, ಮಂಗಲಾನಾಂಚ ಮಂಗಲಂ. ಅದಕ್ಕೆ ಪರಮ ಮಂಗಲಪ್ರದ ನಾಮ, ಸುಮಂಗಲ ನಾಮ ಪಾವನ ಮಾಡುವುದು ಏನರಿದು. ಏನು ಯೋಚನೆ ಮಾಡಬೇಡಿ, ಪರಿಹಾರವಾಗುತ್ತೆ. ನಾಮೋಚ್ಚಾರಣೆ ಸ್ಮರಣೆಯ ಮಹತ್ವ ಹೇಳಿದಲ್ಲ, ಸ್ಮರಿಸುವ ಪಾಠಗಳ ಸ್ಮರಿಸ ನಾಮಸ್ಮರಣೆ ಮಾಡಿ ಎಂತಾಗುತ್ತೆ ಹೇಳಿದ ದಾಸರು. ಮುಂದೆ ನಾಮಸ್ಮರಣ ಸಂಧಿ ಅಂತ ಸಂಧಿನೇ ಬರೀತಾರೆ, ಇಷ್ಟನ್ನ ಇಲ್ಲಿ ಸೂಚನೆ ಮಾಡಿ ಒಂದು ಸಂಧಿಗೆ ಹೆಸರೇ ಹೇಳ್ತಾರೆ ನಾಮಸ್ಮರಣ ಸಂಧಿ ಅಂತೇಳಿ. ಮುಂದೆ ಯಾವಾಗಲಾದರೂ ಬಂದಾಗ ನೋಡ್ಬೋದು ಅದನ್ನು, ಅಲ್ಲಿ ಹೇಳ್ತಾರೆ ನಾಮಸ್ಮರಣ ಇಷ್ಟು ದೊಡ್ಡ ಶಕ್ತಿ ಇದೆ. ಇಂಗಳರ ಮಗಳೊಡೆಯ ಭಗವಂತ ಅವರು ಯಾರು, ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಸ್ವಾರಸ್ಯ ಏನು ನೋಡಿದರೆ, ಭಾಗೀರಥಿ ದೇವಿ ಗಂಗಾದೇವಿ ಪರಮಾತ್ಮನ ಪಾದೋದ್ಭವ ಮಗಳು. ಈತನ ಹೆಂಡತಿ ಯಾರ ಮಗಳು ಅಂದರೆ ಇಂಗಡಲ ಮಗಳು, ಕ್ಷೀರಸಾಗರದ ಮಗಳು. ಎಷ್ಟು ಸಮರ್ಥಳು ಅಂದರೆ ಮಹಾನಿತ್ಯ ಮುಕ್ತಳು ಶ್ರೀರಾಮ. ಗಂಗಾದೇವಿ ಮುಕ್ತಳಲ್ಲ, ಅಮುಕ್ತಳಾದ ಗಂಗಾದೇವಿನೇ ಕೆಲಸ ಮಾಡಬೇಕಾದರೆ ಮುಕ್ತಳ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿ ಹೇಗಿರಬೇಕು, ಅವಳ ಗಂಡ ಹೇಗಿರಬೇಕು ಯೋಚನೆ ಮಾಡಿದರೆ ಈ ಮಾತೆಲ್ಲ ಶ್ರೀಮದ್ ಆಚಾರ್ಯರ ಶ್ರೀಯತ್ಕಟಾಕ್ಷ ಬಲವತಿ ಅಚಿತಂ ನಮ. ಇಂತ ಮಹಾಲಕ್ಷ್ಮಿ ಯಾರ ಪತ್ನಿಯಾಗಿದ್ದಾಳೋ ಆತನ ಸಾಮರ್ಥ್ಯ ಊಹಾತೀತವಾದದ್ದು. ಬಂದ ದಾಸರು ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾರೆ. ನಾಮ ಏಕವಚನ ಹೇಳಿ, ಯಾಕೆಂದರೆ ಒಂದೊಂದು ನಾಮಕ್ಕೂ ಶಕ್ತಿ ಇದೆ. ಇನ್ನೊಂದು ವಿಶೇಷ, ಪರಮಾತ್ಮನ ಯಾವ ನಾಮ ಉಚ್ಚಾರಣೆ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಕೇಳಿಬೇಡಿ. ಯಾವ ನಾಮ ಉಚ್ಚಾರಣೆ ಮಾಡಿದ್ರು ಸಾಕು, ಎಲ್ಲ ಪಾಪನೂ ಹೋಗುತ್ತೆ, ಯಾವೊಂದು ನಾಮವೂ ಆಗುವುದು. ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ಸತ್ಯತೀರ್ಥರು ಬರೆದರು, ಅದೆಲ್ಲರೂ ಕೇಳಿದ್ದಾರೆ. ಸತ್ಯತೀರ್ಥರು ಬರೆದಿದ್ದು ಸತ್ಯತೀರ್ಥ ಇಹ ಭಾಷ್ಯ ಮಾಲೀಕ. ಆ ಭಾಷ್ಯದ ಮಹಿಮೆ ಏನು ಅಂತ ಕೇಳಿದರೆ, ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಶ್ವ ಉತ್ಸವ ಯದ್ಗತೈಕತಮ ವರ್ಣ ಲೇಖಕ ಸತ್ಯತೀರ್ಥ ಭಾಷ್ಯ ಬಾಲಿಖತೆ. ಆಚಾರ್ಯ ಭಾಷ್ಯವನ್ನು ಬರೆದರು. ಭಾಷ್ಯದ ಶಕ್ತಿ ಎಷ್ಟು ಅಂದರೆ ಅದರಲ್ಲಿರ್ತಕ್ಕಂಥ ಯಾವುದೇ ಅಕ್ಷರವನ್ನು, ಯಾವುದೇ ಅಕ್ಷರವನ್ನು, ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಅಲ್ಲ, ಯಾವ ಅಕ್ಷರ ಪದ ಅಲ್ಲ, ಯಾವುದು ಅಕ್ಷರವನ್ನು ಬರೆದರೂ ಕೂಡ ಅವನು ಎಷ್ಟು ಪುಣ್ಯ ಬರುತ್ತೆ ಅಂದರೆ, ಗಂಗಾ ನದಿಯ ತೀರದಲ್ಲಿ ಎಲ್ಲೋ ಒಂದು ಕಡೆಯಲ್ಲ, ಗಂಗಾ ನದಿಯ ಅಲೆಗಳು ಕಾಲಿಗೆ ಮುಟ್ಟಬೇಕು, ಅಷ್ಟು ಹತ್ತಿರದ ಜಾಗದೊಳಗೆ ವಿಷ್ಣು ದೇವಸ್ಥಾನ ನಿರ್ಮಾಣ ಮಾಡಿಸಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ಅಕ್ಷರ ಬರೆದ್ರೆ ಬರುತ್ತಂತೆ. ಎಂಥ ಭಾಷ್ಯ ಇರಬೇಕು ಆಚಾರ್ಯ, ಒಂದು ಅಕ್ಷರ ಎನಿ ಸಿಲೆಬಲ್ ಎನಿ ಲೆಟರ್ ಸಾಕು, ಇಷ್ಟು ಶಕ್ತಿ ಇದೆ ಅಂದರೆ ಆದಿ ಅಂತ ಯಾವುದು ಹೇಳಲಿಲ್ಲ. ಅದೇ ರೀತಿ ಪರಮಾತ್ಮನ ಯಾವ ನಾಮವನ್ನು ಉಚ್ಚಾರಣೆ ಮಾಡಿದರೂ ಕೂಡ ಅಷ್ಟು ಫಲ ಇದೆ. ವಿಶ್ವಂಬಿಷ್ಣು ಷಟ್ಕಾರೋ ಭೂತಭವ್ಯ ಭಗವತ್ ಪ್ರಭು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಒಂದು ಹೇಳಿದ್ರು ಯಾವ ನಾಮ ಉಚ್ಚಾರಣೆ ಮಾಡಿದ್ರು ಸಾಕೊಂದು ಇಲ್ಲಿ ಹೇಳ್ತಾರೆ. ಹಿಂದೆ ಹೇಳಿದರೆ ಬಗೆ ಬಗೆಯ ನಾಮದಲ್ಲಿ ಕರೆ ಸುಮ ಭಕ್ತರನ್ನು ಕರೆಯುವ, ಎಲ್ಲ ಹೆಸರು ದೇವರ ಹೆಸರುಗಳೇ. ಇನ್ನೊಂದು ವಿಶೇಷ, ಎಲ್ಲ ಹೆಸರು ದೇವರ ಹೆಸರೇ. ಯಾವ ಹೆಸರು ಹೇಳಿದರೂ ಆಯಿತು, ಅನುಸಂಧಾನ ಇದ್ದರೆ ದೇವರ ಹೆಸರು ಹುಡುಕೊಂಡು ಹೋಗಬೇಕಾದ ಕಾರಣನೇ ಇಲ್ಲ. ಪ್ರತಿಯೊಂದು ದೇವರ ಹೆಸರು, ಹೆಸರು ಬೇಡ. ಅಲ್ಲಿ ಪ್ರತಿಯೊಂದು ಧ್ವನಿಯು ದೇವರನ್ನು ನೆಡುತ್ತೆ, ಧ್ವನ್ಯಾತ್ಮಕ ಶಬ್ದಗಳೆಲ್ಲ. ಎನಿ ಸೌಂಡ್ ಇಂಡಿಕೇಟ್ಸ್ ಗಾಡ್ ಅಂತ ಹೇಳ್ತಾರೆ. ಎನಿ ಸೌಂಡ್, ಚಪ್ಪಾಳೆ ಹಾಕಿದ ಧ್ವನಿ, ಕೂಗೋ ಧ್ವನಿ, ಅಳುವ ಧ್ವನಿ, ಓಂಕಾರದ ಧ್ವನಿ, ಸಮುದ್ರದ ಘೋಷ, ನದಿಯ ಒಂದು ದುಡುದುಡು ಹರಿಯುವಿಕೆ, ಹಲ್ಲಿಯ ರಚೆಗುಟ್ಟುವಿಕೆ ಮೊದಲಾದ ಪ್ರತಿಯೊಂದು ಕೂಡ ದೇವರನ್ನೇ ಹೇಳ್ತಾ ಇದೆ. ಅನುಸಂಧಾನ ಇದ್ದವರಿಗೆ ಕಂಡ ಕಂಡಲ್ಲಿ ವಿಶ್ವರೂಪ ಕಮ್ಮ, ದೇವ್ರ ಬೇಕು ಉಪಾಸನೆ ಏನೂ ಕಷ್ಟ ಆಗೋದಿಲ್ಲ. ಯಾರು ಹೇಳಿ ಏನಾದ್ರು ಹುಡ್ಕೊಂಡೋಗಿ ಭಾರಿ ಕಷ್ಟಪಡಬೇಕು? ಆಕಾಶ ಹುಡ್ಕೊಂಡೋಗಿ ಭಾರಿ ಕಷ್ಟಪಡಬೇಕಾ? ಕೂತಲ್ಲೇ ಆಕಾಶ, ಎಲ್ಲಿ ಇದ್ದೀವೋ ಯಾವಾಗಲೂ ಆಕಾಶದಿದೆಯೇ ನಾವು ಹೇಳೋದು. ಆಕಾಶ ಬಿಟ್ಟಿರಲಿಕ್ಕಾಗೋದಿಲ್ಲ, ಸೊ ದೇವರನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಅಂತ ದೇವರು ಬಿಟ್ಟಿದ್ದೇವೆ ಅಂದರೆ ನಮಗೆ ಎಷ್ಟು ತಿಳುವಳಿಕೆ ಕಡಿಮೆ ಆಗಿದೆ ಅಂತ, ಎಷ್ಟು ತಿಳುವಳಿಕೆ ಕಡಿಮೆ ಆಗಿದೆ. ಯಾವುದು ಅದಕ್ಕೆ ದೇವರಿಗೆ ಒಂದು ಮಾತನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ, ಅಹಂ ಅಂತ ದೇವರಿಗೆ ಹೆಸರು. ನಾವು ತಿಳ್ಕೊಂಡು ಅಹಂ ಅಂದರೆ ನಾವು ಅಂತ ಅರ್ಥ, ನಾನು ಅಂತ ನಾವು ತಿಳ್ಕೊಂಡ್ರು ಅಲ್ಲ. ಅಹಂ ಅಂತ ದೇವರ ಹೆಸರು. ಸೋ ಅಹಂ, ನಾವು ಅಹಂ ಅಲ್ಲ, ಅವನ ಅಹಂ. ಅವನ ಅಹಂ ಅಂದ್ರೇನು? ಅಹೇಯತ್ವಾದ ಅಹಂ ನಾಮ ಆಚಾರ್ಯ ಕರೀತಾರೆ. ಎಂದೂ ಬಿಡಲಾಗದವನು ಅಂತ ಅರ್ಥ. ಎಂದೂ ಬಿಡಲಾಗದವನು ಅವನು ದೇವರು. ಇವತ್ತು ಉದಾಹರಣೆ ನೋಡಿ, ಇದು ಗಾಳಿ ಬಿಟ್ಟು ಬರುತ್ತೆ, ಗಾಳಿ ಮನೆಯೆಲ್ಲ ಬಿಟ್ಟು ಬಂದಿದ್ದೀವಿ ಯಾರು ಹೇಳ್ತಾರ? ಗಾಳಿ ಬಿಟ್ಟು ನಾವೇ ಬರ್ತಿರಲಿಲ್ಲ, ಗಾಳಿ ಜೊತೆಗೆ ಓಡಾಟ, ನಮ್ಮ ಆಕಾಶದ ಜೊತೆಗೆ ಓಡಾಟ, ದೇವರ ಜೊತೆಗೆ ಓಡಾಟ. ಇವು ಭೌತಿಕ ಪದಾರ್ಥ, ಒಳ ದೇವತೆಗಳಿದ್ದಾರೆ. ಪರಮಾತ್ಮ ಸದಾ ನಿತ್ಯ ಅತೀಂದ್ರಿಯ ವ್ಯಾಪ್ತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ಬಿಟ್ಟು ನಾವು ಇರಲಿಕ್ಕೆ ಆಗೋದಿಲ್ಲ. ನಾವೇ ದೇವರು ತಿಳ್ಕೋಬಾರ್ದು ಅಷ್ಟೇ ಹೊರತು ದೇವ್ರ ಜೊತೆ ಯಾವಾಗಲೂ ನಾವಿರ್ತೇವೆ. ಯಾಕೆ ದೇವ್ರ ಜೊತೆ ನಮ್ಮ ಜೊತೆ ದೇವರು ಯಾವಾಗಲೂ ಇರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ದೇವರಿಗೆ ಅಹೇಯ ಅಹೇಯ ಅಹಂ ಅಂತ ದೇವರಿಗೆ. ಅದನ್ನೇ ಕನಕದಾಸರು ಹೇಳಬೇಕಾದ್ರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ನಿನ್ನ ಪಾದಗಳನ್ನು ಬದುಕಲಿಕ್ಕಾಗತ್ತಾ? ಸಾಧ್ಯವೇ? ಕೆಲಕೆಲ್ಲ ಬಿಟ್ಟರೆ ಕೆಲಕೆಲ್ಲ ಟಿ ವಿ ಹೋಗ್ತಿ ಪ್ರಾಣಗೇಣ ಹೋಗೋದಿಲ್ಲ. ನಾವು ತೊರೆದು ಜೀವಿಸಬಹುದು ಟಿ ವಿ ಅಂತ ಆಗಿಬಿಟ್ಟಿದೆ. ಆ ಥರ ಬಂದಿ ತೊರೆದು ಜೀವಿಸಬಹುದಲ್ಲ, ತೊರೆದು ಸುಖವಾಗಿ ಜೀವಿಸಬಹುದು, ಆಯುಷ್ಯ ಜಾಸ್ತಿ ಆಗ್ತದೆ. ಕೆಟ್ಟ ಕೆಟ್ಟ ಸೀನ್ ನೋಡೋದು ತಪ್ಪುತ್ತಲ್ಲ, ಆಯುಷ್ಯ ಜಾಸ್ತಿ ಆಗಿಬಿಡುತ್ತೆ. ಅದೇ ರೀತಿ ಈ ಟಿ ವಿ ಕಿಟ್ಟಿ ರೇಡಿಯೋ ಕೇಳೋದು ಬಿಟ್ಟುಬಿಟ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ. ಕೆಟ್ಟ ಕೆಟ್ಟ ಶಬ್ದ ಕೇಳೋದು ತಪ್ಪದಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಅದು ನಮಗೆ ಎಸೆನ್ಷಿಯಲ್ ಅಂತ ತಿಳ್ಕೊಂಡಿದ್ದೇವೆ, ಇಂಡಿಸ್ಪೆನ್ಸಿಬಲ್ ಅಂತ ಮಾಡ್ಕೊಂಡಿದ್ದೇವೆ. ನಿಜವಾಗಲೂ ಕೂಡ ಬಿಟ್ಟಿರಲಾಗದ ಒಂದೇ ಒಂದು ವಸ್ತು ಅಂದರೆ ಭಗವಂತ. ಸೋ ಅಹಂ. ಇವರೇ ತಿಳ್ಕೊಂಡ್ರು ನಾನೇ ಅವನು ಅಂತ ಐದು ಅರ್ಥ ಮಾಡ್ಕೊಂಡ್ರು. ಆಚಾರ ನಾನೇ ಅವನು ಅಂತ ಅರ್ಥ ಅಲ್ಲ, ಅಹಂ ಅಂದರೆ ಅವನು. ನಮ್ಮನ್ನೆಲ್ಲ ಯಾರು ಬೇಕಾದ್ರೆ ಇಟ್ಟಿರ್ಬೋದು. ಎಷ್ಟೋದ್ರೆ ಭಾಗವತಲ್ಲಿ ಹೇಳ್ತಾರೆ, ಯಾರೋ ಸಾಯ್ತಿರ್ತಾರಂತೆ ಮನುಷ್ಯ, ಅಂದ್ಕೋತಾರಂತೆ ಸಾಯ್ಬೇಕಾದ್ರೆ, ಅಯ್ಯೋ ನಾನು ಹೋಗಿರೋರಲ್ಲಿ ಹೇಗಿರ್ತಾರೋ ಏನೋ, ಭಾರಿ ಆತಂಕ ಪಡ್ತಾರಂತೆ. ಹೇಳಬೇಕು ಹೋಗಿ ಇನ್ನೂ ಚೆನ್ನಾಗಿರ್ತಾರೆ, ಯೋಚನೆ ಮಾಡಬೇಡಿ ಅಂತ ಹೇಳಬೇಕು. ಇವೇ ಏನೂ ಆಗೋದಿಲ್ಲ, ಸುಖವಾಗಿರ್ತಾರೆ. ಆದರೆ ದೇವರು ಬಿಟ್ಟಿರ್ತಾರಲ್ಲ ಹೇಗಿರ್ತಾರೆ ಅಂತ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ, ದೇವರು ಬಿಟ್ಟು ಹೇಗಿರ್ತಾನೆ? ನಾವು ದೇವರು ಬಿಟ್ಟಿರ್ತಾನೆ ಅಂತ ತಿಳ್ಕೊಬಿಟ್ಟಿದ್ದೇವೆ, ನಮ್ಮನ್ನು ಬಿಟ್ಟಿರೋದಲ್ಲ ಅಂತ ಗ್ಯಾರಂಟಿ ಮಾಡಿಕೊಡಿ, ಇದು ತಪ್ಪು. ನಮ್ಮನ್ನು ಬಿಟ್ಟು ಯಾರೂ ಇರಬೇಕಾಗಿಲ್ಲ, ದೇವರು ನೋಡ್ಕೋತಾರೆ. ತಲ್ಲಡಿಸದಿರು ಖಂಡ ತಾಳೋ ಮನವೇ ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ದೇವರು ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತ ಹೇಳೋದೇ ಶಾಸ್ತ್ರ ದೊಡ್ಡ ವೈಶಿಷ್ಟ್ಯ. ಅದು ಅದನ್ನು ನಾವು ಮರೆತಿದ್ದೇವೆ. ಅದನ್ನು ಹೇಳೋದಕ್ಕೆ ಆಚಾರ್ಯರು ಬಂದರು. ಅಹಂ ಅದಕ್ಕೇನೆ ಅಮಂಗಲ ಸುಮಂಗಲ ಪ್ರದ ನಾಮ ಪಾವನ ಮಾಡುವುದೇ ನರಿ. ನಿಶ್ಚಿಂತೆಯಾಗಿರಿ, ದೇವರ ಹೆಸರು ಹೇಳಿ ಉದ್ಧಾರ ಮಾಡಿಬಿಡ್ತಾರೆ. ಯಾವ ನಾಮವಾದರೂ ಆಯಿತು ಅಂತ ಹೇಳ್ತಾನೆ. ನಮಗೆ ಸುಲಭ ಬರದ ನಾಮ ಅನ್ನಿ, ಸುಲಭ ಗಂಧದಾದ್ರೆ ಅನ್ನಿ, ನಿಮಗೆ ಯಾವ್ದು ಇಷ್ಟ ಬಂದರೂ ಅನ್ಬಹುದು, ಯಾವ್ದು ಬೇಕಾದ್ರು ಆಗಬಹುದು. ನಮಗೆ ಹೆಸರು ಹೇಳಿದ ತಷ್ಟ ಪಾಪ ಹೋಗುತ್ತಾ? ಇದೊಂದು ಸಮಸ್ಯೆ. ಹೆಸರು ಹೇಳಿದ ತಷ್ಟ ಪಾಪ ಹೋಗುತ್ತಾ? ನಿಮ್ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತಾ ಅಂತ ಜನ ಕೇಳ್ತಾರೆ. ಅದೇ ರೀತಿ ಪಾಪ ಹೆಸರು ಹೇಳಿದ ತಷ್ಟ ಹೋಗಿಬಿಡುತ್ತಾ ಅಂತ ತಮಾಷೆ ಮಾಡುತ್ತಾರೆ. ಖಂಡಿತ ಹೋಗುತ್ತೆ. ಕಳ್ಳ ಹೊರಿಸ್ಕೊಂಡು ಬರ್ತಿರ್ತಾರೆ ನಮ್ಮನ್ನು ಜೋರಾಗಿ, ಓಡ್ತೇವೆ ಓಡ್ತೇವೆ ಬರೆಗೆ ಪೊಲೀಸ್ ಅಂತೇವೆ, ತಷ್ಟ ನಿಂತು ಬಿಡ್ತಾರೆ ಇಮ್ಮಿಡಿಯೇಟ್ಟೆ. ಈ ಪೊಲೀಸರು ಸಂಸ್ಕೃತ ಪದ ಕೂಡ ಅಲ್ಲ, ಅದನ್ನು ಕೇಳಿದರೆ ಅವ್ನು ನಿಲ್ಲಬೇಕಾದ್ರೆ ಇನ್ನು ಹರೇ ರಾಮ ಹರೇ ರಾಮ ಅಂದರೆ ಕೃಷ್ಣ ಅಂದರೆ ನಿಲ್ಲದೇ ಇರ್ತಾರ. ಇಲ್ಲಿ ಪಾಪಿಯಾದ ಕಣ್ಣ ನಿಲ್ತಾರೆ, ಅಲ್ಲಿ ಪಾಪಗಳ ರೂಪೆ ನಿಂತುಬಿಡ್ತದೆ, ಹತ್ತಿರ ಬರೋದಿಲ್ಲ, ದೂರ ಹೋಗ್ಬಿಡ್ತದೆ. ಅದಕ್ಕೆ ನಾಮ ಮಾತ್ರ ಏನ ಒಂದು ಹೆಸರಿಗೆ. ಇದನ್ನು ಆಚಾರ್ಯ ಮತ್ತೆ ಕೃಷ್ಣಾಮೃತಮಾನದಲ್ಲಿ ಹೇಳ್ತಾರೆ, ದೇವರ ಒಂದೊಂದು ನಾಮಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಎಲ್ಲ ನಾಮನು ಹೇಳಿದರೆ ಅಲ್ಲ, ಒಂದೊಂದು ನಾಮಕ್ಕೆ ಎಷ್ಟು ಶಕ್ತಿ ಇದೆ ಎಂದು ಕೇಳಿದರೆ, ನಾಮನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ದೇವರ ಒಂದು ನಾಮಕ್ಕೆ ಎಷ್ಟು ಶಕ್ತಿ ಇದೆ ಎಂದು ಕೇಳಿದರೆ, ಪಾಪ ಪರಿಹಾರ ಮಾಡೋ ಶಕ್ತಿ ಎಷ್ಟಾದರೂ ತುಂಬಿಕೊಂಡಿದೆ ಎಂದು ಕೇಳಿದರೆ, ಅಷ್ಟು ಪಾಪ ಮಾಡ್ತಕ್ಕಂಥ ಶಕ್ತಿ ಯಾರ್ಯಾರಿಗೂ ಇಲ್ಲ ಅಂತ ಹೇಳ್ತೀವಿ. ಎಂಥ ಮಹಾಪಾಪಿಯು ಕೂಡ ಪಾಪ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಪರಮಾತ್ಮ ಒಂದೊಂದು ನಾಮಕ್ಕಿದೆ. ಇದನ್ನು ಕೇಳಿದರೆ ನಮಗೆ ಇನ್ನೊಂದು ಸಾರಿ ಖುಷಿಯಾಗುತ್ತೆ, ಬಿಟ್ಟು ಸಾಕರ ನಮ್ಮ ಕ್ಯಾನ್ಸಲ್ ಒಂದೇ ಸಾಕು ಇಷ್ಟೆಲ್ಲ ಇದ್ಮೇಲೆ ಮತ್ತೆ ಅದಕ್ಕೆ ಬೇಕಾಗಿದ್ರೆ ಅದಕ್ಕೆ ಹೇಳ್ತಾರೆ. ಅಷ್ಟು ನಾಮಕ್ಕೂ ಕೂಡ ಒಂದಾದರೂ ನೆನಪಿ ಬರಲಿ, ಕೊನೆ ಪಕ್ಷ ಅಂತ್ಯಕಾಲ ಬಂದಾಗೇ ನೆನಪಿ ಬರುತ್ತೆ. ಇಷ್ಟೆಲ್ಲ ಹೊರಗೆಬಿಟ್ಟಿರ್ತಾರಲ್ಲ, ಆಗ ನಾರಾಯಣ ವಿಷ್ಣು ಒಂದು ನಾಮ ಬಂದರೂ ಸಾಕು, ಅದಕ್ಕೆ ಮತ್ತೆ 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 ಹೇಳೋ ಉದ್ದೇಶ ಒಂದಾದರೂ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಏನು ಕರುಣಾನಿಧಿಯೋ ಅಂತ ಹೇಳಬೇಕು. ಒಂದು ನಾಮದಿಂದ ಎಲ್ಲ ಮಾಡೋ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾನೆ, ಏನು ಆಶ್ಚರ್ಯ. ಅದಕ್ಕೆ ಇದೊಂದು ಕಥೆ ಹೇಳ್ತಾರೆ, ದೊಡ್ಡ ಯಾದವ ದೊಡ್ಡ ಜ್ಞಾನಿಗಳು ಸುಧಾ ಗ್ರಂಥಕ್ಕೆ ಭಾಗವತಕ್ಕೆ ಟಿಪ್ಪಣಿ ಬರೆದ ಮಹಾನುಭಾವ, ಅವರ ಶಿಷ್ಯರು ಶ್ರೀನಿವಾಸ ತೀರ್ಥ ದೊಡ್ಡ ಜ್ಞಾನಿಗಳು, ಅವರು ಟಿಪ್ಪಣಿಕಾರ, ಅವರು ಸಂಬಂಧಪಟ್ಟ ಕಥೆ ಹೇಳ್ತಾರೆ. ಒಂದು ಸಲ ಅವರಿಗೆ ತುಳಸಿ ಹೂ ಎಲ್ಲ ತಲೆ ಶಿಷ್ಯರು ಕಳಿಸೋ ಪದ್ಧತಿ, ಅವ್ರು ಬರೋ ಸ್ವಲ್ಪ ತಡ ಆಯ್ತು, ದಿವಸ ಸರಿಯಾಗಿ ತಂದುಕೊಡ್ತಿದ್ರು, ಒಂದು ದಿವಸ ತಡ ಆಯ್ತು ತಲೋದು. ಯಾಕೆ ತಡ ಆಯ್ತು ಅಂತ ಕೇಳಿದರು. ಇಲ್ಲ, ಒಂದು ಪ್ರಸಂಗ ನಡೆದಿತ್ತು ಅದಕ್ಕೆ ತಡ ಆಯಿತು ಅಂತ ಹೇಳಿ. ಏನು ಪ್ರಸಂಗ ಅಂತ ಕೇಳಿದೆ. ಯಾರೋ ಒಬ್ಬ ಬಂದ, ಮಹಾಪಾಪಿ ಬಂದ, ಹುಳೋ ತತ್ವತ ನಿಂತ್ಕೊಂಡ, ನನಗೆ ಕರುಣೆ ಬಂತು, ಯಾತಕ್ಕೆ ಅಂತ ಕೇಳಿದೆ. ಆತ ಹೇಳಿದ, ಸ್ವಾಮಿ ನಾನು ತಿಳಿದೆ ಗೋಹತ್ಯೆ ಮಾಡಿಬಿಟ್ಟೆ, ಆ ಪಾಪ ನನ್ನ ಕಾಡ್ತಾ ಇದೆ. ಏನಂತ ಕಾಡುತ್ತೆ ಅಂದರೆ, ಎದ್ರೆ ಕೂತರೆ ನಿಂದರೆ ಅಂಬಾ ಅನ್ನೋ ಒಂದು ನೋವಿನ ಮಾತ್ರ ನನಗೆ ಕೇಳಿಸುತ್ತೆ ಅಂತ ಹೇಳಿ. ಆ ಧ್ವನಿ ಕೇಳಿದ ತಕ್ಷಣ ನನ್ನ ಜೀವ ಉಡುಗಿ ಹೋಗಿಬಿಡುತ್ತೆ, ಪಾಪ ಹೇಗೆ ಗಂಟು ಬಿಡುತ್ತೆ ಅಂತ ಸಾಕ್ಷಿ ಇರುವ. ಆ ಧ್ವನಿ ಕೇಳಿದ ತಕ್ಷಣ ನಾನು ಗುದ್ದು ಹೋಗಿಬಿಡ್ತೇನೆ, ದಯವಿಟ್ಟು ನಾನು ಉದ್ಧಾರ ಮಾಡಿ ಅಂತ ಕೇಳಿದ. ತುಂಬ ಪಶ್ಚಾತ್ತಾಪ ಪಟ್ಟಿದ್ದು ಖಚಿತ ಮಾಡಿಕೊಂಡೆ. ಆವಾಗ ಹೇಳಿದೆ ಆತನಿಗೆ, ನಿಮಗೆಲ್ಲ ಪಶ್ಚಾತ್ತಾಪ ಆಗಿದೆಯಲ್ಲ, ಕೆಲಸ ಮಾಡು, ರಾಮ ಅನ್ನು ಅಂತೇಳಿ ರಾಮ ಮಾತ್ರ ಉಪದೇಶ ಮಾಡಿದೆ ಅಂದ. ಈಗ ಹೇಗಿದೆ ಅಂತ ಕೇಳಿದೆ. ಆವಾಗ ಇಲ್ಲ, ಈಗ ದೂರ ಹೇಳಿದಾಗ ಕಾಣುತ್ತೆ ಅವ್ವ ಅನ್ನೋದು ಕಿವಿ ಹತ್ರ ಇಲ್ಲ, ಈಗ ದೂರದಲ್ಲಿ ಕೇಳ್ತಾ ಇದೆ, ಸ್ವಲ್ಪ ದೂರ ಆಯ್ತಲ್ಲ. ಆ ಇನ್ನೊಂದು ಸರ್ ತಂದು ರಾಮ, ಈಗ ಹೇಗಿದೆ? ಇಲ್ಲ, ಈಗ ತುಂಬ ದೂರದಲ್ಲಿ ಕೇಳಿಸುತ್ತೆ, ಅದು ಬಿಟ್ಟು ಬಿಟ್ಟು ಕೇಳಿಸುತ್ತೆ, ಕಂಟಿನ್ಯೂಸ್ ಆಗಿ ಕೇಳೋದಿಲ್ಲ, ಸ್ವಸ್ವಲ್ಪ ಕೇಳುತ್ತೆ. ಭಾರಿ ಇನ್ನೊಂದು ಸರ್ತಿ ಹೇಳೋದು ತಂದ್ರೆ, ಈಗ ಹೇಗಿದೆ? ಈಗ ಪೂರ್ತಿ ಹೋಯ್ತು ಅಂತ ಬಿಟ್ಟು ಇಷ್ಟು ಮಾಡಿ ಬಂದೆ, ಅದಕ್ಕೆ ಸ್ವಲ್ಪ ತಡ ಆಯಿತು ಅಂತ ಹೇಳಿ. ಇವರು ಬೈದರದ ಶಿಬಿರು ಸ್ವಲ್ಪ 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 ಭಾರಿ ಹೆಮ್ಮೆ ಸ್ವಲ್ಪ ರಾಮಮಂತ್ರದಿಂದ ಗೋಹತ್ಯ ಪಾಪ ಪರಿಹಾರ ಮಾಡಿಬಿಟ್ಟೆ ಅಂತ ಪಾಪ ಖುಷಿಯಿಂದ ಹೇಳ್ತಾರೆ. ಗುರುಗಳು ಬೈದಿರುತ್ತೆ, ಛೇ ನೀವು ರಾಮಮಂತ್ರ ಸಿದ್ಧಿ ಆಗಿಲ್ಲ ಆಗಿದ್ದೀರಿ ಅಂತ. ಇವರು ತಿಳ್ಕೊಂಡಿದ್ದು ಭಾರಿ ಸಿದ್ಧಿ ಆಗಿದೆ ಅಂತೇಳಿ, ಅವ್ರಿಗೆ ಸಿದ್ಧಿ ಆಗೇ ಇಲ್ಲ. ಯಾತಕ್ಕೆ ಅಂದರೆ, ಒಂದು ಗೋಹತ್ಯ ಪಾಪ ಕಳೆದ್ರೆ ಮೂರು ಸತ್ತು ರಾಮನಾಮ ಹೇಳಬೇಕಾಯ್ತಾ, ಒಂದು ಸತ್ತಿ ಆಗ್ತಿದ್ದಿಲ್ಲ ಅಂತ ಕೇಳಿ. ಅಂದಮೇಲೆ ಎಂತ ಗುರುಗಳಿರಬೇಕು, ಅವರು ಶಿಷ್ಯರು ಅಷ್ಟು ಜೋರು ಎತ್ತಿದ್ರು, ಗುರು ಇನ್ನೂ ಜೋರು, ಮೂರು ಸತ್ತೆ ಬೇಕಾಯ್ತು, ಒಂದು ಸತ್ತಿಗೆ ಆಗ್ತಿದ್ದಿಲ್ಲ ಅದು. ಒಂದು ಅಂದರೆ ಪರಮಾತ್ಮನ ಒಂದು ನಾಮನ ಒಂದು ಸತ್ ಹೇಳಿದ್ರೇ ಎಲ್ಲ ಪಾಪ ಹೋಗುತ್ತೆ ಅಂದರೆ, ಎಷ್ಟು ಶಕ್ತಿ ಇರಬೇಕು ಪರಮಾತ್ಮ ನಾಮದೊಳಗೆ. ಅದಕ್ಕೆ ಪರಮ ಮಂಗಳ ಪ್ರದ ನಾಮ ಸುಮಂಗಳ ಮಾಡ್ಕು ಪಾವನ ಮಾಡ್ಬೋದೇ ಅರಿದು ಅಂತ ವರ್ಣನೆ ಮಾಡಿದ್ದ. ಇವೆಲ್ಲ ಗೊತ್ತಾದರೆ ಯಾತಕ್ಕೆ ದೇವರ ಹೆಸರು ಹೇಳಬೇಕು. ಅದನ್ನೇ ದಾಸರು ಗಂಗಾದಿ ಸಕಲ ತೀರ್ಥಂಗಳಿಗೆ ಅಧಿಕ ಶ್ರೀಹರಿಯ ನಾಮ ಅಂತ ಹೇಳಿ, ಗಂಗಾದಿ ಸಕಲ ತೀರ್ಥಂಗಳಿಗೆ ಅಧಿಕ ಶ್ರೀಹರಿಯ ನಾಮ. ಅದಕ್ಕೆ ಲಿಮಿಟ್ ಇದೆ, ಇದಕ್ಕೆ ಲಿಮಿಟ್ಟೇ ಇಲ್ಲ. ಗಂಗಾನದಿ ಪರಿಹಾರ ಮಾಡದ ಪಾಪಗಳು ಎಷ್ಟೊಂದಿದೆ, ಆದರೆ ಪರಮಾತ್ಮನವ ನಾಮೋಚ್ಚಾರಣೆಗೆ ವಾಸಿಯಾಗದ ಪಾಪಗಳು ಅಂತ ಯಾವುದೂ ಇಲ್ಲ. ಒನ್ ಇನ್ ಆಲ್ ಅಂದರೆ ಕೇವಲ ಭಗವಂತನ ನಾಮ ಅಂತ. ಅದಾದ ಮೇಲೆ ದೇವರ ವರ್ಣನೆ ಮಾಡ್ತಾ ಮತ್ತೊಂದು ಪದ್ಯ ಹೇಳುತ್ತೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳಿವುವಲ್ಲದೆ ಸೇವೆ ಮಾಡುವರಿಗೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿ ಪಾಪರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿದ್ದು. ಇದೊಂದು ಪ್ರಸಿದ್ಧವಾದ ಪದ್ಯ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ನಾವೆಲ್ಲ ಕೇಳಿದ್ದೇವೆ. ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ರಾಯರ ಮಹತ್ವ ಅರ್ಥ ಅದಕ್ಕೆ ಏನು ದೃಷ್ಟಾಂತ ಕೊಟ್ಟರು? ಕಾಮಧೇನು ಕಲ್ಪವೃಕ್ಷ ಅಂತ ದೃಷ್ಟಾಂತ ಕೊಟ್ಟರು. ಅದೇ ರೀತಿ ದೇವರ ಮಹಿಮೆ ಅರ್ಥವಾಗಲಿಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂತ ಕರಿಬಹುದಾ ಅಂತ ಕೇಳಿದರೆ, ಕರಿಬಾರದು ಅಂತ ಹೇಳ್ತಾರೆ. ಕರಿಬಾರದು, ಕರೆದ್ರೆ ಕಡಿಮೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ದೇವರ ಮಹಿಮೆಯನ್ನು
ಕಡಿಮೆ ಮಾಡಿದ ಹಾಗೆ ಆಗುತ್ತೆ. ದೇವ್ರ ಮೇಲೆ ಭಾರಿ ದೊಡ್ಡದು, ನಾವು ತಿಳ್ಕೊಂಡು ಕಾಮ ದೇವರು ಭಾರಿ ದೊಡ್ಡದು ಅಂತೇಳಿ. ಎಷ್ಟು ಬಟ್ಟೆ ದೊಡ್ಡದು ಅಂದರೆ ದೇವರು ಅಸ್ಮಾತ್ ಪ್ರತ್ಯಕ್ಷರಾಗಿಬಿಟ್ರೆ ಏನು ಬೇಕು ಅಂತ ಕೇಳಿದರೆ ಕಾಮಧೇನು ಕೊಡು ಮಹಾರಾಯ ಅಂತ ಕೇಳೋಪೋಯ್. ಅಷ್ಟು ದೊಡ್ಡದು ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಅವು ಈಗಾಗಲೇ ದಾಸರೆ ಕಾಮಧೇನು ಕೊಡು ಕಲ್ಪವೃಕ್ಷ ಕೊಡು ಅಂತ ಕೇಳಕ್ಕೆ ಹೋಗ್ತೀರಿ, ಹಾಗೆಲ್ಲ ಕೇಳಬೇಡಿ. ಈ ಕಾಮಧೇನು ಕಲ್ಪವೃಕ್ಷಗಳು ಪರಮಾತ್ಮನ ಮುಂದೆ ಏನೂ ಅಲ್ಲ ಅಂತ ಹೇಳಬೇಕು. ಪರಮಾತ್ಮನ ಮುಂದೆ ಏನೂ ಅಲ್ಲ. ನಮ್ಮ ಜನಕ್ಕೆ ಕೆಲವೆಲ್ಲ ದೃಷ್ಟಾಂತ ಕೊಡಬೇಕಾದ್ರೆ ಭಾರಿ ಚೆನ್ನಾಗಿದೆ ಅಮೃತ ಅಂತ ಹೇಳ್ತಾರೆ ತಕ್ಷಣ. ಭಾರಿ ಚೆನ್ನಾಗಿದೆ ಅಮೃತ, ಕೇಳಿದ್ದೆಲ್ಲ ಕೊಡ್ತಾರೆ ಕಾಮಧೇನು ಕಲ್ಪವೃಕ್ಷ, ಹೀಗೆಲ್ಲ ಕರೆಯುವ ಪದ್ಧತಿ ಇದೆ. ಆ ಮೂಲಕ ಕೆಲವೊಮ್ಮೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ, ಇಲ್ಲ ಅಂತೇನು ಅಲ್ಲ. ಆದರೆ ದೇವರ ಮುಂದೆ ಚಿಕ್ಕದಾಗಿ ಬಿಡುತ್ತೆ ಅಂತೇಳಿ. ಸೂರ್ಯನ ಬೆಳಕನ್ನು ವರ್ಣನೆ ಮಾಡಲಿಕ್ಕೆ ಹೊರಟಾಗ ಎಷ್ಟು ದೀಪಾವಳಿ ಕಂಪೇರ್ ಮಾಡಿದರೂ ಕೂಡ ಸೂರ್ಯನ ಶಕ್ತಿ ಅಲ್ಲ, ಎಲ್ಲದನ್ನು ಬೀಟ್ ಮಾಡಿ ಸೂರ್ಯ ಇದ್ದ. ಆದ್ದರಿಂದ ಕಡಿಮೆ ದೃಷ್ಟಾಂತ ಕೊಟ್ಟಾಗತ್ತಷ್ಟೆ. ಅದಕ್ಕೆ ಅವ್ರು ಹೇಳ್ತಾರೆ ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅವೆಲ್ಲ ಉದ್ಯೋಗ ಬರೋದು ಎಲ್ಲಿ ಗೊತ್ತಾ ನಿಮಗೆ? ಇಲ್ಲೆಲ್ಲ ಅಮರೇಂದ್ರ ಲೋಕದಿ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಫಸ್ಟು ಅವ ಸಿಗುತ್ತಷ್ಟೇ, ಇಲ್ಲವರು ಸಿಗೋದಿಲ್ಲ ಅವೆಲ್ಲ ಕೂಡ. ಅಂದರೆ ನಮಗೆ ಆಕ್ಸೆಸ್ಸೇ ಅಲ್ಲ, ನಮಗೆ ಸಿಗಲಾರದ ಪದಾರ್ಥಗಳು. ಅಲ್ಲಿ ಹೋದ ಮೇಲೆ ಸ್ವರ್ಗಕ್ಕೆ ಮೊದಲು ಹೋಗಬೇಕು, ಆಮೇಲೆ ಸಿಗುತ್ತಷ್ಟೇ. ಅಮರೇಂದ್ರ ಲೋಕದಿ ಕಾವ್ಯತಾರ್ಥಗಳ ಈಗುವಲ್ಲದೆ ಸೇವೆ ಮಾಡಿದವರಿಗೆ ಮೂರು ಕಂಡೀಷನ್ ಆಗಬೇಕು. ಮೊದಲನೇದು ಸ್ವರ್ಗಲೋಕಕ್ಕೆ ಹೋಗಬೇಕು ಅಥವಾ ಮೊದಲು ಸಾಯಬೇಕು ಅಂತ ಆಯಿತು. ಇಲ್ಲ ಹೇಳೋದಾದರೆ ಮೊದಲು ಸಾಯಬೇಕು. ಕೆಲವು ಎಲ್ಲ ಸಿ ಸತ್ ಮೇಲೆ ಬರೋ ಪಾಲಿಸಿಗಳಿಗೆ ಬದುಕಿರೋರಿಗೂ ಕೊಡೋದಿಲ್ಲ, ಸತ್ ಮೇಲೆ ಕೊಡೋದು. ಇದನ್ನು ಕಾಮಧೇನು ಸ್ಕೀಮ್ ಅಂತ ತಿಳ್ಕೋದು. ಬೇಕಾದ್ರೆ ಸತ್ ಮೇಲೆ ಬರೋದ್ರಿಂದ ಕಾಮಧೇನು ಸ್ಕೀಮ್ ಕಲ್ಪವೃಕ್ಷ ಸ್ಕೀಮ್ ಅಂತಿಟ್ರೆ ಮೊದಲೇ ಕೇಳಿದರೆ ಹೆಸರು ನೋಡಿದರೆ ಗೊತ್ತಾಗುತ್ತೆ ಸತ್ ಮೇಲೆ ಬರೋದು ನಿಮಗೆ ಅಂತ ಹೇಳೋದು. ಆಗ ಬರೋದಿಲ್ಲ, ಅಲ್ಲಿಗೆ ಹೋಗ್ಬೇಕು ಫಸ್ಟು. ಆಮೇಲೆ ಕಾವ್ಯತಾರ್ಥಗಳನ್ನು ಕೊಡುತ್ತೆ ನಿಜ, ಅದು ಎಲ್ಲರಿಗೆಲ್ಲ ಸೇವೆ ಮಾಡ್ತಾರಿಗೆ ಸರ್ವಿಸ್ ಚಾರ್ಜ್ ಇರಬೇಕು ಅದಕ್ಕೆ ಎಲ್ಲರೂ ಕೊಡೋದಿಲ್ಲ, ಅವೆಲ್ಲ ಕೊಡಿ ಇಷ್ಟಾದ್ರೂ ಹಾಕಬೇಕು ಕೊನೆ ಪಕ್ಷ. ಆದರೆ ದೇವರ ಬಗ್ಗೆ ಹಾಗೆ ಹೇಳಬೇಡಿ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ಕರೆದು ಅಲ್ಲಿ ತಗೊಂಡು ಸೇವೆ ಮಾಡಿ ಅಲ್ಲ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು. ಈ ಕಂಪೇರ್ ಮಾಡ್ತಾರೆ, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸ್ವರ್ಗದಲ್ಲಿದ್ದವರು ಕೊಟ್ಟರೆ ಕಾಮದೇವರು, ನರಕದಲ್ಲಿದ್ದವರು ಉದ್ಧಾರ ಮಾಡುತ್ತೆ ಗೊತ್ತಾ? ಅಂದಮೇಲೆ ಅದಕ್ಕೆ ಏನು ಸಂಬಂಧ ಮತ್ತು ಲೆಕ್ಕ ಹಾಕಿ ಅಂತ. ನರಕಸ್ಥರನು ಸಲಹಿತು ಒಂದು, ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿದ್ದು. ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿದ್ದು ನರಕಸ್ಥರನು ಸಲಹಿತು. ವಾಯುಪುರಾಣ ಮಾಘಮಾಸ ಮಹಾತ್ಮೆಯಲ್ಲಿ ಬರುತ್ತದೆ. ನಾರದರು ಒಮ್ಮೆ ನರಕ ಸಂದರ್ಶನಕ್ಕೆ ಹೋಗಿದ್ದರು, ನರಕದ ವಿಜಿಟ್ ಹೋಗಿರ್ತಾರೆ. ನಾವೆಲ್ಲ ಜೂಗಿ ನೋಡೋಕೆ ಹೋಗ್ತೀವಲ್ಲ ಆ ಟೈಪು, ಹೋಗಿ ನರಕ ನೋಡೋಕೆ ಹೋಗಿದ್ರು. ನೋಡ್ತಾರೆ ನೋಡ್ತಾರೆ ಅಲ್ಲಿ ಮಾಘಮಾಸ ಮಹಾತ್ಮೆಯನ್ನು ಕೇಳಬೇಕು ವಾಯುಪುರಾಣದನ್ನು. ಎಷ್ಟೆಷ್ಟು ಶಿಕ್ಷೆಗಳು ಗೊತ್ತ, ಗಾಣದಲ್ಲಿ ಹಾಗೆ ತಿರುಗಿಸ್ತಾ ಇದ್ದಾರಂತೆ. ಕೆಲವರು ಹಾಗೆ ಬರ್ನ್ ಮಾಡ್ತಿದ್ದಾರೆ, ಕೆಲವರು ಫ್ರೈ ಮಾಡ್ತಿದ್ದಾರೆ, ಕೆಲವರನ್ನ ಕರಿತಿದ್ದಾರೆ, ಕೆಲವರು ಹುರಿತಿದ್ದಾರೆ. ನೋಡಿದರೆ ನಾರದರಿಗೆ ಭಾರಿ ಇದಾಗುತ್ತೆ, ಎಷ್ಟು ವಿಧ ನರಕ ಇದು ಅಂತ. ನಮಗಿದೆಲ್ಲ ನರಕಕ್ಕೆ ಹೋಗಿ ಯಾರು ನೋಡಬೇಕಾಗಿಲ್ಲ, ನಮ್ಮ ನರ್ಸಿಂಗ್ ಹೋಮ್ಗೆ ಹೋದರೆ ಗೊತ್ತಾಗುತ್ತೆ, ಇವೆಲ್ಲ ಆಸ್ಪತ್ರೆಗೆ ಹೋದರೆ ಇನ್ನೊಮ್ಮೆ ಹೋಗಬಾರ್ದು ಅನಿಸ್ಬಿಡ. ಅಂಥ ಒಂದು ವಿಚಿತ್ರ ವಾತಾವರಣ ಇದೆ. ನರಕಗಳು ಅಂತ ಕೇಳಬೇಕೆ, ನರಕ ನಂಬೋದಿಲ್ಲ ಅಂತ ಯಾರು ಅನ್ಬೇಡಿ. ಆಸ್ಪತ್ರೆ ನೋಡಿದ ಮೇಲೆ ನರಕ ನೋಡಬೇಕಾದ ನೆಸೆಸಿಟಿ ಇಲ್ಲ. ಅಲ್ಲಿ ರೋಗಿಗಳನ್ನು ನೋಡಿ ಎಷ್ಟು ವಿಚಿತ್ರ ರೋಗಿಗಳು ಇರ್ತಾರೆ ಅಂತ ಕೇಳಿದರೆ ಅಬ್ಬ, ಅದಕ್ಕೆ ಟಿಕಾರಾಗಿ ಬೆಳೀತಾರೆ. ನಾವು ಪಾಪ ಮಾಡಬಾರದು ಅನ್ನೋದನ್ನು ನಾವು ಪಾಪ ಮಾಡಿ ಶಿಕ್ಷೆ ಅನುಭವಿಸಿ ತೀರ್ಮಾನ ಮಾಡಲಿಕ್ಕೆ ಹೋಗಬೇಡಿ, ಶಿಕ್ಷೆ ಅನುಭವಿಸಲು ನೋಡಿ ತೀರ್ಮಾನ ಮಾಡಲಿಕ್ಕೆ. ಇದಲು ವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ತತ್ವೋದ್ಯೋಗ ಟೀಕಾದ ಆರಂಭದ ಮಾತೇ. ಇನ್ನೊಬ್ಬರು ಕಷ್ಟಪಡೋದು ನೋಡಿ ಅರ್ಥ ಮಾಡಿಕೊಳ್ಳಿ, ನಾವೇ ಅನುಭವಿಸಿ ಎಲ್ಲ ಎಕ್ಸಾಂಪಲ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಹೋದಲ್ಲೋ ಸತ್ತಿದ್ರೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ತಿಳ್ಕೊತೀರಿ ಏನರ್ಥ? ಸತ್ತು ಹೋಗ್ಬೇಕಾಗ್ತೀರಿ, ಏನು ದಾರಿ ಇಲ್ಲ. ಕೆಲವನ್ನೆಲ್ಲ ಪಾಲಿನಲ್ಲಿ ಕುಡಿದು ನೋಡ್ತೇನೆ ಹೇಗಿದೆ ಅಂತ ಹೇಳಿದರೆ ಹುಚ್ಚರಾಗ್ತಾರೆ. ಅದೆಲ್ಲ ಎಫೆಕ್ಟ್ ನೋಡಿ ಮಾಡಬೇಕೇ ಹೊರತು ನಾವು ಅದನ್ನು ಅನುಭವಿಸಿ ನೋಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಸಂಸಾರ ದುಃಖಗಳನ್ನು ಒಂದೇ ಜನ್ಮ ನಮಗೆ ಸಾಕು. ಎಲ್ಲ ತಪ್ಪುಗಳನ್ನು ನಾವು ಅನುಭವಿಸಬೇಕಾಗಿಲ್ಲ, ಎಲ್ಲ ವೆರೈಟಿ ಜನ ಸಿಗ್ತಾರಲ್ಲ ಅನುಭವಿಸೋರು, ಅವ್ರು ನೋಡಿದ್ರೆ ಸಾಕಲ್ಲ. ಆದ್ದರಿಂದ ದುಃಖ ದರ್ಶನೇನೆ ವಿರಕ್ತಸ್ಯ. ನೋಡಿದರು ನಾರದರು, ದೊಡ್ಡ ಜ್ಞಾನಿಗಳು ನಾರದರು, ಬಂದಿದ್ದೇ ಲೋಕೋದ್ಧಾರಕ್ಕೆ ನೋಡಿದರು. ತಕ್ಷಣ ಅವ್ರು ಹೇಳಿದ್ರಂತೆ, ಎಷ್ಟು ಕಷ್ಟಪಡ್ತಾ ಇದ್ದೀರಲ್ಲ ಅಂತ ಬೈತಾರೆ ಮಾಡ್ತಾ, ಎಂತೆಂಥ ಅವಕಾಶ ಕಳ್ಕೊಬಿಟ್ಟಿದ್ದೀರಲ್ಲ ಕೂಡ ನೀವೀಗ, ಯಾಕೆ ದೇವರು ಸ್ಮರಣೆ ಮಾಡಲ್ಲ ಕೇಳ್ಬಿಟ್ಟು ಕೊನೆ ಹೇಳ್ತಾರೆ, ಹೋಗ್ಲಿ ಬಿಡಿ ಈಗಲಾದರೂ ದೇವರು ಸ್ತೋತ್ರ ಮಾಡಿ ಅಂತ ಹೇಳಿದ. ಅದೇ ನಾರದರ ಕಾನುಣ್ಯ, ಹರಿನಾರಾಯಣ 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 ಎಂಬ ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ನಾರಾಯಣ ನಾರಾಯಣ ಅನಿಸಿದರಂತೆ, ಅದು ಸ್ತೋತ್ರ ಕೂಡ ಬೆಳೀತಾರೆ. ಮಹಾತ್ಮ ಸ್ತೋತ್ರನೇ ಇದೆ. ಆ ಸ್ತೋತ್ರ ಹೇಳಿಸಿದ ತಕ್ಷಣ ಏನಾಯಿತು ಗೊತ್ತಾ? ನರಕದ ದುಃಖ ಹೋಗಲಿಲ್ಲ, ಎಲ್ಲ ನರಕದಿಂದ ಸ್ವರ್ಗ ಶಿಫ್ಟ್ ಆಗಿಬಿಟ್ಟಿತ್ತು ಪೂರ್ತಿ, ಎಲ್ಲ ಸ್ವರ್ಗಕ್ಕೆ ಹೋಗಿಬಿಟ್ಟು. ಇದು ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನ್ನು ಸಲಹಿತು. ಅಂದಮೇಲೆ ಕಾಮಧೇನು ಚಿಂತಾಮಣಿಗಳು ಸಿಗೋದು ಸ್ವರ್ಗಕ್ಕೆ ಹೋದರೆ ನರಕದಲ್ಲೂ ಅವೈಲಬಲ್ ದೇವರ ನಾಮ ಅಂತ ಹೇಳಿದ್ದ. ನರಕದಲ್ಲೂ ಅವೈಲಬಲ್ ದೇವರ ನಾಮ, ಅಂಥದ್ದು ನಮ್ಮ ಮನೆಗಳಲ್ಲಿ ದೇವ್ರನಾಮ ಇಲ್ಲ ಅಂದರೆ ನರಕಕ್ಕಿಂತ ಹೋಗ್ತಿಸ್ತಾಯ್ತಾನೆ. ನರಕದಲ್ಲೂ ದೇವ್ರನಾಮ ಸಿಗುತ್ತೆ, ಅಂಥದ್ರಲ್ಲೂ ಮನೆಯಲ್ಲಿ ದೇವ್ರನಾಮ ಇಡೋದಿಲ್ಲ ಅಂದರೆ ನಮ್ಮ ಮನೆಗಳಿಗೂ ನರಕಕ್ಕಿಂತ ಕೆಟ್ಟೋಗಿವೆ ಅಂತ. ಕೆಟ್ಟೋಗದ ಮನೆಯಲ್ಲಿ ನೋಡಿದರೆ ಒಂದು ಪುಸ್ತಕ ಸಿಗೋದಿಲ್ಲ, ಒಂದು ಸಾಲಿಗ್ರಾಮ ಸಿಗೋದಿಲ್ಲ, ಒಂದು ದೇವ್ರ ಫೋಟೋ ಇಲ್ಲ ಅಂತ ಕಾಲ ಬರ್ತಾ ಇದೆ. ಬರ್ತಾ ಬರ್ತಾ ಇದು ಬೇರೆ ಮತಗಳೆಲ್ಲ ಅಷ್ಟು ಜೋರ ಪ್ರಸಾರ ಮಾಡ್ತಾರೆ, ನಮ್ಮವರು ಭಾರಿ ಹಿಂದುಳ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಮತ ಪ್ರಸಾರ ಎಷ್ಟು ಟ್ರಿಕ್ಕಿಯಾಗಿ ಮಾಡ್ತಾರೆ ಎಂಬುದಕ್ಕೆ ನನ್ನ ಹೇಳಿದ್ರು ಆಶ್ಚರ್ಯ ಆಗೋಯ್ತು. ಕೇಳಿಬಿಟ್ಟು ಇವೆಲ್ಲ ಕಾನ್ವೆಂಟ್ ಸೇರಿಸಿಬಿಡ್ತಾರಲ್ಲ, ಅಲ್ಲಿ ಹೋಗ್ಬಿಟ್ರೆ ಸೀದಾ ವೈಕುಂಠ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಪಾಪ ಸೇರಿಸಿಬಿಡ್ತಾರೆ. ಅವರು ಪಾಠ ಹೇಳ್ಕೊಳ್ಳೋದು ಜಾಸ್ತಿ ಕನ್ವರ್ಷನ್ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಅವರು. ನಾವು ನಮಗೆ ಕಳ್ಕೊಳ್ಳೋ ಅಭ್ಯಾಸ ಇರೋದು, ನಮ್ಮ ಜನಗಳ ದೂರ ಹೋಗ್ತಾ ಇರ್ತಾರೆ, ಸಂತೋಷ ಪಡ್ತಿರ್ತೇವೆ. ಅವ್ರು ಹೇಳ್ಕೊತಾ ಇರ್ತಾರೆ, ಯಾವುದೋ ಬಸ್ ಎಕ್ಸ್ಕರ್ಷನ್ ಅಂತ ಕರ್ಕೊಂಡು ಹೋಗ್ತಾರಂತೆ ಸ್ಟೂಡೆಂಟ್ಸನ್ನೆಲ್ಲ, ಹಾಗಾಗಿ ಟ್ರಿಪ್ಸ್ ಆಗ್ತಾ ಇರ್ತಾರೆ. ಹಾಕೋದು ಬದಲೆಲ್ಲ ಟ್ರೈನ್ ಮಾಡಿಬಿಡ್ತಾರೆ ಡ್ರೈವರ್ಗಳನ್ನೆಲ್ಲ, ಎಲ್ಲ ನಿಲ್ಲಿಸ್ಬಿಡ್ತಾರಂತೆ ಬಸ್ ಬಂದ ಕಡೆ. ಅವ ಬಸ್ ಕೆಟ್ಟೋಯ್ತು ಅಂತ ಹೇಳ್ಬಿಡೋದು, ಬಸ್ ಕೆಟ್ಟೋಯ್ತು, ಎಲ್ಲ ಹುಡುಗರು ಗೋಳಾಗ ಶುರು ಮಾಡಿಬಿಡ್ತಾರೆ. ಏನು ಗತಿ ಮುಂದೆ ಅಂತ ಅವಾಗ ಏನು ಮಾಡ್ತಾರಂತೆ ಗೊತ್ತಾ, ನಿಮ್ಮ ರಾಮನ ಕರೀರಪ್ಪ ಅಂತ ಹೇಳ್ತಾರಂತೆ ಹುಡುಗರಿಗೆ. ರಾಮ ರಾಮ ಭಜನೆ ಮಾಡಿಸ್ತಾರೆ. ಏನಾರು ಆಯ್ತಾ, ಬಸ್ ರಿಪೇರಿ ಆಯ್ತಾ, ಆಗಲೇ ಇಲ್ಲ, ಆಯ್ತಲ್ಲ ರಾಮ ಬಿಟ್ಟ ಕೈ ಬಿಟ್ಟ, ಕೃಷ್ಣ ಕೃಷ್ಣ ಅಂತ ಕರೀರಿ, ಕೃಷ್ಣ ಕೃಷ್ಣ ಅಂತ ಅಂತಾರೆ. ಏನು ಬರಲಿಲ್ಲ, ಕೆಟ್ಟೋಗಿದ್ದು ತಾನೆ ಬಸ್ ಬರ್ತದೆ, ಕೆಟ್ಟೆ ಹೋಗಿಲ್ಲ ಬಸ್. ಈಗ ನೋಡಿ ಏಸೋ ಏಸೋ ಅನ್ನಿ ಅಂದ್ಬಿಡ್ತಾರೆ, ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡಿದ್ರ ಏಸೋ ರಾಮ ಕಾಪಾಡ್ತಾರೆ ನಿಮ್ಮನ್ನ, ಕೇಳಿ ಕೇಳಿ ಬಾಪಾಡು ಪಾಪ, ಅದೇ ಶುರು ಮಾಡಿಬಿಡ್ತಾರೆ. ಮನೆಯಲ್ಲೋಗಿ ಅಪ್ಪ ಅಮ್ಮನ ಮುಂದೆ ಹೇಳ್ತಾರೆ, ಅಪ್ಪ ಹೇಗಾಯ್ತು ಅಮ್ಮಗಾಯ್ತು, ಇವರು ಅವರಿಗಿಂತ ಆ ಹುಡುಗರು ಹೌದಾ, ನಾವು ಅಂತೇಳಿ ಶುರು ಮಾಡ್ಬಿಡ್ತೀವಿ. ಈಗ ಹೀಗೆ ನಡೀತಾ ಇರೋದು ಅಂತೇಳಿ ಎಷ್ಟು ಟ್ರಿಕ್ ಮಾಡ್ತಾರೆ ಗೊತ್ತೋ. ನಾವು ಸತ್ಯ ಹೇಳೋದಕ್ಕೆ ಸೋಲ್ತಿದ್ದೇವೆ, ಅವ್ರು ಸುಳ್ಳು ಹೇಳೋದಕ್ಕೆ ಕಟ್ಟಿದ್ದೇವೆ, ಉಪಾಯ ಹುಡುಕ್ತಿದ್ದಾರೆ. ಅವ್ರ ಪ್ರಸಾದದ ಟ್ರಿಕ್ಸ್ ನೋಡಿ, ಎಕ್ಸ್ಪ್ರೆಷನ್ ಹೋದಾಗಲೂ ಮತಾಂತರ ಮಾಡ್ತಾರೆ. ನಮ್ಮ ಮಠಕ್ಕೆ ಬಂದಾಗಲೂ ಕೂಡ ವ್ಯವಸ್ಥೆ ಇರಬಾರ್ದು ಅಂತ ಹೆಚ್ಚಿ ಬಂದಿದೆ. ಇದು ಅರ್ಥ ಮಾಡಿಕೊಂಡು ಹರಿಕಥಾಂಬಸಾರದ ಗ್ರಂಥವನ್ನು ಯಾತಕ್ಕೆ ಬರೆದರವರು ಅಂತ ಕೇಳಿದರೆ, ನಿಜವಾದ ಅರ್ಥದಲ್ಲಿ ಮತ ಪ್ರಸಾರ ದುರುಪಚಾರ ಮಾಡೋದಕ್ಕೆ ನಾವು ಹೊರಟಿಲ್ಲ, ನಮ್ಮ ಶಾಸ್ತ್ರ ಇಲ್ಲಿ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಬೇಕೋ ಅವರಿಗೆ ಕೊಡೋ ವ್ಯವಸ್ಥೆ, ಅದನ್ನು ತಿಳಿಸೋ ವ್ಯವಸ್ಥೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಬೇಡ ಅಂತ ರೂಪ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಹೇಗೆ ನಾವೀಗ ಅವ್ರಿಗೆ ಹೇಳಬೇಕು. ಅವಾಗ ಅರ್ಥ ಆಗುತ್ತೆ, ಮನೇಲಿ ಆಪತ್ತು ಬಂದೇ ಬರುತ್ತೆ, ಒಂದು ವಾಯುಸ್ಥಿತಿ ಹೇಳಿಸಿ ಪರಿಹಾರ ಆಗುತ್ತೆ. ಎಂದು ಜನ್ಮದಾಗ ಬಿಡೋದಲ್ಲ ವಾಯುಸ್ಥಿತಿ ಬರ್ತೇವೆ, ಇವರಿಗೆ ಗೊತ್ತಿಲ್ಲ, ಅವರೇ ಹೇಳ್ತಾರೆ ಪಾಪ. ಹಾಗಾಗಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಭಗವಂತನ ಹೆಸರು ವಿಷ್ಣು ಸಹಸ್ರನಾಮ ಹೇಳಿಸಿ ವಾಸಿಯಾಗುತ್ತೋ ಇಲ್ಲೋ, ಇದನ್ನು ಅವರಿವರಲ್ಲ ಆಯುರ್ವೇದ ಗ್ರಂಥಕಾರರು ಬರೀತಾರೆ. ವಾಸಿಯಾಗದವರು ವಿಷ್ಣು ಸಹಸ್ರನಾಮ ಹೇಳಿ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಎಷ್ಟು ಅವರು ಅವರಲ್ಲಿ ಕಾಳಜಿ ಇದೆ, ನಮ್ಮಲ್ಲಿ ಕಾಳಜಿ ಇಲ್ಲ. ಇದು ಈ ದೃಷ್ಟಿಯಿಂದ ಜಗನ್ನಾಥದಾಸರ ಈ ಮಾತುಗಳೆಲ್ಲ ಎಷ್ಟು ಹೃದಯಪೂರ್ವಕ ಬಂದಿತ್ತು. ಪರಮಾತ್ಮ ನಾಮೋಚ್ಚಾರಣೆ ಬಗ್ಗೆ ಹೇಳಿ, ನರಕಸ್ಥರನು ಸಲಹಿದು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿದ್ದು. ಪಾಮರರ ಪಂಡಿತರೆನಿಸಿ, ಪಾಮರರನ್ನು ಅಜ್ಞಾನಿಗಳನ್ನು, ಪಾಮರರಂದ್ರೆ ಅಜ್ಞಾನಿಗಳು, ಪಂಡಿತರಂದ್ರೆ ಜ್ಞಾನಿಗಳು, ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗೆ ಮಾಡಿ ಅವರಿಗೆ ಪುರುಷಾರ್ಥ ಕೊಡುತ್ತಿರುವುದು. ಇಲ್ಲಿ ದಾಸರು ಭಾರಿ ವಿಶೇಷದ್ದು ಉಪಯೋಗಿಸ್ತಾರೆ, ಪುರುಷಾರ್ಥಗಳ ಕೊಡುತ್ತಿರುವುದು ಅಂತ ಹೇಳೋದಿಲ್ಲ, ಪುರುಷಾರ್ಥ ಕೊಡುತ್ತಿರುವುದು ಅಂತ ಹೇಳ್ತಾರೆ. ಏನು ಗೊತ್ತಾ, ಅದು ಪುರುಷಾರ್ಥ ಏಕವಚನ ಉಪಯೋಗಿಸಿದ್ರೆ ಮೋಕ್ಷ ಅಂತ. ಮುಂದೆ ಮೋಕ್ಷ ಕೊಡ್ತಾರೆ ಭಗವಂತ. ಈ ಕಾಮದೇವರು ಮೋಕ್ಷ ಕೊಡೋದಿಲ್ಲ, ಯಾಕೆಂದರೆ ಅದಕ್ಕೆ ಮೋಕ್ಷ ಆಗಿಲ್ಲ ಇನ್ನೂ ಕೂಡ. ಕಾಮದೇವರು ಮೋಕ್ಷ ಕೊಡೋದಿಲ್ಲ, ಕಲ್ಪವೃಕ್ಷ ಮೋಕ್ಷ ಕೊಡೋದಿಲ್ಲ. ಅದು ಆದರೆ ಭಗವಂತನ ನಾಮ ಮೋಕ್ಷ ಕೊಡುತ್ತಾದ್ದರಿಂದ ಪರಮಾತ್ಮನ ನಾಮವನ್ನು ಕಲ್ಪವೃಕ್ಷ ಕಾಮಧೇನು ಅಂತ ಕರಿಬೇಡಿ, ಭಾರಿ ಕಡಿಮೆ ಮಾಡಬೇಕಾಗತ್ತೆ ಅಂತ. ದೊಡ್ಡ ಸಮುದ್ರ ನೋಡೋದು, ಅರೆ ಕೆರೆ ಇದ್ದಾಗ ಇರೋದ್ರೆ ಏನು ಮಾಡಬೇಕು, ಸಮುದ್ರ ಕೆರೆ ಇದ್ದಾಗ ಇರುತ್ತೆ ಎಲ್ಲಾದರೂ ಕೂಡ. ಎಷ್ಟು ಕೋಟಿ ಕೆರೆ ಹಾಕಿದರೂ ಕೂಡ ಸಮುದ್ರಕ್ಕೆ ಒಂದು ಸಮುದ್ರ ಸಾಟಿ ಆಗೋದಿಲ್ಲ. ಅರ್ಥ ಆಗಲೇ ತಿಳ್ಕೊಳ್ಳಿ, ಆದರೆ ವಸ್ತುಸ್ಥಿತಿ ಬೇರೆ, ಇದು ಬೇರೆ. ಅದೇ ರೀತಿ ರಾಯರಿಗೂ ಕೂಡ ಭಜತಾಂ ಕಲ್ಪವೃಕ್ಷ ಹಿರಮತಾಂ ಕಾಮಧೇನವೇ ಅಂತ ಹೇಳಿದರೆ ಅದು ತಿಳಿದೇ ಇದ್ದವರು ಹೇಳಿದ ಮಾತಷ್ಟೇನೆ. ಆದರೆ ರಾಯರು ಬರೀ ಕಾಮಧೇನ ಪುರುಷಾರ್ಥ ಇರ್ತಾರಂತ ಕೊಡೋರಲ್ಲ, ಅವರು ಜ್ಞಾನ ಕೊಡ್ತಾರೆ ಗೊತ್ತವರು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾದ್ಯೇಹ ಸುಪಾಠವಾದಿ ತತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವ ಸರೋ ಅವ್ಯಾ ಗುರು ರಾಘವೇಂದ್ರ ಅಂತ ಮಹಾಸಮರ್ಥರನ್ನು ನಾವು ಸಣ್ಣ ಪುರುಷಾರ್ಥ ಕೊಡ್ತಾರೆ ತಿಳ್ಕೊಳ್ಳೋದು ಹೋಗ್ಬಾರದು. ಅದು ಅಲ್ಲಿರೋ ಸ್ವಾರಸ್ಯ. ಇನ್ನೂ ಮುಂದೆ ಅಲ್ಲೊಂದು ಇನ್ನೊಂದು ವಿಶೇಷಾಂಶ ಇದೆ. ರಾಯರಂತ ಬರೀ ಕಲ್ಪವೃಕ್ಷ ಅಂತ ಕರೆಯಲಿಲ್ಲ, ಬರೀ ಕಾಮಧೇನು ಅಂತ ಕರೆಯಲಿಲ್ಲ. ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ನಮಗೊಂದು ಸಂಶಯ ಮತ್ತೆ ಅಲ್ಲಿ ಎರಡು ಒಂದೇ ಪರ್ಪಸ್ಸೇ, ಕಲ್ಪವೃಕ್ಷ ಇಟ್ಟುಕೊಂಡು ಕಾಮಧೇನು ಮಾಡ್ತೇನೆ ಒಂದು ಹೇಳಿದ್ರೆ ಸಾಲ. ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನು, ಎರಡನೇ ಅದಕ್ಕೆ ರೆಪ್ಯುಟೇಷನ್ ಆಗಲಿಲ್ವಾ? ಅಲ್ಲ, ಅದು ಬರೆದವರು ಅಪ್ಪಣಾಚಾರ್ಯರು ಆ ರೀತಿ ಬರೆದಿದ್ದಕ್ಕೆ ಎಷ್ಟು ಮೆಚ್ಕೊಂಡ್ರು ಗೊತ್ತಾ ರಾಯರು? ಸಾಕ್ಷಿ ಹಯಾಸ್ಯೋ ಹತ್ರ ಹೀಗೆ ಹೇಳಿಬಿಟ್ರು, ರೆಪ್ಯುಟೇಷನ್ ಇದ್ರೆ ಒಪ್ತಿರಲಿಲ್ಲ ಅವರು. ರೆಪ್ಯುಟೇಷನ್ ಯಾಕಲ್ಲ ಅಂತ ಕೇಳಿದರೆ, ಕಲ್ಪವೃಕ್ಷರೂ ಇದೆ ಕಾಮಧೇನು ಇದೆ, ಕರೆಕ್ಟೇ ಎರಡು ಕೇಳಿದ್ದೇ ಕೊಡುತ್ತೆ. ಆದರೆ ಒಂದು ವ್ಯತ್ಯಾಸ ಇದೆ, ಕಲ್ಪವೃಕ್ಷ ಅದು ಇದ್ದಲ್ಲಿ ಹೋದರೆ ಮಾತ್ರ ಫಲ ಕೊಡುತ್ತೆ, ನಮ್ಮ ಹತ್ರ ಅದು ಬರೋದಿಲ್ಲ. ಅದು ಸ್ಟ್ಯಾಟಿಕ್ ಅದು. ಆದರೆ ಕಾಮಧೇನು ಮಾತ್ರ ಬರುತ್ತೆ. ಆದ್ದರಿಂದ ಅದು ಮೊಬೈಲ್ ಅದು ಕಾಮಧೇನು ಮೊಬೈಲು ಅದು ಲ್ಯಾಂಡ್ಲೈನ್ ಇತ್ತ ಇಷ್ಟೇ ವ್ಯತ್ಯಾಸ. ರಾಯರು ಕರೆದ್ರೆ ಬರ್ತಾರೆ ಕಾಮಧೇನು, ಅಲ್ಲಿ ಹೋದ್ರೆ ಮಂತ್ರಾಲಯ ಹೋದ್ರೆ ಕಲ್ಪವೃಕ್ಷ. ಆ ಎರಡು ಕೆಲಸ ಮಾಡೋದರಿಂದ ಅವರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎರಡನ್ನೂ ತಿಳಿಸಿಡ್ತಾರೆ. ಈಗ ನಮಗೆ ಅರ್ಥ ಆಗ ರಾಯರನ್ನ ಕಲ್ಪವೃಕ್ಷ ಕಾಮಧೇನು ಅಂತ ಕರೆದ್ರೆ ಅವರು ಗುರುಗಳು ಜ್ಞಾನ ಕೊಡ್ತಾರೆ, ದೇವರು ಮೋಕ್ಷನೆ ಕೊಡ್ತಾರೆ ಅಂದ ಮೇಲೆ ಎಷ್ಟು ದೊಡ್ಡವು. ರಾಯರಿಗೆ ದೃಷ್ಟಾಂತ ಸರಿಯಲ್ಲ, ಇನ್ನ ದೇವರಿಗೆ ಒಪ್ಪುತ್ತಾ ಅದು ಸಾಧ್ಯನೇ. ಇನ್ನು ಆಚಾರ್ಯರಿಗಂತೂ ಏನು ಸಂಬಂಧ ಇಲ್ಲ. ಮಧ್ವಾಚಾರ್ಯರಿಗೆ ಮತ್ತೆ ಮತ್ತೆ ಹೇಳೋದಕ್ಕೆ ಹೋಗಬಾರದು. ಅವ್ರ ಹೆಸರು ಹೇಳಿದ್ರೆ ಸಾಕು, ಜನ್ಮಾದಿ ವ್ಯಾಧಿ ಉಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ ಗುಣಾನಾಮ ಗ್ರಾಣ ಮರ್ಪಕಾಣ ಸ್ಥಿರ ಉದಿತ ಚಿದಾನಂದ ಸಂದೋಹ ದಾನ ಏತೇಷಾ ವೇಷದೋಷ ಪ್ರೋಷಿತ ಮನಸಾ ದೇಶಿಣಾ ದುಃಖ ಕಾಣ ದೈತ್ಯಾನಾಮಾರ್ತಿ ಮಂಧೇ ತಮಸಿ ವಿಧದತಾ ಸಮಸ್ತವೇ ನಾಸ್ಮಿ ಶಕ್ತ. ಅವ್ರು ಹೇಳ್ತಾರೆ ನಂಗೆ ಶಕ್ತಿನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯರವ. ನಂಗೆ ವರ್ಣನೆ ಮಾಡೋಕ್ಕೆ ಆಗೋದೇ ಇಲ್ಲ, ಅಷ್ಟು ದೊಡ್ಡವರು ನೀವು ಅಂತ ಹೇಳಿದ ಮೇಲೆ ಅವೆಲ್ಲ ನಮಗೆ ಅರ್ಥವಾದರೆ ಕಂಡ ಕಂಡು ಕಡೆ ಹೋಗುವ ದುರ್ಬುದ್ಧಿ ಬಿಟ್ಟೋಗ್ತದೆ. ಹೋದರೆ ಹಾಡಿದರೆ ಏನು ಒಡೆಯನ ಹಾಡುವೆ, ಬೇಡಿದರೆ ಏನು ಒಡೆಯನ ಬೇಡವೇನ ದೀಕ್ಷೆ ಬರಬೇಕು ಅದನ್ನು ತೋರಿಸ್ತಾರೆ. ಮುಂದಿನ ಪದ್ಯದಲ್ಲಿ ಪಾವರನ ಪಟ್ಟಿ ತರೇರಿಸಿ ಅನ್ನೋದಕ್ಕೆ ಅರ್ಥ ಇರುವಂಥ ಅಂತ ದೇವರ ಹೆಸರು ಹೇಳಿದರೆ ನಮಗೆ ಅಜ್ಞಾನ ಹೋಗಿ ಜ್ಞಾನ ಬರುತ್ತೆ ಅಂತ ಅರ್ಥ. ದೇವರ ಸ್ಮರಣೆ ನಿತ್ಯ ಮಾಡ್ತಿದ್ರೆ ಒಳ್ಳೆ ಜ್ಞಾನ ಸಿದ್ಧಿಯಾಗುತ್ತೆ. ಅದಕ್ಕೆ ವಜ್ರಾಸ್ವಾಮಿ ಹೇಳ್ತಾರೆ ಏನ್ರಿ ಆಗತ್ತಾಗತ್ತಾ ಅಂತ ಹೇಳಿದ್ರೆ ಆಗತ್ತೆ, ಖಂಡಿತ ಆಗತ್ತೆ, ಒಂದು ಹೆಸರು ಹೇಳಿದಾಗತ್ತೆ ನಿಮಗೆ, ಜ್ಞಾನ ಬರೋಕ್ಕೆ ಮಾರ್ಗ ಹೇಳ್ತೇವೆ ಅಂತ ವಜ್ರಾಸ್ವಾಮಿ ಹೇಳ್ತಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೆ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಜ್ಞಾನ ಬರಲಿಲ್ಲ ಈಗ, ಪಾಮರದ ಪಂಡಿತರಿಸಿ ಆಗಲಿಲ್ಲ ಈಗ, ಹಯಗ್ರೀವ 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 ಅಂತ ಮೂರು ಸಂತದ ಜ್ಞಾನ ಬಂದ್ಬಿಡುತ್ತಂತೆ. ನಮಗೆ ಹಯಗ್ರೀವ ಬರಲಿ ಅಂತ ಹೇಳ್ತೀವಿ, ವಯಗ್ರೀವ ಅಂತ ಹೋಗ ಅವ್ರು ಜ್ಞಾನ ಬರಲೇ ಇಲ್ಲ, ಹಯಗ್ರೀವ ಬರಲಿ ಅಂತ ಹೇಳ್ತೇವೆ. ವಾದರಾಜ ಸ್ವಾಮಿಗಳು ಅವರ ಗುರುಗಳು, ಗುರುಗಳಿಗೆ ಶಿಷ್ಯರ ಮನಸ್ಸು ಗೊತ್ತಿರ್ತದೆ, ಸಮಾಜದ ಮನಸ್ಸು ಗೊತ್ತಿರ್ತದೆ. ಅವರೆಲ್ಲ ಮೂಲತಃ ಮನಃಶಾಸ್ತ್ರಕ್ಕಿಂತ ಮೇಲಿರ್ತಾರೆ ಅವರೆಲ್ಲ ಕೂಡ. ಈ ಜನಗಳಿಗೆ ಏನು ಹೇಳಿದ್ರು ಕೂಡ ಹೇಳೋ ಅಭ್ಯಾಸ ಮಾಡಿಕೊಂಡಿಲ್ಲ. ಊಟ ಅಂತೂ ಗ್ಯಾರಂಟಿ ಮಾಡ್ತಾರೆ, ಸ್ವೀಟ್ ಅಂತೂ ತಿಂದೇ ತಿಂತಾರೆ. ಆ ಸ್ವೀಟ್ಗೆ ಹೆಸರಿಟ್ಟರೆ ಕರೆದೇ ಕರೀತಾರೆ ಹಯಗ್ರೀವ ಅಂತ ಹೆಸರಿಟ್ಬಿಟ್ಟು ಬಿಡಿ. ಆ ಸ್ವೀಟ್ಗೆ ಹಯಗ್ರೀವ ಅಂತ ಹೆಸರಿಟ್ಟು ಹಯಗ್ರೀವ ಮಾಡಿರಿ, ಹಯಗ್ರೀವ ಹಾಕಿರಿ, ಹಯಗ್ರೀವ ಬರಲಿ, ಹಯಗ್ರೀವ ಬರಲಿಲ್ಲ ಅಂದರೆ ಅದಕ್ಕೆ ಹಯಗ್ರೀವ ಅಂತ ಆಯ್ತಲ್ಲ. ಹಯಗ್ರೀವ ಎರಡನೇ ಸರ್ತಿ ಬರಲಿಲ್ಲ, ಮೂರನೇ ಸರ್ತಿ ಬರಲಿಲ್ಲ ಅಂತ ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಿದ್ರೆ ಹಯಗ್ರೀವ ಬಂದರೂ ಜ್ಞಾನ ಬಂತು, ಹಯಗ್ರೀವ ಬರದೇ ಹೋದರೂ ಜ್ಞಾನ ಬಂತು, ತಮಾಷೆ ಅಂದರೆ ಹಯಗ್ರೀವ ಶಬ್ದಕ್ಕೆ ಅಷ್ಟು ಶಕ್ತಿ ಇದೆ. ಅದರಿಂದ ಪಾಪರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿದ್ದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸಹಸ್ರನಾಮ ಫಲಶ್ರುತಿ ಹೇಳ್ತಾರೆ, ವೇದಾಂತಗೋ ಬ್ರಾಹ್ಮಣಸ್ಯ, ಇದನ್ನು ಹೇಳಿ ಬ್ರಾಹ್ಮಣ ವೇದಾಂತಿ ಆಗ್ತಾನೆ ಅಂತ ಹೇಳ್ತಾರೆ. ಜ್ಞಾನ ಬರುತ್ತೆ ಅಂತ ಆಗಲಿಲ್ಲಾಗ ಇದು ಅರ್ಥ ಮಾಡಿಕೊಂಡ್ರೆ ವಾಯುಸ್ತುತಿ ಹೇಳಿದರೇನೆ ಮುಕ್ತಿ ಮೇತೇ ವ್ರಜಂತಿ ಮುಕ್ತರಾಗಿ ಬಿಡ್ತಾರೆ. ಇದೆಲ್ಲ ಯೋಚನೆ ಮಾಡಿದವರಿಗೆ ಹೇಳಿದ ಅತಿಶಯೋಕ್ತಿ ಅಲ್ಲ, ಖಂಡಿತ ಸಾಧ್ಯ. ಭಗವಂತನ ನಾಮೋಚ್ಚಾರಣೆಗೆ ಅಜ್ಞಾನ ತೆಗೆದು ಸುಜ್ಞಾನ ಕೊಡ್ತಕ್ಕಂಥ ಶಕ್ತಿ ಇದೆ. ಅಂಥ ಶಕ್ತಿ ತೀರ ಸಹಜವಾಗಿದೆ, ಆದ್ದರಿಂದ ಅಪನಂಬಿಕೆ ಹೆಸರು ಅಲ್ಲಿ ಬೇಕಿಲ್ಲ. ಪಾಮರರ ಪಂಡಿತ ನೆನೆಸಿ ಪುರುಷಾರ್ಥ ಕೊಡುತ್ತಿದ್ದು. ಮುಂದಿನ ದೇವರ ಆರಾಧನೆ ಇಷ್ಟೆಲ್ಲ ಹೇಳ್ತೀರಿ, ಅಷ್ಟು ದೊಡ್ಡವರು ಅಂತ ಹೇಳ್ತೀರಿ. ನಾವು ಭಾರಿ ದೊಡ್ಡವರು ಆದ್ದರಿಂದ ಇಷ್ಟೆಲ್ಲ ದೇವ್ರ ಪೂಜೆ ಮಾಡ್ತಿದ್ದಿಲ್ಲ, ಬಿಟ್ಬಿಟ್ಟಿದ್ದೀವಿ. ಇದ್ಮೇಲೂ ಮಾಡೋದಿಲ್ಲ, ಬಿಟ್ಬಿಡ್ತೀವಿ ಅಂತ ಹೇಳಿದ. ಇಷ್ಟು ದಿವಸ ದೇವರು ಏನೋ ಗೊತ್ತಿರಲಿಲ್ಲ, ಬಿಟ್ಬಿಟ್ಟಿದ್ವಿ. ಈಗ ಗೊತ್ತಾಯಿತು, ಬಿಟ್ಬಿಡ್ತೇವೆ ಅಂತ ಹೇಳಿದ. ಏನು ಗೊತ್ತಾಯಿತು? ಲಕ್ಷ್ಮೀ ರಮಣ ಕ್ಷೀರಸಾಗರ ಶಾಯಿ, ನಮಗೆ ಅರ್ಥ ಆಯಿತು ಅಂಥವ್ರು ಪೂಜೆ ಮಾಡೋ ಯೋಗ್ಯತೆ ನಮಗಿಲ್ಲ. ಅದಕ್ಕೆ ಮತ್ತೆ ದೇವರಿಗೆ ಗುಡ್ ಬೈ, ಇಷ್ಟು ದಿವಸ ಗೊತ್ತಿದ್ದಿಲ್ಲ ಗುಡ್ ಬೈ, ಗೊತ್ತಾಗಲ್ಲ ಮತ್ತೆ ಗುಡ್ ಬೈ. ಚೆ ಭಾರಿ ದೊಡ್ಡವರಾದ್ರೆ ಹತ್ರ ಹೋಗೋದಿಲ್ಲ ಕಾರ್ಯ ಅಂತಿಲ್ಲ. ದೇವರು ಭಾರಿ ದೊಡ್ಡವರು, ಹೊರತಾಗಿ ವಿಚಾರ ಮಾಡಿ ಯಾರು ಮನೆ ಶ್ರಾವಣ ಕರೆಸಿ ಅಂದರೆ ಅಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ ಅಂತ. ನಮ್ಮ ಮನೆಯೇ ಸಣ್ಣದು ಶುರು ಮಾಡ್ತಾರೆ, ಗುಡ್ಸೋದು ಜಾಗನೇ ಇಲ್ಲ, ಈ ಥರ ವ್ಯವಸ್ಥೆ ಶುರುವಾಗಿ. ಎಷ್ಟೋ ಜನ ಮನೆಯಲ್ಲಿ ಫಂಕ್ಷನ್ ಮಾಡೋದಿಲ್ಲ, ಈಗ ಜಾಗ ಆಗೋದಿಲ್ಲ, ಇಲ್ಲಿ ಸಾಧ್ಯ ಇಲ್ಲ. ಜನಗಳಿಗೆ ಜಾಗ ಆಗೋದಿಲ್ಲ, ಜನಾರ್ದನೆ ಜಾಗ ಆಗುತ್ತಾ, ಆದ್ದರಿಂದ ಸಾಧ್ಯ ಇಲ್ಲ. ದೇವರಿಗೆ ಕೊಡೋ ಶಕ್ತಿ ನಮಗಿಲ್ಲ, ಆದ್ದರಿಂದ ದೇವರು ಬೇಡ ನಮಗೆ. ಆ ಪದಾರ್ಥ ಮ್ಯಾಚಿಂಗ್ ಪದಾರ್ಥ ಬೇಕಲ್ಲ, ಶ್ರಾವಣ ಮನೆ ಕರೆಸಿ ಒಂದು ಪಾವಕ್ಕೆ ಅನ್ನ ಮಾಡೋಕ್ಕಾಗಲ್ಲ. ಎಷ್ಟು ದೇವರ ನೈವೇದ್ಯಕ್ಕೆ ಎಷ್ಟು ಉಳ್ಳೆ ಹಾಕಬೇಕು, ಇವರಿಗೆ ಎಷ್ಟು ಇರಬೇಕು ಲೆಕ್ಕ ಹಾಕಿಬಿಟ್ರೆ ಗಾಂಡ್ ಬಿಯಾಂಡ್ ರೀಚ್ ಅಂತ ತಿಳ್ಕೊಂಡಿದೆ. ತಕ್ಷಣ ಹೇಳ್ತಾರೆ ನಮ್ಮ ದೇವ್ರನ್ನ ಹಾಕಿ ತಿಳ್ಕೊಂಡ್ಬಿಡಬೇಡಿ, ಮನದೊಳಗೆ ಸುಂದರ ಪದಾರ್ಥವ ನೆನೆದುಕೊಡಿ. ಕೈಗೊಂಡು ಅರ್ಥ ಮಾಡಿ ಪರಮಾತ್ಮನ ಆರಾಧನೆ ಎಷ್ಟು ಸುಲಭ ಅಂದರೆ, ವಸ್ತು ಆ್ಯಕ್ಚುಲಿ ಇಡಬೇಡಿ ನೀವು ಅಂತ ಹೇಳ್ತಾರೆ, ವಸ್ತು ಇಡಬೇಕಾಗಿಲ್ಲ. ಮನದೊಳಗೆ ಸುಂದರ ಪದಾರ್ಥವ ನೆನೆದೊಳಗೆ ಕೈಗೊಂಡು ಸುಗಂಧ ಸುಶೋಭಿತ ಸುರಸೋಪೇತ ಫಲರಾತಿ ಯುವತಿ ದಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿವನು ಅನಕನೆಂದೆನಿಸಿ. ಮನದೊಳಗೆ ಸುಂದರ ಪದಾರ್ಥವ ನೆನೆದುಕೊಡಿ, ನಮ್ಮ ದೇವರು ಏನು ಮಾಡೋಕ್ಕೆ ಬರಲಿಲ್ಲ, ಸುಮ್ಮನೆ ಕೂತಿದ್ದೇವೆ ಅಷ್ಟೇನೆ. ದೇವ್ರ ಪೂಜೆ ಮಾಡಬೇಕು ಅನಿಸ್ಬಿಟ್ಟಿದೆ, ಏನು ಮಾಡಬೇಕು? ಈಗ ನೀರಿಲ್ಲ, ಓಂ ನಮೋ ನಾರಾಯಣಾಯ ಪಾನಿ ಎಂಬ ಮನಸ್ಸಲ್ಲೇ ಅನ್ಕೋತಿದ್ದಾನೆ, ಪರಿಸ್ಥಿತಿ ಏನೂ ಇಲ್ಲ. ಭಕ್ಷ ಚಿತ್ರ ವಿಚಿತ್ರ ಭಕ್ಷಿತ್ರನೇ ಮಾಡ್ತಾನೆ, ಓಂ ನಮೋ ನಾರಾಯಣ ನೈವೇದ್ಯಂ ಸಮರ್ಪಯಾಮಿ ಅಂತಾನೆ. ದೇವರು ಸ್ವೀಕಾರ ಮಾಡಿಬಿಡ್ತಾರೆ. ಅಷ್ಟಾಶ್ಚರ್ಯ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ದೇವ್ರ ಪೂಜೆ ಮಂತ್ರ ಇರೋದೇ ಹಾಗೆ, ಸೌವರ್ಣೆ ಸ್ಥಾನಿವರ್ಣೈ ವಡಿಗಡಕಜನೈ ಗೋಮೃತಾಕ್ತೈ ಸುಪತ್ವೈಹಿ ಭಕ್ಷ್ಯಾ ಭೋಜ್ಯಾಂಶ ಲೇಹ್ಯಾರಪಿ ಸಕಲ ಅಂತ ಹೇಳಬೇಕಾದ್ರೆ ಲೇಹ್ಯಾನ್ ಬೇಜಾನ್ ಏನು ಮಾಡ್ತೇವೆ ಗೊತ್ತಪ್ಪನಿಗೆ? ಮಾನಸೇ ಚಿಂತೆಯ, ಮನಸ್ಸಿನಲ್ಲಿ ಚಿಂತೆ ಮಾಡ್ತೇವೆ. ಎಲ್ಲಿಂದ ಶುರುವಾಗ್ತದೆ ಗೊತ್ತಾ? ಸೌವರ್ಣೈ ಸ್ಥಾನಿವರ್ಯೈಹಿ, ಬಂಗಾರ ತಟ್ಟೆಯಲ್ಲಿ ನೈವೇದ್ಯ ಇಟ್ಟಿದ್ದೇವೆ. ಏನು ಇಲ್ಲ ಬಂಗಾರ ತಟ್ಟೆ, ಶ್ರೀ ಎಲೆ ಅಷ್ಟೇ, ಕೆಲವು ಶ್ರೀರ್ವಾದ ಎಲೆ ಅಷ್ಟೇ, ಶ್ರೀರ್ ದೇವರಿಗೆ ಬರೋದೇ ಇಲ್ಲ, ಇನ್ನು ಬೆಳ್ಳಿ ಸಾಧ್ಯ ಇಲ್ಲ. ಹೇಳು ಸೌವರ್ಣ ಸ್ಥಾನಿವರಿಯಲ್ಲಿ ಮತ್ತೆ ಬಂಗಾರದ ಪಾತ್ರೆ, ಬಂಗಾರದ ತಟ್ಟೆ, ಬಂಗಾರದ ಲೋಟ ಇವೆಲ್ಲ ಕಂಟೈನರ್ಸ್ ಇವೆಲ್ಲ ಏನು ಬಂತು? ಸುಮಜ ನದಿಕೃತ ಚೀರ ಪಾನೀಯ ಯುಕ್ತಂ, ಭಕ್ಷ ಭೋಜ್ಯ ವಧು ನದಿ ಏನೋ ಇಟ್ಬಿಟ್ಟಿದ್ದಾರೆ, ಏನಿಲ್ಲ ಅದರೊಳಗೆಲ್ಲ. ಎಲ್ಲಿ ಚಿಂತನೆ ಮಾಡ್ತಿದ್ರೆ ಮಾನಸೇ ಚಿಂತೆಯ, ಮನಸ್ಸಲ್ಲಿ ಅನ್ಕೋತೇವೆ ಅಂತ. ಮನಸ್ಸಲ್ಲಿ ಅನ್ಕೊಂಡು ದೇವರು ತೊಗೊಂಡ್ಬಿಡ್ತಾನಂತೆ. ಇಂಥ ಎಲ್ಲರೂ ಸಿಗ್ತಾರಾ? ಯಾರ ಮನೆ ಬಂದಿರ್ತಾರೆ, ಎಷ್ಟೊತ್ತಾಗಿ ಏನು ಕೊಡಲೇ ಇಲ್ಲ, ಏನು ಕೊಡಲಿಲ್ಲ, ಕಾಫಿ ಕೊಟ್ಟೆ ಅಂತ ಆಗಲೇ ಅನ್ಕೊಬಿಟ್ಟೆ ನಾನು ಅಂತ ಹೇಳಿದ್ರೆ ಇಷ್ಟು ಸಿಟ್ಟು ಬರೋದು ಗೊತ್ತಾ ಅವರಿಗೆ? ಶಾಪ ಹಾಕೋಬಿಡ್ತಾರೆ. ಮನಸ್ಸಲ್ಲಿ ಅನ್ಕೊಂಡು ಕೊಡ್ತಾರ? ಊಟ ಹಾಕಿದ್ರೆ ಅನ್ಕೋಬಿಟ್ಟೆ ಆಗಲೇನು ಅಂತ ಕೇಳಿದರೆ ದೇವರು ತೊಗೊಂಡ್ಬಿಡ್ತಾನಂತೆ. ಏನು ಕರುಣಾ ನಿಧಿ ಹರಿ, ಮತ್ತೇನು ಭಕ್ತ ನೀನೋ, ಇನ್ನೇನು ಈತನ ನೀನೇ, ಇಂದು ದೇವ್ರ ಪೂಜೆ ಬಿಡೋ ಚಾನ್ಸ್ ಯಾರಿಗೂ ಇಲ್ಲ. ಇಷ್ಟು ಸುಲಭ ದೇವ್ರ ಪೂಜೆ ಅಂತ ಹೇಳಿದ್ಮೇಲೆ ಯಾರು ಬಿಡ್ತಾನೆ? ಮತ್ತೆ ಮಾನಸೇ ಚಿಂತೆಯ, ಮನೇಲಿ ಎಷ್ಟು ಬೇಕಾದರೂ ಮಾಡಿರಿ, ಮತ್ತೆ ಮನಸ್ಸಲ್ಲಿ ಚಿಂತನೆ ಮಾಡಲೇಬೇಕು. ಎಷ್ಟು ಮಾಡಿದ್ರು ಕಡಿಮೆ ಮಾಡಿರು ನಾವೇ. ದೇವರಿಗೆ ಏನು ಕೊಟ್ಟರು ಆತನ ಇಡಲಿ ಪೇಟೆ ಫಿಲಪ್ ಹ್ಯಾಕ್ ಮಾಡಬೇಕಂದ್ರೆ ಮಾನಸೇ ಚಿಂತೆಯ, ಉಡುತ್ತೆಲ್ಲ ಮನಸ್ಸಲ್ಲಿ ಚಿಂತನೆ ಮಾಡೋದ ಹೊರತು ಏನು ಅಲ್ಲ. ಮತ್ತು ನಾವು ಕೊಡೋ ಪದಾರ್ಥಗಳು ಯಾವುದು ಕೂಡ ದೇವರು ತಿನ್ನ ಪದಾರ್ಥಗಳಲ್ಲವು, ನೆನಪಿರು ದೇವರು ತಿನ್ನ ಪದಾರ್ಥಗಳೇ ಅಲ್ಲವು. ಯಾತಕ್ಕೆ ಗೊತ್ತಾ? ಯಾರು ಮನೆ ಸ್ವಾಮಿ ಬಂದಿರ್ತಾರೆ, ಕೊಟ್ಬಿಟ್ಟು ಒಂದು ಇಡ್ಲಿ ಕೊಡಿ ತಿಂದಿರ್ತೆ ಅಂತ ನೋಡಿದ್ರೆ ಇಡ್ಲಿ ಕೊಡೋಕ್ಕಾಗುತ್ತಲ್ಲ ನೀವೀಗ, ಚಪಾತಿ ಕೊಡೋಕ್ಕಾಗುತ್ತಾ? ಅವ್ರು ತಿನ್ನೋ ಪದಾರ್ಥಗಳೇ ಅಲ್ಲವು. ಅವತ್ತಿನಲ್ಲಿ ತಿನ್ನೋದಿಲ್ಲ ಪಟ್ಟವು, ಆಗ ತಿನ್ನಲ್ಲ, ಅವತ್ತು ನಾವು ಕೊಟ್ಟು ತಿನ್ನೋದೇ ಇಲ್ಲ. ಹಣ್ಣು ಕೊಡ್ತೀವಿ, ಹಣ್ಣಾದ್ರೂ ತಿಂತಾರೆ, ಅದು ತಿನ್ನೋದಿಲ್ಲ. ನಮ್ಮ ಎದುರಿಗೆ ನಮಗೆ ಕೊಡ್ತಾರೆ, ಇನ್ನೊಬ್ರು ಕೊಡ್ತಾರೆ, ನಮ್ಮ ಎದುರಿಗೆ ಕೊಟ್ಬಿಡ್ತಾರೆ ಅಂತ ತಿನ್ನೋದೇ ಇಲ್ಲ. ಮತ್ತೆ ತೊಗೊಂಡು ನಾವೇನು ಅನೌನ್ಸ್ ಮಾಡ್ತೇವೆ, ಕಾಣಿಕೆ ಕೊಟ್ಬಿಟ್ವಿ ಅಂತ ಹೇಳ್ತೇವೆ. ತೊಗೊಂಡ್ರೆ ಧನಸಂಧಾನ ಬಂತೋ ಇಲ್ಲ, ಈಗ ಅಷ್ಟೇ ಅವ್ರು ನಮ್ಮ ಎದುರಿಗೆ ವಾಪಸ್ ಕೊಟ್ಟಿದ್ದಾರೆ. ನಮ್ಮ ಎದುರಿಗೆ ಕೆಲಸಕ್ಕಂತ ಹಣ್ಣು ಒಂದು ಇಲ್ಲದ ಕೊಟ್ಬಿಟ್ಟಿರ್ತಾರೆ. ಇಷ್ಟಾದ್ರೆ ನಾವು ಅವ್ರಿಗೆ ಕೊಟ್ಟೆ, ಸ್ವಾಮಿಗೆ ಕೊಟ್ವಿ ಅಂತಲೇ ಕ್ಲೇಮ್ ಮಾಡೋದು, ಸ್ವಾಮಿಗೆ ಕೊಟ್ವಿ ಅಂತ ಹೇಳಿದ್ದಾರೆ. ಅದು ಇನ್ನೊಬ್ಬರಿಗೆ ಕೊಟ್ಟಿದ್ದೆ ನೋಡಿದ್ರು ಸ್ವಾಮಿಗೆ ಕೊಟ್ಟೆ ಅಂತ ಯಾಕೆ ಕೇಳ್ತೇವೆ ಅಂದರೆ ಕೊಟ್ಟಿದ್ದು ನಾವು ಅವರಿಗೆ, ಮುಂದೇನು ಮಾಡಿಕೊಂಡ್ರು ನಾವು ಜವಾಬ್ದಾರ ಅಲ್ಲ, ಅವ್ರು ಸೇರಿ ಸೇರಿ ಆಯ್ತು ಅವರಿಗೆ. ಅಕೌಂಟಿಗೆ ಬಿಟ್ಟ ಮೇಲೆ ಯಾರಿಗೆ ಚೆಕ್ ಕೊಟ್ಟರು ನಾವು ಕೊಟ್ಟಿದ್ದು ಅವರಿಗೆ ಅಷ್ಟೇ. ಆ ದೃಷ್ಟಿಯಿಂದ ನಾವು ಕೊಟ್ಟಿದ್ದು ದೇವರಿಗೆ ಮನಸ್ಸಿಗೆ ಅಂದ್ಕೊಂಡು ದೇವರಿಗೆ ಮುಟ್ಟುತ್ತೆ. ಈ ಯೋಚನೆ ಮಾಡಿದರೆ ಜೀವನದಲ್ಲಿ ದೇವ್ರ ಪೂಜೆ ಎಷ್ಟು ಸುಲಭ ಯಾವುದೂ ಇಲ್ಲ. ತಂದೆ ತಾಯಿ ಬಂಧು ಬಳಗ ಮಕ್ಕಳು ಯಾರನ್ನೂ ಕೂಡ ಎಷ್ಟು ಸುಲಭ ಮೆಚ್ಚಿಸ್ಲಿಕ್ಕಾಗೋದಿಲ್ಲ, ದೇವರನ್ನು ಮಾತ್ರ ಮೆಚ್ಚಲಿಕ್ಕಾಗುತ್ತೆ ಅಂತ ಹೇಳೋದಕ್ಕೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ದಾಸರು ಎಚ್ಚರಿಸ್ತಾರೆ, ಕೆಟ್ಟ ಪದಾರ್ಥ ಮಾತ್ರ ಚಿಂತನೆ ಮಾಡಬೇಡಿ ಅಂತ ಹೇಳ್ತಾರೆ. ಸುಂದರ ಪದಾರ್ಥ ಅಂತ ಹೇಳಿದ್ದಕ್ಕೋಸ್ಕರ ಎರಡು ಅರ್ಥ ಅದು, ಅದು ನಿಷಿದ್ಧ ಪದಾರ್ಥ ಆಗ್ಬಾರ್ದು, ಶಾಸ್ತ್ರ ವಿಹಿತವಾದ ಪದಾರ್ಥ ಆಗಬೇಕೆ ಹೊರತು ನಿಷಿದ್ಧ ಪದಾರ್ಥ ಆಗ್ಬಾರ್ದು. ಇನ್ನೊಂದು ಅರ್ಥ, ಸುಂದರನು ಹೇಳಿದ ಪದಾರ್ಥ ಕೊಡಬೇಕಷ್ಟು, ಬೇರೆ ಅಲ್ಲ. ಸುಂದರ ಹೇಳಿದ ಪದಾರ್ಥ ಆಗಬಹುದು, ಸುಂದರ ಪ್ರಿಸ್ಕ್ರೈಬ್ ಮಾಡಿರ್ಬೇಕಂತ. ಸುಂದರ ಯಾರು? ಸುಂದರ ಕಾಂಡ ವಾಯುದೇವರು ಅಂತ ಅರ್ಥ. ವಾಯುದೇವರು ಹೇಳಿದ ಪದಾರ್ಥ ಕೊಡಬೇಕು, ಅವರು ನಿಷಿದ್ಧ ಪದಾರ್ಥ ಕೊಡಬೇಡಿ. ಮತ್ತೆ ವಾಯುದೇವರು ಆಚಾರ ಬರೀತಾರೆ ಗೀತಾ ಭಾಷ್ಯದಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋವೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತುಪಹೃತಮಶ್ಯಾಮಿ ಪ್ರಯತಾತ್ಮನಃ. ಭಗವಂತನ ಮಾತಿ, ಪತ್ರ ಪುಷ್ಪ ಫಲ ತೋಯ ಏನು ಕೊಟ್ಟರು ತಗೋತೀರಿ ಪರಮಾತ್ಮ ಹೇಳ್ತಾನಲ್ಲ, ಆಚಾರ ಕಷ್ಟ ನೋಟ್ ಬರೀತಾರೆ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ನದು ಅವಿಹಿತ ಪತ್ರ ಆಗಿ ಪತ್ರ ಈರುಳ್ಳಿ ಪತ್ರ ಕೊಟ್ಕೊಳ್ಬೇಡಿ, ಮತ್ತೆ ಬದನೆಕಾಯಿ ಪತ್ರ ಕೊಡಬೇಡಿ, ಅವೆಲ್ಲ ಬರೋದಿಲ್ಲ. ನಿಷಿದ್ಧವಲ್ಲದ್ದನ್ನು ಕೊಟ್ಟರೆ ತಗೋತಾನೆ ದೇವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಯ ಬಂದಿತ್ತು, ಏನಾದರೂ ಕೊಡಿ ಅಂತ ಕಷ್ಟ, ನಿಷಿದ್ಧವಲ್ಲದ್ದು ಕೊಡಿ ಅಂತ ಅರ್ಥ. ಈ ಮಾ ಡಾಕ್ಟ್ರು ಹೇಳ್ತಾರೆ ಇಷ್ಟೊಳಗೆ ಏನಾದರೂ ಕೊಡಿ, ಇಷ್ಟೊಳಗೆ ಏನಾದರೂ ಕೊಡಿ, ಪಥ್ಯಕ್ಕೆ ಬೇರೆ ಕೊಡಬೇಡಿ, ಇಷ್ಟೊಳಗೆ ಮಾತ್ರ ಏನಾದರೂ ಕೊಡಬೇಕು. ತಿಳ್ಕೊಂಡು ನಿಷಿದ್ಧ ಪದಾರ್ಥ ಕೊಡಬಾರ್ದು, ಸುಂದರ ಪದಾರ್ಥವನ್ನು ಕೊಡಬೇಕು, ಬೇರೆ ಕೊಡಬಾರ್ದು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಕೈಗೊಂಡು ನೂತನ ಸುಶೋಭಿತ ಸುಗಂಧ ಸುರಸೋಪೇತ ಫಲರಾಶಿ, ನಾವು ಕೊಟ್ಟಿದ್ದು ಬರೀ ಇಮ್ಯಾಜಿನೇಷನ್ ಅಷ್ಟೇ, ದೇವರು ಕೂಡ ಇಮ್ಯಾಜಿನ್ ಮಾಡೋದಿಲ್ಲ. ಫಲ ಕೊಟ್ಟೆ ತಿಳ್ಕೊತಾರೋದಿಲ್ಲ ದೇವರು, ದೇವರು ಆ್ಯಕ್ಚುಲಿ ಕೊಡ್ತಾರೆ. ಇದು ಆಶ್ಚರ್ಯ, ನಾವು ಕೊಟ್ಟಿದ್ದು ಮನಸ್ಸಿನೊಳಗೆ, ದೇವರು ಕೊಟ್ಟದ್ದು ಆ್ಯಕ್ಚುಲಿ. ಅದು ಏನು ಕರುಣ ನಿಧಿ ಹರಿ, ಮತ್ತೇನು ಭಕ್ತ ನೀನೋ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ನಾವು ಮನಸ್ಸಲ್ಲೇ ಲೈಟ್ ಬಿಲ್ ಕೊಟ್ಬಿಟ್ವಿ, ಅವ್ರು ಕರೆಂಟ್ ಕೊಡ್ತಾರಾ? ಸಾಧ್ಯ ಇಲ್ಲ. ಮನಸ್ಸಲ್ಲಿ ಲೈಟ್ ಬಿಲ್ ಕೊಡೋದಾದರೆ ಕರೆಂಟ್ ಎಲ್ಲರೂ ತಗೋಬೋದಾಗಿ, ಸಾಧ್ಯ ಇಲ್ಲ. ಆ್ಯಕ್ಚುಲಿನೇ ಕೊಡಬೇಕು. ಆ ಕೊಟ್ಟರು ಕೊಡೋದು ಕಷ್ಟ ಇದೆ ಇವತ್ತು ದೇವರು ಅಂಥದ್ದು ಅಂದ್ಕೊಂಡ್ರೆ ಮಾತ್ರ ದೇವರಾಣಿ ಕೊಡೋ ಸಾಧ್ಯತೆ ದೇವರು ಮಾತ್ರ ಕೊಟ್ಟು ಬಿಡ್ತಾನೆ. ಈ ಭಾವನೆ ಬಂದರೆ ಮತ್ತು ಮನಸ್ಸಿನ ಚಿಂತನೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅಂತೂ ನೀವೇನೋ ಹೇಳ್ತೀರಿ ಮನಸ್ಸಲ್ಲಿ ಚಿಂತನೆ ಮಾಡಿ ಅಂತ ಹೇಳ್ತೀರಿ, ನಿರ್ವಾಹ ಇಲ್ಲ ಮಾಡಿ ಅಂತ ಹೇಳ್ತೀರಿ ಅಂದ್ರೆ ಅಲ್ಲ, ಅದೇ ಅತ್ಯುತ್ತಮ ಪೂಜೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ದೇವರ ನೈವೇದ್ಯಕ್ಕೆ ಇಡ್ತೀರಲ್ಲ ಅದು ಸೆಕೆಂಡರಿ, ಚಿಂತನೆ ಮಾಡ್ತಾ ಅದೇ ಪ್ರೈಮರಿ ಅಂತ ಹೇಳ್ತಾರೆ. ಇದೇ ದೊಡ್ಡ ಪೂಜೆ, ಮನಸ್ಸಲ್ಲಿ ಅಂದ್ಕೊಳ್ಳೋದೇ ದೊಡ್ಡ ಪೂಜೆ, ಆ್ಯಕ್ಚುಲಿ ಕೊಡೋದಕ್ಕಿಂತ. ಇದಕ್ಕೆ ಮಾನಸ ಪೂಜಾ ಅಂತ ಕರೀತಾರೆ. ಮಾನಸ ಪೂಜೆ ಯಾವುದು ದೊಡ್ಡ ಪೂಜೆ ಗೊತ್ತಾ? ಮಾನಸ ಪೂಜಾ ಇದೆಲ್ಲ ಸುಮ್ಮನೆ ಹೇಳಿದ್ದಲ್ಲ, ಆ್ಯಕ್ಚುಲ್ ಫ್ಯಾಕ್ಟ್ ಅವೆಲ್ಲ ಕೂಡ. ಆ್ಯಕ್ಚುಲಿ ದ್ರವ್ಯಗಳನ್ನು ಇಡ್ತೀರಿ, ದೇವರು ನೈವೇದ್ಯ ಮಾಡ್ತೀರಿ, ಆದರೆ ನೈವೇದ್ಯದ ಫಲ ಪೂರ್ತಿ ಬರೋದಿಲ್ಲ. ಯಾಕೆ ಗೊತ್ತ? ಮನಸ್ಸೆಲ್ಲೋ ಇರುತ್ತೆ, ಎಲ್ಲಿರುತ್ತೆ ಆಗಲೇ ಹಸಿವೆ ಆಯಿತು ಹೇಳು ದೇವರ ತೊಡೆಯ ಆ ಕಡೆಗೆ ಇರುತ್ತೆ. ಈಗಾಗಲೇ ದಾಸಿ ನೈವೇದ್ಯ ಮಾಡ್ತಿರ್ತಾನೆ, ಏನು ತನಗಿಟ್ಟಿರ್ತಾರೋ ನೋಡ್ತಿರ್ತಾನೆ, ತನಗೆ ತಂದುರುಸ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಬೈತಿರ್ತಾನೆ ನಾ ಹೇಳಿ ಮಾಡೇ ಇಲ್ಲ ಅಂತ ಅದು ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಆದರೆ ಮನಸ್ಸು ಮಾಡಿದಾಗ ಡಿಸ್ಟರ್ಬೆನ್ಸೇ ಇಲ್ಲ, ದೇವರ ಡೈರೆಕ್ಟ್ ಹೋಗ್ಬೇಕು. ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಡೈವರ್ಷನ್ ಇಲ್ಲ, ಆ್ಯಕ್ಚುಲಿ ಡೈವರ್ಷನ್ ಇದೆ. ಅದಕ್ಕೇನೆ ನೈವೇದ್ಯ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ, ಮನಸ್ಸನ್ನು ಆಕ್ಟಿವ್ ಮಾಡ್ತಾನೆ. ಓಂ ನಮೋ ನಾರಾಯಣಾಯ ನೈವೇದ್ಯ ಮಾಡಬೇಕಾದ್ರೆ ಏನು ಮಾಡಬೇಕು? ದೇವ್ರು ಊಟ ಮಾಡ್ತಿದ್ದಾನೆ, ಮೊದಲು ದ್ವಾದಶ ಸ್ತೋತ್ರ ಹೇಳ್ತೀನಿ, ನೈವೇದ್ಯ ಇಟ್ಬಿಟ್ಟಿದ್ದೀರಿ ಈಗ. ಅವ್ ಏನು ಮಾಡಬೇಕು? ದೇವ್ರು ಊಟ ಮಾಡಬೇಕು, ಊಟ ಮಾಡಿ ಮುಗಿತು ಯಾಕೆ ಗೊತ್ತಾಗಬೇಕು? ದೇವರು ಹೇಳ್ತಾನೆ, ಹೇಗೆ ಹೇಳಬೇಕು ದೇವರು ನಮಗೆ ಒಬ್ಬಟ್ಟಿದ್ದು ಗೊತ್ತು. ಹೇಗೆ ದೇವ್ರ ಪೂಜೆಯಲ್ಲಿ ನೈವೇದ್ಯ ಸ್ವೀಕಾರದ ಟೈಮ್ ನಾವು ಕೌಂಟ್ ಮಾಡಬೇಕು ಅಂದರೆ ಟೀಕಾರಾಯರು ಬರೀತಾರೆ, ನಾರಾಯಣ ಮಂತ್ರವನ್ನು ಜಪೇದ ಅಷ್ಟೋತ್ತರ ಶತಮ್, ಓಂ ನಮೋ ನಾರಾಯಣಾಯ ಓಂ ನಮೋ ನೂರೆಂಟು ಸತ್ತು ಹೇಳಬೇಕು, ಅಷ್ಟೊತ್ತಿ ದೇವ್ರು ಊಟ ಮಾಡಿದ್ರ ಅಂತ. ಅದು ಯೂನಿಟ್ ಅಂತ. ಓಂ ನಮೋ ನಾರಾಯಣ ಅಂದ್ರೆ ಏನು ಗೊತ್ತಿಲ್ಲದವ್ರು ಏನು ಮಾಡ್ತಾರೆ ಮತ್ತೆ ಯಾವ ಪ್ರಾಣಿ ಅಂತ ತಿಳ್ಕೊಂಡ್ರೆ ಇರೋ ಅರ್ಥ ಇಲ್ಲ. ಓಂ ನಮೋ ನಾರಾಯಣಾಯ ಮಂತ್ರ ಮನೆಯಲ್ಲಿ ಎಷ್ಟು ದೇವ್ರು ಇಟ್ಕೋತೀರಿ ದೊಡ್ಡದಲ್ಲ, ಆ ಮಂತ್ರ ಗೊತ್ತಿರಬೇಕು ಇವರಿಗೆ. ಹಾಗೆ ನೈವೇದ್ಯ ಮಾಡಬೇಕು, ಹೈಗ್ರೀವ ಹಾಮ ಹೈಗ್ರೀವ ಏನವ ಅವ್ರಿಗೆ ಹೇಳಬೇಕು, ಕ್ಲೀಂ ಕೃಷ್ಣ ಏನವ ಹೇಳಬೇಕು. ಯಾವ ದೇವರ ನೈವೇದ್ಯ ಮಾಡಬೇಕಾದ್ರೂ ಕೂಡ ಆ ದೇವರಿಗೆ ಸಂಬಂಧಪಟ್ಟ ಮಂತ್ರ ಗೊತ್ತಿತ್ತು, ಅದು ನೂರೆಂಟು ಸೆಂಟ್ ಹೇಳಬೇಕು, ಆಗ ನೈವೇದ್ಯ ಮುಗಿಸಲಿಲ್ಲ. ಅಂದರೆ ದ್ವಾದಶ ಸ್ತೋತ್ರ ಹೇಳೋದೊಂದು, ಈ ಮಂತ್ರ ಹೇಳೋದೊಂದು, ಆಗ ನೈವೇದ್ಯ ಪ್ರಕ್ರಿಯೆಯಲ್ಲಿ ಟೋಟಲ್ ಇನ್ವಾಲ್ವ್ಮೆಂಟ್ ಆಫ್ ಮೈಂಡ್ ಇರ್ತದೆ. ಅದನ್ನೇ ಮನದೊಳಗೆ ಸುಂದರ ಪದಾರ್ಥವನ್ನು ನೆನೆದುಕೊಡೆ ಕೈಗೊಂಡು ತಾನು ತಗೊಂಡ್ಬಿಡ್ತಾನೆ, ಸ್ವೀಕಾರ ಮಾಡಿಬಿಡ್ತಾನೆ. ನೂತನ ಸುಶೋಭಿತ ಸುಗಂಧ ಸುರಸೋಭೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟು, ಆ್ಯಕ್ಚುಲಿ ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ. ಎಷ್ಟು ಕೊಟ್ಟ ಅಂತ ಕೇಳಿದರೆ ಹೇಳ್ತಾರೆ, ದ್ಯುನದಿ ನಿವಹಗಳಂತೆ. ದ್ಯೂ ನದಿ ಅಂದರೆ ಯಥಾ ಪ್ರಕಾರ ಗಂಗಾ ನದಿ, ನಿವಹ ಅಂದರೆ ಪ್ರವಾಹ, ಗಂಗಾ ಪ್ರವಾಹದಂತೆ ಪರಮಾತ್ಮ ಕೊಡ್ತಾನಂತೆ. ಎಷ್ಟು ಆಶ್ಚರ್ಯ ಇರಬೇಕು. ನಾವು ಕೊಟ್ಟಿದ್ದು ಸ್ವಲ್ಪ, ಅದು ಮನಸ್ಸಿನೊಳಗೆ, ದೇವರು ಕೊಡೋದು ಭಾರಿ, ಅದು ಆ್ಯಕ್ಚುಲಿ ಮತ್ತೆ ಗಂಗಾ ಪ್ರವಾಹದಂತೆ ಕೊಡ್ತಾನೆ. ಅಷ್ಟು ರಿಸೀವ್ ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ, ರಿಸೀವ್ ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟು ದೇವರು ಕೊಡ್ತಾನೆ. ಗಂಗಾ ಪ್ರವಾಹದಂತೆ ಮತ್ತೊಂದು ಸೆಕೆಂಡರಿ, ನಿಜವಾಗಲೂ ಯಾವ ಗಂಗಾ ಪ್ರವಾಹನೂ ಪರಮಾತ್ಮನ ಮುಂದೆ ಅಲ್ಲ. ಆಚಾರ್ಯ ಸಂಚಾರ ವರ್ಣನೆ ಮಾಡಬೇಕಾದ್ರೆ ಆಚಾರ್ಯ ಹೇಗೆ ಬಂದರು ಅಂತ ಮಧ್ವಯುಜಲ್ಲಿ ಹೇಳ್ತಾರೆ, ಅಯಮ ಪ್ರತಿವಾರಣ ಶ್ರಯಾಣಿ ಪರಮಾನಂದ ಸುತೀರ್ಥ ಸೂರಿರಾಜ ವಿಭವೌ ಅತಿವೇಲ ಮಚ್ಚ ರೂಪ ಸುರ ಸಿಂಧೋರಿವ ಸಂತತ ಪ್ರವಾಹ. ಗಂಗಾ ಪ್ರವಾಹದಂತೆ ಆಚಾರ್ಯ ಬಂದರೆ, ಆದರೆ ಗಂಗಾ ಪ್ರವಾಹದ ಆಚಾರ ಭಾರಿ ದೊಡ್ಡವರು. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಮಧಕೃತ ಶರ್ವ ತೇಜಸಾಪ್ಯಲ ಮಧಕೃತ ಶರ್ವ ಅತ್ಯವರ್ತದ ನಿತಾಂತ ಮಥಾಸೋ ಗಾಂಗ ಬೋಧ ಮಧ ನಾಶನ ಕೀರ್ತಿ. ನಮಗೆ ಅರ್ಥವಾಗಲಿ ಹೇಳಿದ ಮಾತು, ಯಾವ ಗಂಗಾ ಪ್ರವಾಹ ಕೂಡ ಭಗವಂತನಷ್ಟು ಕೊಡೋಷ್ಟು ದೊಡ್ಡದಾಗಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಅರ್ಥವಾದರೆ ನಮ್ಮ ಜೀವನದಲ್ಲಿ ಇದು ಸುಳ್ಳು ಅನ್ಸೋದು. ಆ್ಯಕ್ಚುಯಲ್ ಫ್ಯಾಕ್ಟ್ ಇದು, ನಾವು ಮಾಡಿರೋ ಸೇವೆಗೆ ಎಷ್ಟು ಬಿಲ್ ಕೊಟ್ಟರು ಕೂಡ ಈ ದೇಹ ಕೊಡೋ ಸಾಧ್ಯತೆ ಇಲ್ಲ. ದೇಹದ ಮೇಲೆ ಎಷ್ಟು ಗೊತ್ತಾ? ತತ್ರಾಪಿ ಜನ್ಮ ಶತಕೋಟಿಸು ಮಾನವತ್ವ, ಕೋಟ್ಯಂತರ ರೂಪಾಯಿಯನ್ನ ಬೆಲೆ, ಕೋಟ್ಯಂತರ ಜನ್ಮಗಳ ಒಂದು ರೇಟ್ ಕೊಟ್ಟ ಬಂದಿರು. ತತ್ರಾಪಿ ಜನ್ಮ ಶತಕೋಟಿಸು ಬ್ರಾಹ್ಮಣತ್ವ, ತತ್ರಾಪಿ ಜನ್ಮ ಶತಕೋಟಿಸು ವೈಷ್ಣವತ್ವ, ತತ್ರಾಪಿ ಜನ್ಮ ಶತಕೋಟಿಸು ಮತ್ಪರತ್ವ. ಇಂಥ ದೇಹ ಪರಮಾತ್ಮ ಕೊಟ್ಟಿದ್ದಾನೆ ಅಂದರೆ ಗಂಗಾ ಪ್ರವಾಹಕ್ಕಿಂತ ಹೆಚ್ಚು ಕೊಟ್ಟಾಗಲಿಲ್ಲ. ನಮಗೀಗ ನಾವೇ ತಿಳ್ಕೊಂಡಿದ್ದೇವೆ ದೇವರಿಗೆ ನಾವು ಕೊಡೋದು ಭಾರಿ ಜಾಸ್ತಿ ಅಂತ, ನಮ್ಮ ತೀರ್ಮಾನ ಭಾರಿ ಜಾಸ್ತಿ ಕೊಡ್ತಾ ಇದ್ದೇವೆ, ನೆಕ್ಸ್ಟ್ ಮಂತ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೇವೆ. ಸರ್ ಜಾಸ್ತಿ ಕೊಡ್ತಾಯಿತು, ನೆಕ್ಸ್ಟ್ ಮಂತ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ವಾಸಿ ನಾವು. ಆದರೆ ದೇವರು ಕೊಡೋದು ಲೆಕ್ಕ ಹಾಕಿಬಿಟ್ರೆ ನಾವು ಕೊಡೋದು ಏನೇನೂ ಅಲ್ಲ ದೇವ್ರ ಮುಂದೆ. ಕೆಲವರು ಇರ್ತಾರೆ ಯಾವ್ಯಾವ ತುಂಬ ಬಡಿಸಿಬಿಟ್ಟಿರ್ತಾರೆ ಊಟ ತಿಳ್ಕೊಬೋಣ, ಅವರು ಕಾಬಿಟ್ಟು ಬಡಿಸಿಬಿಡ್ತಾರೆ. ಅವಾಗ ಅಂತಂದರೆ ನಾವು ಕೊಟ್ಟಿದ್ದು ಏನಲ್ಲ ಇದ್ರ ಮುಂದೆ, ಎಷ್ಟು ಊಟ ಹಾಕಿದ್ದಾರೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಬೆಲೆ ಕಟ್ತೀವಿ ಆ ಸಮಯದಲ್ಲಿ. ಆದರೆ ದೇವ್ರು ಕೊಟ್ಟಿದ್ದು ಲೆಕ್ಕ ಹಾಕಿಬಿಟ್ರೆ ನಾವು ಕೊಟ್ಟಿದ್ದು ಆಲ್ಮೋಸ್ಟ್ ಜೀರೋ, ಜೀರೋ ಅಲ್ಲ ಅಂತ ಅಷ್ಟೇ ಹೇಳಬೇಕೆ ಹೊರತು ಆಲ್ಮೋಸ್ಟ್ ಜೀರೋ ಇದ್ದ. ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ತಾನೇ ಹೇಳ್ತಾನೆ, ಪತ್ರಂ ಏಕವಚನ, ಪುಷ್ಪಂ ಏಕವಚನ, ಫಲಂ ಏಕವಚನ, ಒಂದು ದಡ ಸಿಹಿ ತುಳಸಿ ಬಿಂದು ಗಂಗೋದಕವು ಇಂದಿರಾರ ಮನೆಗೆ ಅರ್ಪಿತ ಬೆಡಲು ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮೀರಮಣ ಇವಗಿಲ್ಲ ತರುವ. ಒಂದು ದಡ ಸಿಹಿ ತುಳಸಿ ಕೊಟ್ಟರೆ ಮಹಾಪ್ರವಾಹ ಕೊಡ್ತಾರೆ. ಒಂದು ಒಂದು ಹನಿ ನೀರು ದೇವರು ನೈವೇದ್ಯ ಇಟ್ಟ, ಓಂ ನಮೋ ನಾರಾಯಣಯ ಪಾನೀಯಂ ಸಮರ್ಪಯಾಮಿ ಇಟ್ಟ, ಅದು ಮನಸ್ಸಿನಲ್ಲೇ ಇಟ್ಟ. ಆಕ್ಚುಲಿ ನೀರು ಪ್ರದಕ್ಷಿಣವಾಯಿತು. ಎಷ್ಟು ನೀರನ್ನು ಹಿಡ್ಕೊಳ್ಳೋಕೆ ನೀರು ಕೊಡ್ತಾನೆ ಪರಮಾತ್ಮ. ಯಾರೋ ಒಬ್ಬರು ಬಾರಿ ಹಿಂದೆ ಹೇಳ್ತೀನಿ, ಚಿತ್ತೆ ದೇರ್ಪೂಜೆ ಮಾಡಿ ಅಂತ ಹೇಳ್ತೀರಿ, ನಮ್ಮ ನೀರೇ ಬರೋದಿಲ್ಲ, ಏನು ದೇರ್ಪೂಜೆ ಮಾಡೋದು? ನಾವೀಗ ಒಂದು ಸಾಯಂಕಾಲ 8 ಗಂಟೆ ಬರುತ್ತೆ, ಅವಾಗ ಬಳಿ ಹಿಡ್ಕೊಳ್ಳೋಕ್ಕಾಗತ್ತಾ? ಸೊ ಅದಕ್ಕೆ ದೇರ್ಪೂಜೆ ಬಿಟ್ಬಿಟ್ಟಿದ್ದೆ ಅವ್ರಿಗೆ, ದೇವ್ರಪೂಜೆಗೆ ತಾಯಿ ನೀರೇ ಬರೋದಿಲ್ಲ ಅಂತ ಹೇಳಿದರು. ಹಾಗೆಲ್ಲ ಹೇಳಬೇಡ, ಶಾಸ್ತ್ರ ಹೇಳ್ತದೆ. ನಾವೆಲ್ಲ ದೇವ್ರಪೂಜೆ ಮಾಡಲಿಕ್ಕೆ ಅಂತ ಹೋಗಿ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ವೇನ ನಿಷ್ಫಲ. ದೇವ್ರು ಒಳ್ಳೇದು ಮಾಡ್ತಾನೆ, ಪ್ರಯತ್ನ ಪಡಿ ಅಂತ ಕಷ್ಟ ಅದ ನೋಡೇ ಬಿಡ್ತೀನಿ ಅಂತ ಹೋದರು. ಮರುಸ ಮುಟ್ಕೊತ ಬಂದರು ಆಚಾರ್ಯ, ಇವತ್ತು ಬೆಳಿಗ್ಗೆ 5 ಗಂಟೆ ನೀರು ಬಂತು ಅಂತ ಹೇಳ್ತಾರೆ, ಗೊತ್ತಾಯ್ತು. ಇವತ್ತು ದೇವ್ರಪೂಜೆ ಮಾಡಿ ಶುರು ಮಾಡಿದರೆ ಬೆಳಿಗ್ಗೆ ವಾಟರ್ ಟೈಮಿಸ ಚೇಂಜ್ ಆಗಿಬಿಟ್ಟಿದ್ದಾವೆ. ನೀರು ಬಿಡೋನು ಯಾರು ಬಿಡಿಸೋನು ಭಗವಂತ, ಗೊತ್ತಾಯ್ತಾ? ಅವತ್ತಿಂದ ಸರಿಯಾದ ಟೈಮಿಂಗ್ಸ್ ಚೇಂಜ್ ಆಗಿದೆ. ಆಮೇಲೆ ಯೋಚನೆ ಮಾಡಿ ಎಷ್ಟು ಒಂದು 4 ದಿವಸ ಪೂಜೆ ಮಾಡಿ ಗೊತ್ತಾಯ್ತು ಅವರಿಗೆ, ರಿಸ್ಕೇ ಬೇಡ ಅಂತೇಳಿ ಬೋರ್ವೆಲ್ ತೋರಿಸಿದ್ರು, ಬೋರ್ವೆಲ್ ತೋರಿಸ್ಬಿಟ್ರೆ ಆಮೇಲೆ ದೇವ್ರ ಪೂಜೆ ರುಚಿ ಗೊತ್ತಾಯ್ತಲ್ಲ, ಬಿಡ್ಲಕ್ಕಾಗೋದಿಲ್ಲ. ಕಲ್ಲು ಸಕ್ಕರೆ ಕೊಳ್ಳಿರು ಅಂತ ಹೇಳ್ತಾರಲ್ಲ, ದೇವರ ಮಹಿಮೆ ನಾವು ಯಾವಾಗ ಅರ್ಥವಾಗುತ್ತೋ ಬಿಡ್ಲಕ್ಕೆ ಸಾಧ್ಯ. ಅದಕ್ಕೆ ಅನೇಕರು ಪ್ರಯತ್ನ ಪಡೋದು, ಎಂದು ದೇವ್ರ ಪೂಜೆ ಮಾಡಿಲ್ಲ ಹೋದಲ್ಲೋ, ದೇವರ ಹೆಸರು ಹೇಳಿಲ್ಲ ಹೋದಲ್ಲೋ, ಒಂದು ಪರೀಕ್ಷೆ ಮಾಡಿಬಿಡಿ. ಒಳ್ಳೆ ಕಷ್ಟ ಸ್ಥಿತಿಯಲ್ಲಿ ಇರ್ತೀರಿ, ಏನು ಚಾನ್ಸೇ ಇಲ್ಲ. ರಾತ್ರಿ 12-1 ಗಂಟೆ ಆಗಿರುತ್ತೆ, ಇನ್ನೇನು ಯಾವ ವೆಹಿಕಲ್ಲೂ ಸಿಗೋದಿಲ್ಲ, ರಿಕ್ಷಾದವ್ರು ಬರೋದಿಲ್ಲ, ಯಾರೂ ಸಿಗೋದಿಲ್ಲ. ಆಗ ಟ್ರೈ ಮಾಡಿ ಬಂದ್ಸತ್ತೆ ನಾರಾಯಣ ಕೃಷ್ಣ ಅಂದರೆ ಅವ ದೇವರಾಣಿ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ದಿವಸ ಅದೇ ಅಭ್ಯಾಸ ಮಾಡ್ಕೋಬಾರ್ದಷ್ಟೇ, ದಿವಸ ರಿಕ್ಷಾ ಕೊಡಿಸು ಅಂತ ಕೇಳುವ, ಒಂದ್ಸತಿ ಟ್ರೈ ಮಾಡಿ ನೋಡಿ, ದೇವ್ರ ಗ್ಯಾರಂಟಿ ಕೊಡಿಸ್ತಾರೆ. ಆ ರೀತಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆಮೇಲೆ ದೇವ್ರ ಬಗ್ಗೆ ಮಿಸ್ಯೂಸ್ ಮಾಡೋ ಸ್ಥಿತಿ ಬರೋದಿಲ್ಲ. ಛೇ, ಅದು ಕೊಟ್ಟೆ ಕೊಡ್ತಾರೆ ಬಿಡಿ, ಅದನ್ನ ಕೇಳಿದವರು ಕೊಡ್ತಾರೆ. ಯೋಚನೆ ಮಾಡೋಕ್ಕೆ ಕಾರಣ ಇದೆ, ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಿಗೆ ಯೋಚನೆ ಮಾಡಿ ನನ್ನೇ ನಂಬ್ಕೊಂಡು ಹೋಗಬೇಡಿ ಅಂತ ಹೇಳ್ಬಿಡಿ, ಮಕ್ಕಳು ನಮ್ಮ ಅನ್ಕೊಂಡು ದೇವ್ರ ಸ್ಮರಣೆ ಮಾಡಿ. ಅದಕ್ಕೇನೆ ಮಕ್ಕಳಿಗೆ ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರೆ, ದೇವ್ರನ್ನ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು, ನಮ್ಮ ಧ್ಯಾನ ಮಾಡಿ ಅಂತ ಹೇಳ್ಕೊಡೋದು, ದೇವ್ರ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಆ ಸಂಸ್ಕಾರ ಬಂತು ಅಂದರೆ ಮನುಷ್ಯ ಅಲ್ಲ, ಇಡೀ ಕುಲಕುಲವೇ ಬದುಕಿದಾಗ ಲೆಕ್ಕ. ಅನುಭವಕ್ಕಿಳ್ಳದ ದಾಸರು ಮನದೊಳಗೆ ಸುಂದರ ಪದಾರ್ಥವನ್ನು ನೆನೆದುಕೊಡಿ, ದೇವರು ಸ್ವೀಕಾರ ಮಾಡ್ತಾನಂತೆ. ಸುರೇಂದ್ರ ತೀರ್ಥ ದೊಡ್ಡ ಜ್ಞಾನಿಗಳು, ರಾಯರ ಗುರುಗಳು ವಿಜೇಂದ್ರ ಸ್ವಾಮಿಗಳು, ಸುಧೀಂದ್ರರು ಅವರ ಗುರುಗಳು ವಿಜೇಂದ್ರ ಸ್ವಾಮಿಗಳು, ಅವರುಗಳು ಸುರೇಂದ್ರ ತೀರ್ಥರು. ಅವರು ವಿಜಯನಗರ ಹೊರಟಿದ್ರು, ಹಂಪಿ ಹೊರಟಿದ್ರು, ಕೃಷ್ಣದೇವರಾಜನ ಆಹ್ವಾನ ಕೊಟ್ಟಿದ್ದ ಹೊರಟಿದ್ರು. ವ್ಯಾಸರಾಜರಿದ್ದಾರಾಗ ರಾಜಗುರುಗಳು ಕೃಷ್ಣದೇವರಾಜನಿಗೆ ಸುರೇಂದ್ರದಿಂದ ಬರ್ತಾ ಇದ್ದಾರೆ. ಬರ್ತಾ ಬರ್ತಾ ಬಂದರು, ಏನೋ ನಡೆದೋಯ್ತು ಮುಗಿದೋಯ್ತು. ವ್ಯಾಸರಾಜರು ಪೂಜೆ ಕೂತಿದ್ದಾರೆ. ಆ ಸಮಯದ ಶಿಷ್ಯ ರಾಶಿ ರಾಶಿ ತುಳಸಿ ತಂದಿಟ್ಟಿದ್ದಾನೆ, ಮುಂದಿಟ್ಟಿದ್ದಾನೆ. ಏರ್ಸಕ್ಕೆ ಅಂತ ಕೈ ಹಾಕ್ಲಕ್ಕೆ ಹೋಗ್ತಾರೆ ನೋಡಿದ್ರಂತೆ ಕೇಳ್ತಾರೆ, ನಿರ್ಮಾಲ್ಯ ತುಳಸಿ ತಗೊಂಡು ಬೇರೆ ತಗೊಂಡ್ಬನ್ನಿ ಅಂತ. ನಿರ್ಮಾಲ್ಯ ತುಳಸಿ ಶಿಷ್ಯನಿಗೆ ಆಶ್ಚರ್ಯ ಆಗೋಯ್ತು, ಸ್ವಾಮಿ ನಾನೇ ಬಿಡಿಸ್ಕೊಂಬಂದಿದ್ದೇನೆ, ಇವತ್ತು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಏನಾಗಿಲ್ಲ, ಅದು ನಾನೇ ತಂದಿದ್ದೇನೆ. ಹಿಂದೆ ಮಠಗಳಲ್ಲಿ ಒಂದು ವ್ಯವಸ್ಥೆ ಇತ್ತು, ತುಳಸಿ ತರದೇ ಒಂದು ಕೆಲಸ ಅವ್ರಿಗೆ ದಿವಸನೇ, ಗಂಧತೆಯದೇ ಒಂದು ಕೆಲಸ, ನಾಮಾವಳಿ ಹೇಳೋದೇ ಒಂದು ಕೆಲಸ, ಅದೇ ಹುಲ್ಲು. ಅನೇಕರಿಗೆ ಗೊತ್ತಿಲ್ಲ, ಯಾವುದೋ ಅವ್ರಿಗೆ ನಾಮಾವಳಿ ಆಚಾರ ಅಂತ ಕೆಲವರಿದ್ದಾರೆ. ಏನು ಕೆಲಸ ಅಂತ ಅವ್ರು ಕೇಳಿದರೆ ಅವರಿಗೆ ನಾಮಾವಳಿ ಪೂಜಾಕ ನಾಮಾವಳಿ ಅಂತ ಕೆಲಸ ಅವರಿಗೆ, ಅವರಿಗೆ ಜಮೀನು ನೆನ್ಪಿಟ್ಕೊಳ್ಳಿ, ನಾಮಾವಳಿ ಅವರು ಜಮೀನು. ಇವತ್ತು ನಾಮ ಹಾಕ್ತಾರೆ, ನಾಮಾವಳಿ ಇಲ್ಲ, ದೇವರಿಗೆ ನಾಮ ಹಾಕಿದ್ರೆ ನಾಮಾವಳಿ ಕೊಡ್ತಾರೆ. ಅಂಥ ಒಂದು ವ್ಯವಸ್ಥೆ ಇತ್ತು ಮಠಗಳಲ್ಲಿ. ತುಳಸಿ ತರವೇ ತಂದಿದ್ದಾರೆ, ಬೇರೆಯವರು ತಂದಿಲ್ಲ. ನಾನೇ ತಂದಿದ್ದೆ ಸ್ವಾಮಿ, ನಿರ್ಮಾಲ್ಯ ಅಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಹೌದು ನಿನ್ನ ಪ್ರಕಾರ ನಿರ್ಮಾಲ್ಯ ಅಲ್ಲ, ನಿಜವಾಗ್ಲೂ ನಿರ್ಮಾಲ್ಯ ಅಲ್ಲ. ಯಾತಕ್ಕೆ ಎಂದು ಸುರೇಂದ್ರ ತೀರ್ಥರು ಬಂದಿದ್ದಾರೆ ಊರಿಗೆ ಅವತ್ತಿನ ದಿವಸ, ಆ ತುಳಸಿವರ ನೋಡ್ಬಿಟ್ಟಿದ್ದಾರೆ, ಭಾರಿ ಚೆನ್ನಾಗಿದೆ ತುಳಸಿ, ಮನಸ್ಸೆಲ್ಲ ಕಷ್ಟ ಅಂದ್ಬಿಟ್ರಂತ. ಹಾಗೆ ದೇವರು ತಗೊಂಡಾಗಿತ್ತಂತೆ, ಅದಕ್ಕೆ ರಿಸೀಟ್ ಮಾಡಿದ್ರೆ ವ್ಯಾಸರಾಜ ರಸೀದಿ, ಅದಕ್ಕೆ ನಿರ್ಮಾಲ್ಯ ತುಳಸಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂಡ್ರೆ ಇವ್ರ ಮನಸ್ಸಲ್ಲಿ ಅಂದ್ರೆ ತೊಳ್ತಾನೆ ಅಂತಾಯ್ತೋ ಇಲ್ಲೋ, ಇಲ್ಲ ನಾವೀಗ ಅಭ್ಯಾಸ ಮಾಡಬಾರ್ದು, ಯಾರವರೆಗೂ ತುಳಸಿ ನೋಡೋದು ಕೃತ ಅನ್ಬೇಡ, ದೇವ್ರ ಪೂಜೆ ಮುಗಿತು ಆಗಿಲ್ಲ ಅಂತ ಮಾಡ್ಬಾರ್ದೆ, ಬಲುಬೇಗ ತಪ್ಪಾ ಯೋಚನೆ ಮಾಡ್ತೀವಿ ನಾವು. ಅದನ್ನ ಮನಸ್ಸಲ್ಲಿ ಅನ್ಕೋಬೇಕು, ತುಳಸಿ ಒಂದೇ ಇದೆ. ತುಳಸಿ ಹೇಳ್ತಾ ಅದನ್ನೇ ನಾವು ಓಂ ನಮಃ ಶಿವಾಯ ನಮಃ ವಿಷ್ಣವೇ ಹೇಳ್ತಾ ಇರಿ. ಒಂದು ತುಳಸಿ ಅನಂತ ಮಾಡ್ತಾನೆ ಪರಮಾತ್ಮ. ಅನುಸಂಧಾನ ಮುಖ್ಯ ಅಂತ ಹೇಳೋದಕ್ಕೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ನೂತನ ಸುಶೋಭಿತ ಫಲ ಸುಸರ ಸುಗಂಧ ಸುಶೋಭಿತ ಫಲರಾಶಿ ದುರದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವರು. ಸುಖ ಕೊಡ್ತಾರೆ ದೇವರನ್ನು ನೆನಪಿರಬೇಕು. ವಸ್ತುಗಳನ್ನು ಕೊಡ್ತಾನೆ ಎಂಬ ದೊಡ್ಡದು, ಸುಖ ಕೊಡ್ತಾನೆ. ಇದು ಭಾರಿ ವಂಡರ್ಫುಲ್ ಅದು. ಬೇರೆ ಯಾರು ವಸ್ತು ಕೊಡಬಹುದು, ಸುಖ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಸುಖ ಕೊಡೋದು ಭಗವಂತನ ವಿಲೋಪ. ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭವೇವ ಚ ಭವಂತಿ ಭಾವ ಭೂತಾನ ಮತ್ತ ಏವ ಪೃಥಕ್ ವಿಧಾಹ. ಸುಖ ಕೊಡೋ ಶಕ್ತಿ ದೇವರು ಬಿಟ್ಟರೆ ಯಾರಿಗೂ ಇಲ್ಲ. ಆನಂದಮಯೋ ಅಭ್ಯಾಸ. ಎಷ್ಟೋ ಸತ್ಯ ನಮಗೆ ತಿನ್ನಬೇಕು ತಿಂತೇವೆ, ತಿಳಿಸೋದೇ ಇಲ್ಲ ಕೆಲಸ. ಕೆಲಸ ದೇವರು ಬಚ್ಚೆ ಬಚ್ಚೆ ಪರಮಾನ್ನ ಮಾಡಿದ್ರೆ ರುಚಿ ಅನಿಸೋದಿಲ್ಲ. ಕೆಲಸ ಬರೀ ಚಟ್ನಿ ಹಾಕಿರೋ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ದೇವರು ರುಚಿ ಕೊಟ್ಟಾದ್ರೆ ಎಲ್ಲಿ ಬೇಕಾದ್ರೂ ಸುಖ ಕೊಡ್ತಾರೆ. ದೇವರು ರುಚಿ ಕೊಡದೆ ಹೋದರೆ ಎಂಥದ್ದಾಗಿ ರುಚಿ ಹುಟ್ಟದಂತೆ ಮಾಡ್ತಾನೆ ದೇವರು. ಮೂಲ ಕಾರಣ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಸಂತೈಸುವನು, ನಮಗೆ ಕೇಳಿದ್ದನ್ನು ಕೊಟ್ಟು ಸುಖವಾಗಿ ನೋಡ್ತಾನಂತೆ, ನಮ್ಮನ್ನು ಸಮಾಧಾನ ಕೊಡ್ತಾನಂತೆ. ಈ ಶಕ್ತಿ ಯಾರಿಗಾರಿದೆಯಾ? ಅದಕ್ಕೆ ಹರಿರೇವ ವರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿಯಿಂದ ದೇವರನ್ನು ಕೊಂಡಾಡೋದು. ಇದು ದೇವರ ಮಹಿಮೆ. ಮತ್ತೆ ಹೇಳ್ತಾರೆ, ಚೇತನ ಚೇತನ ವಿಲಕ್ಷಣ, ಜಗದೊಳಗೆ ನೂತನಕ್ಕೆ ನೂತನ, ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತ ರೂಪೋದರನು ಭವಾದ್ಯನು ಆತತ ಪ್ರತಿಭ ಪ್ರಭಾವ ಧರಾ ಕಣದೊಡೆಂಬಡನೆ ಆಡುತ್ತ ಲಿಪ್ಪ ನಮ್ಮಪ್ಪ. ಮುಂದಿನ ಪದ ಚೇತನ ಚೇತನ ವಿಲಕ್ಷಣ. ನಮಗೊಂದು ಪ್ರಶ್ನೆ ಬಂತು, ಏನು ಭಾರಿ ಅನ್ಯೂಷನ್ ಆಗಬೇಕಲ್ಲ ಇರುವಂತದ್ದು, ಜಸ್ಟ್ ವಿ ಕಾಂಟ್ ಬಿಲೀವ್ ಅಂತ ಕೇಳಿದರೆ ಕರೆಕ್ಟ್. ಅದು ಯಾಕೆ ಗೊತ್ತಾ? ದೇವರು ಈಸ್ ಆಲ್ಟುಗೆದರ್ ಡಿಫರೆಂಟ್ ಅವರು. ಅದಕ್ಕಂತ ಕಂಡ ವಸ್ತುವಿನಿಂದ ದೇವರಿಲ್ಲ. ಚೇತನಾಚೇತನ ವಿಲಕ್ಷಣ, ನಾವು ಕಂಡ ಎಲ್ಲ ಚೇತನಗಿಂತ ಪರಮಾತ್ಮ ಭಿನ್ನ, ಎಲ್ಲ ಜಡಗಳಿಗಿಂತ ಪರಮಾತ್ಮ ಭಿನ್ನ. ಅದಕ್ಕೆ ಹ್ಯಾಂಗೆ ಮಾಡ್ತಿದ್ದಾರೆ ನಾವು ಹೇಳ್ತೇವೆ ಇವತ್ತು? ಅಲ್ರಿ, ಎವರೆಸ್ಟ್ ಅಷ್ಟು ದೊಡ್ಡದಿದೆ ಅಂತ ಹೇಳ್ತೀರಿ, ನಮ್ಮೂರು ಯಾವ ಬೆಟ್ಟ ನೋಡಿದ್ರೆ ಅಷ್ಟು ದೊಡ್ಡದಿಲ್ಲ ಅಂತ ಕೇಳಿದರೆ, ಹಿಮಾಲಯ ನಮ್ಮೂರು ಬೆಟ್ಟ ಅಲ್ಲ, ಆಲ್ಟುಗೆದರ್ ಡಿಫರೆಂಟ್. ಅದು ನಮ್ಮೂರು ಬೆಟ್ಟ ಅಲ್ಲ, ಗಂಗಾನದಿ ನಮ್ಮೂರಿನಲ್ಲಿ ನಮ್ಮ ಮನೆ ನೀರಿದ್ದಾಗ ಅಲ್ಲ, ಅದು ಟೋಟಲಿ ಡಿಫರೆಂಟ್. ಅದು ಗಂಗಾನದಿ ವಿಷ್ಣು ಪಾದ ಹೋದಕ್ಕೆ ಮತ್ತು ಸೈಂಟಿಫಿಕ್ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಜಗತ್ತಿನಲ್ಲಿ ದೊಡ್ಡ ಮಿರಕಲ್ ಅಂದರೆ ಗಂಗಾನದಿ. ಸಾಮಾನ್ಯವಾಗಿ ನೀರಿರಬೇಕು ಒಂದು ಮಾತಿದೆ, ಮೂರು ದಿವಸ ಆದರೆ ಮಡಿ ಬರೋದಿಲ್ಲ. ನಮ್ಮ ಜನಕ್ಕೆ ಮಡಿನೇ ಬರೋದಿಲ್ಲ, ಆದ್ದರಿಂದ ಮೂರು ದಿವಸ ಇರೋದು ಪ್ರಶ್ನೆ ಇಲ್ಲ. ಮಡಿ ಅಂದರೆ ಊಟಕ್ಕೆ ಬರಲ್ಲ, ನಮ್ಮ ಜನ ಸಿಗ್ತಾರೆ ಅಂತ ಪಾಪಿಗಳಿರ್ತಾರೆ. ಮೂರು ದಿವಸ ಆದರೆ ನೀರು ಮಡಿ ಬರೋದಿಲ್ಲ, ಅಷ್ಟೋ ನೂರಿರುತ್ತೆ. ಅದು ಸೈಂಟಿಫಿಕಲಿ ಕರೆಕ್ಟ್, ಅದಕ್ಕೆ ಗೊತ್ತಾಗಲೇ ಅದು ಕೆಳಕ್ಕೆ ಶುರುವಾಗಿರುತ್ತೆ, ವರ್ಷ ಶುರುವಾಗುತ್ತೆ ಅದ್ರ ಬರಲಿಕ್ಕಾಗಲಿ. ಮೂರು ದಿವಸ ಮಡಿ ಬರೋದಿಲ್ಲ ಅಂತ ಹೆಸರದು. ಎಷ್ಟು ಶಾಸ್ತ್ರ ನಮ್ಮ ಸೈನ್ಸ್ ಇದೆ ಅಂದರೆ, ಇವತ್ತು ಸೈನ್ಸ್ನವ್ರು ಹೇಳ್ತಾರೆ, ಶಾಸ್ತ್ರ ಎಂದು ಹೇಳ್ಬಿಟ್ಟಿದೆ ಮಾತ್ರ. ಎಂಥ ನೀರಿಟ್ಟರು ಕೂಡ ಮೂರು ದಿವಸ ಚೇಂಜ್ ಮಾಡಬೇಕಾದ್ರೆ. ಆದರೆ ಗಂಗಾನದಿ ಎಷ್ಟು ವಂಡರ್ ಅಂದರೆ, ಮೂರು ದಿವಸ ಅಲ್ಲ, ಮೂರು ವರ್ಷ ಅಲ್ಲ, ನೂರು ವರ್ಷ ಆದರೂ ಅದು ಕೆಡೋದೇ ಇಲ್ಲ. ಇಂಥ ಮ್ಯಾಜಿಕ್ ಅದಕ್ಕೆ ಒಂದೇ ಇದೆ, ಗಂಗಾನದಿ ಮನೆಯಲ್ಲಿ ಇಟ್ಕೊಂಡಿರಿ, ಕೆಡೋದೇ ಇಲ್ಲ. ಎಂಥ ಆಶ್ಚರ್ಯ ಅಂದರೆ, ನಿಜವಾಗಲೂ ದೊಡ್ಡ ವಂಡರ್. ಇನ್ನೊಂದು, ಅದು ಆವಿ ಆಗೋದಿಲ್ಲ, ಸರಿಯಾಗಿ ಪ್ಯಾಕ್ ಮಾಡಿ ಆವಿ ಆಗೋದಿಲ್ಲ. ಮನೆ ನೀರಿಟ್ಟು ಹೋಗಿರಿ ಒಂದು ಕೊಡ ತುಂಬ, ಒಂದು ತಿಂಗಳು ಬಿಟ್ಟು ಬನ್ನಿ, ಕೊಡ ಖಾಲಿ ಆಗಿರುತ್ತೆ, ಒಂದು ಹರಿ ನೀರೋದಿಲ್ಲ ಕೂಡ. ಅದೇ ಗಂಗಾನ ಸೀಲ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಎಷ್ಟು ದಿವಸ ಆದರೂ ಕೂಡ, 50-60 ವರ್ಷ ಆದರೂ ಕೂಡ ನೀರು ಹಾಕಿರುತ್ತೆ, ಮತ್ತು ಕೆಡೋದಿಲ್ಲ, ಈಗಾಗೋದಿಲ್ಲ. ಎಂಥ ಶಕ್ತಿ ಇದೆ ಗಂಗಾ ನದಿಗೆ, ಯಾವ ಜಗತ್ತಿನ ಯಾವ ನೀರಿಗೂ ಆ ಶಕ್ತಿ ಇಲ್ಲ. ಅದಕ್ಕೆ ಮಾತ್ರ ಯಾತಕ್ಕಿದೆ ಅಂದರೆ, ವಿಷ್ಣು ಪಾದವರೆಗೆ ಸಿಂಪಲ್. ಅದು ಭಗವಂತ ಪಾದ, ಭಗವಂತನ ಪಾದ ತೊಡೆದ ನೀರು ಆದ್ದರಿಂದ ಅದರ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಹಾಗಾಗಿಬಿಟ್ಟಿರುತ್ತೆ. ಇದು ನಿಜವಾದ ಅರ್ಥದಲ್ಲಿ ತೀರ್ಥದ ಒಬ್ಬರು ಅನ್ಕೋಬೇಕು. ಪರಮಾತ್ಮನ ಪಾದ ಮುಟ್ಟಿದ್ದಕ್ಕೆ ಗಂಗಾ ನದಿ ಪ್ಯೂರೆಸ್ಟ್ ವಾಟರ್. ಅದೇ ಪರಮಾತ್ಮನ ಸಾನಿಗ್ರಾಮ, ಅದು ಒಳಗಿದ್ದಾನೆ ಪರಮಾತ್ಮ. ಅಭಿಷೇಕ ಮಾಡಿದರೆ ಪ್ಯೂರೆಸ್ಟ್ ವಾಟರ್ ಅಂತ, ಅದಕ್ಕೆ ತೀರ್ಥ ಅಂತ ಹೇಳ್ತಾರೆ. ಮೊದಲು ನೀರು, ಅಭಿಷೇಕ ಮಾಡಿದ್ರೆ ನೀರಲ್ಲ, ಅದು ತೀರ್ಥ ಅಂತ ಹೇಳ್ತಾರೆ. ಮೊದಲು ನೀರು, ಆಮೇಲೆ ತೀರ್ಥ. ಯಾತಕ್ಕೆ ಸಾನಿಗ್ರಾಮದ ಮೇಲೆ ಹಾಯ್ದು ಬಂದ ತಕ್ಷಣ ಅದು ತೀರ್ಥ ಆಗಿದೆ. ಮೊದಲು ಪೇಪರ್ ತುಂಡು, ಆಮೇಲೆ ಸೈನ್ ಮಾಡಿದ್ರೆ ಡಾಕ್ಯುಮೆಂಟ್ ಆಗಿರುತ್ತೆ. ನಿಮ್ಮಲ್ಲಿ ಹೇಳ್ತೇನೆ ಟೆಸ್ಟಿಮನಿ, ಡಾಕ್ಯುಮೆಂಟ್. ಮೊದಲು ಡಾಕ್ಯುಮೆಂಟ್ ಅಲ್ಲ, ಸಿಗ್ನೇಚರ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್. ಮೊದಲು ನೀರು, ಆಮೇಲೆ ತೀರ್ಥ. ಅಂದಮೇಲೆ ಮನೆಯಲ್ಲೇ ತೀರ್ಥ ಮಾಡಿಕೊಳ್ಳೋ ಯೋಗ ಇದ್ದಾಗ ಆ ತೀರ್ಥದ ಗುಣಗಳೇ ಬೇರೆ ಇದೆ. ತಗೊಳ್ಳೋದು ಇಷ್ಟೇ ತೀರ್ಥ. ಪ್ರಥಮಂ ಕಾಯಸಿದ್ಧ್ಯರ್ಥಂ, ದ್ವಿತೀಯಂ ಧರ್ಮಸಾಧನಂ, ತೃತೀಯಂ ಮೋಕ್ಷದಂ ಪ್ರೋಕ್ತಂ ಏವಂ ತೀರ್ಥಂ ತ್ರಿಧಾಪಿ. ಮೊದಲು ತಗೊಂಡ್ರೆ ಪ್ರಥಮಂ ಕಾಯಸಿದ್ಧ್ಯರ್ಥಂ, ದೇಹ ಪ್ಯೂರ್ ಮಾಡುತ್ತೆ ಒಂದೇ ತೀರ್ಥ ತಗೊಂಡು. ದ್ವಿತೀಯಂ ಧರ್ಮಸಾಧನಂ, ಎರಡನೇ ಸರಿ ತೀರ್ಥ ತಗೊಂಡ್ರೆ ಅದು ಧರ್ಮಕ್ಕೆ ಸಾಧನ ಮಾಡಿಕೊಳ್ಳುತ್ತೆ. ತೃತೀಯಂ ಮೋಕ್ಷದಂ ಪ್ರೋಕ್ತಂ, ಮೂರನೇದು ಕೊಟ್ಟರೆ ಮೋಕ್ಷ ಆಗಿಬಿಡುತ್ತೆ. ಮತ್ತೆ ಹೇಳ್ತಾರೆ, ಅಕಾಲ ಮೃತ್ಯುಹರಣಂ, ಸರ್ವವ್ಯಾಧಿ ನಿವಾರಣಂ, ಸರ್ವ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಶಿವಂ. ಇನ್ನೊಂದು ಮಾತು, ಅಕಾಲ ಮೃತ್ಯುಹರಣಂ, ಸರ್ವವ್ಯಾಧಿ ನಿವಾರಣಂ, ಎಲ್ಲ ರೋಗ ಪರಿಹಾರ ಮಾಡುತ್ತಂತೆ ಆ ಶಕ್ತಿ ಇದೆ. ಇದು ಇವತ್ತು ನೆನಪು ಮಾಡ್ಕೋಬೇಕು. ಈ ಹಂದಿ ಜ್ವರ ಅಂತ ಗೊತ್ತಲ್ಲ, ಹೆಚ್ಚು ನೆನ್ನು ಅನ್ನಂತೆ, ಅವರೆಲ್ಲ ಮಧ್ಯೆ ಮಧ್ಯಕ್ಕೆಲ್ಲ ಪೇಪರ್ ಬರಲಿಕ್ಕೆ ಶುರು ಮಾಡಿದ್ರು. ಇದು ಓಡಿಸ್ಬೇಕಾದ್ರೆ ಅನೇಕ ಮೆಥಡ್ಗಳಿವೆ. ಒಂದು ಮೆಥಡ್ ಏನಂತ ಕೇಳಿದರೆ, ತುಳಸಿ ಇಟ್ಕೊಳ್ಳಿ ಸರಿ ಹೋಗುತ್ತೆ, ಪಚ್ಚಕರ್ಪುರ ಇಟ್ಕೊಳ್ಳಿ ಸರಿ ಹೋಗುತ್ತೆ. ಒಂದೊಂದೇ ಬರೀ ಹೇಳ್ತಾ ಒಬ್ಬೊಬ್ಬರೆಲ್ಲ ಕೂಡ, ಪಚ್ಚಕರ್ಪುರ ಇಟ್ಕೊಳ್ಳಿ ಕೆಲವರು, ತುಳಸಿ ಇಟ್ಕೊಳ್ಳಿ ಕೆಲವರು, ಒಂದೊಂದು ಹೇಳ್ತಾ ಬಂದರು. ಅದರಿಂದ ಹೋಗುತ್ತೆ ರೋಗ ಅಂತೇಳಿ ನಮ್ಮ ಜನ ಹೇಳಿ, ಯಾವ್ದು ಇಟ್ಕೊಳ್ಳೋಕೆ ಹೋಗಬೇಡಿ, ತೀರ್ಥ ಮಾಡ್ಕೊಳ್ಳಿ ಎಲ್ಲ ಹೋಗುತ್ತೆ ಅಂತೇಳಿ. ಅದು ತುಳಸಿ ಇದೆ, ಪಚ್ಚಕರ್ಪುರ ಇದೆ, ಎಲ್ಲ ಇದೆ ಅದರೊಳಗೆ. ಅದರ ಪ್ರೂ ಸೈಂಟಿಫಿಕಲಿ ಪ್ರೂವ್ ಆಯಿತು, ಅದು ನಮ್ಮ ದೇಹ ರೋಗವಾಸಿ ಸರ್ವವ್ಯಾಧಿ ನಿವಾರಣೆ. ಹೆಚ್ಚು ಅನ್ಯನ್ನ ಸೈಜ್ಗೆ ಅರ್ಥ ಮಾಡಬೇಕು, ಎಷ್ಟೊಂದು ಎಷ್ಟೊಂದು ಸತ್ಮೇಲೆ ಗೊತ್ತಾಯ್ತು ವ್ಯಾಧಿ ಬಂದಿದೆ ಅಂತೇಳಿ. ಅದು ನಿತ್ಯ ತೀರ್ಥ ತಗೋತಿದ್ರೆ ವ್ಯಾಧಿ ಪ್ರಶ್ನಕ್ಕೆ ಇಲ್ಲ. ನಾವು ಇನ್ನೂ ಬುದ್ಧಿ ಬಂತು, ಬಿಡಿ ಹಾಗೆ ರೋಗ ಬಂದಾಗ ತೀರ್ಥ ತಗೋಬೇಡನ್ನೋ ಬೈಕಿ ನಾವು. ಅಲ್ಲ ಅಯ್ಯ, ರೋಗ ಯಾವ ಬರುತ್ತೆ ಅನೇ ಗೊತ್ತು, ತೀರ್ಥ ಯಾವಾಗಲೂ ತಗೋತಿದ್ರೆ ರೋಗನೇ ಬರೋದಿಲ್ಲ ಅಂತ. ಸರ್ವವ್ಯಾಧಿ ನಿವಾರಣಂ, ಸರ್ವ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಶುಭಂ. ಗಂಗಾ ನದಿಯ ಮಹತ್ವರು ತೀರ್ಥದ ಮಹತ್ವನ ಕಂಪೇರ್ ಮಾಡಬೇಕು. ದಿನ ನಿರ್ವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು ಅಂತ ಹೇಳ್ತಾ ಮುಂದೆ ಅವನು ವಿಲಕ್ಷಣ. ಗಂಗಾ ನೀರು ಈ ನೀರಲ್ಲ, ಚೇತನಾಚೇತನ ವಿಲಕ್ಷಣ. ಯಾವುದೋ ಕಲ್ಲು ಬೇರೆ, ಸಾಲಿಗ್ರಾಮ ಬೇರೆ. ಯಾವ ಕಲ್ಲು ಸಾಲಿಗ್ರಾಮ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಸಾಲಿಗ್ರಾಮ ಸಾಲಿಗ್ರಾಮನೇ ಕಲ್ಲು ಕಲ್ಲೇ, ಸುದರ್ಶನ ಸುದರ್ಶನನೇ ಬೇರೆ ಕಲ್ಲು ಕಲ್ಲೇ, ಚಕ್ರಾಕಿದ ಚಕ್ರಾಕಿತನೇ ಬೇರೆ, ಇದು ಬೇರೆ, ಶಂಖ ಶಂಖನೇ ಇದೇ. ಚೇತನಾಚೇತನ ವಿಲಕ್ಷಣ, ಜಗದೊಳಗೆ ನೂತನಕ್ಕೆ ನೂತನ, ನೂತನಕ್ಕೆ ನೂತನ. ಎಲ್ಲದೂ ಎಷ್ಟು ಹೊಸ್ತಂದ್ರೆ ಅದಕ್ಕಿಂತ ಹೊಸ್ತಂತೆ ದೇವರು. ಅದು ಮಹಾಲಕ್ಷ್ಮಿ ಹೊಸ್ತಂತೆ, ನಮಗೆಲ್ಲ ಅಲ್ಲ. ಮಹಾಲಕ್ಷ್ಮಿಗೆ ಬಗೆ ಬಗೆಯ ನೂತನವ ಕಾಣು ತಮಗೆ ಹರ್ಷದಿಂ ಪಗಡಿ ಹಿಗ್ಗೂತ ತಿರುಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ನೀನವು. ಎಷ್ಟೋ ಜನಕ್ಕೆ ಒಬ್ಬ ವ್ಯಕ್ತಿ ಭಾರಿ ಹೊಸ್ವಸ್ಥ ಕಾಣ್ತಾನೆ, ಹೆಂಡತಿ ಮುಂದೆ ಹೊಗಳಿಬಿಡಿ, ನಮ್ಗೆ ಎದ್ ಮಾಡಿಬಿಟ್ಟು ನಮ್ಗೆ ಗೊತ್ತುಬಿಡ್ರಿ, ಏನು ಹೇಳಬೇಡ್ರಿ, ಮೂದೋಯ್ತಾನೆ ಅದೆಲ್ಲ ಬಿಡ್ತಾನೆ. ಮತ್ತೆ ವ್ಯಕ್ತಿ ಮತ್ತೆ ಹೇಳೋದೇ ಇಲ್ಲ. ಮಹಾಲಕ್ಷ್ಮಿ ಪರಮಾತ್ಮನ ಹೆಂಡತಿ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಸಾರು ರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಗಳು ಅಂತ ಮಹಾಲಕ್ಷ್ಮಿಗೆ ದೇವರು ಹೊಸ ಹೊಸದಾಗಿ ಕಾಣಬೇಕಾದ್ರೆ ನೂತನಕ್ಕೆ ನೂತನ, ಬಲು ಸುಂದರಕ್ಕೆ ಸುಂದರ, ಹೊಸ್ತಕ್ಕಿಂತ ಹೊಸ್ತು, ಸುಂದರಕ್ಕಿಂತ ಸುಂದರ. ಸಾಕ್ಷಾತ್ ಮನ್ಮಥ ಮನ್ಮಥ, ಮನ್ಮಥ ಸುಂದರ, ಮನ್ಮಥನಿಗಿಂತ ಸುಂದರ ಸಾಕ್ಷಾತ್ ನಾರಾಯಣ. ಈ ಬರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀಜನ ಪ್ರಿಯ ಗೋಪಾಲಗಲ್ಲದಲ್ಲಿ. ಆ ಮಾತಿನಿಂದ ಚೇತನಾಚೇತನ ವಿಲಕ್ಷಣ, ನೂತನಕ್ಕೆ ನೂತನ, ಸುಂದರಕ್ಕೆ ಸುಂದರ ಅಂತ ವರ್ಣನೆ ಮಾಡಿ ಪರಮಾತ್ಮನಂತವರು ಯಾರೂ ಇಲ್ಲ. ಚೇತನಾಚೇತನ ವಿಲಕ್ಷಣ, ಜಗದೊಳಗೆ ನೂತನಕ್ಕೆ ನೂತನ, ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ ಕಾರಣ, ರಸೋ ವೈ ಸಹ ರಸೋಹಂ ವಕ್ಸು ಕೌಂತೇಯ ಹೀಗಿದ್ದ. ಜಾತರೂಪೋದರ ಭವಾದ್ಯರುಳು ಆತತ ಪ್ರತಿಮ ಪ್ರಭಾವ. ಜಾತರೂಪೋದರ ಭವಾದ್ಯರುಳು, ಜಾತರೂಪೋದರ ಅಂದ್ರೇನು? ಜಾತರೂಪ ಉದರ, ಜಾತರೂಪ ಅಂದರೆ ಚಿನ್ನ, ಉದರ ಅಂದರೆ ಗರ್ಭ, ಹಿರಣ್ಯ ಗರ್ಭ ಅಂತ ಅರ್ಥ, ಬ್ರಹ್ಮದೇವರು ಅಂತ ಅರ್ಥ. ಜಾತರೂಪೋದರ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು. ಜಾತರೂಪ ಭವಾದ್ಯರುಳು ಆತತ ಪ್ರತಿಮ ಪ್ರಭಾವ, ಅವರೊಳಗೂ ವ್ಯಾಪ್ತನಾದಂಥ ಅಪ್ರತಿಮ ಸಾಮರ್ಥ್ಯ ಪರಮಾತ್ಮನದು. ಅದನ್ನೇ ಮೊನ್ನೆ ಹೇಳಿತ್ತು, ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತ. ಜಾತರೂಪೋದರ ಭವಾದ್ಯರುಳು ಆತತ ಪ್ರತಿಮ ಪ್ರಭಾವ, ಧರಾತಳದೊಳಗೆ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಧರಾತಳದೊಳಗೆ ಅಂಥ ದೇವರು ನಮ್ಮ ಜೊತೆಗೆ ಇರ್ತಾನೆ ಅಂತ ಕೇಳಿದರೆ ಏನು ಕಾರುಣ್ಯ, ಎಷ್ಟು ದೊಡ್ಡವನಾದ. ನಿಜವಾಗಲೂ ಕೂಡ ಯೋಚನೆ ಮಾಡೋಕ್ಕಾಗಲ್ಲ. ಮಹಾರಾಜ ಬಂದು ನಮ್ಮ ಜೊತೆಗೆ ಏನಾದ್ರು ಆಟ ಮಾಡ್ತಾರೆ, ಊಟಕ್ಕೆ ಕೂಡಿಸ್ತಾರೆ, ಎಲ್ಲಿ ಸಾಧ್ಯನೇ ಇಲ್ಲ. ಜೊತೆ ಮಾತಾಡಿದರೆ ಪುಣ್ಯ, ಜೊತೆ ಆಡ್ತಾನಂತೆ ಪರಮಾತ್ಮ. ಹೇಗೆ ಆಡ್ತಾನೆ? ಒಬ್ಬನರಿಂದ ಆಡೋನು ಮತ್ತೊಬ್ಬನ ಹೇಳ್ಬಿಟ್ಟಿದ್ದಾರೆ. ಈಗಾಗಲೇ ನಮ್ಮ ಜೊತೆ 24 ತಾಸು ಕೂಡ ಇರೋದು, ನಮ್ಮ ಜೊತೆಗೆ ಇರೋದು ನಾವಲ್ಲ ದೇವರು ಅಂತ ಹೇಳ್ತಾರೆ. ನಾವು ಮರೆದಾದರೂ ದೇವರು ಎದ್ದಿರ್ತಾರಲ್ಲ, ನಮ್ಮ ಜೊತೆಗೆ ಇರ್ತಾರಲ್ಲ. ಅದಕ್ಕೆ ಹರಿವಾಯುಗಳ ಕಾರುಣ್ಯ ಅಂದರೆ ಅನಿಮ್ಯಾಜಿನಬಲ್ ಕಾರುಣ್ಯ. ಧರಾತಳದೊಳೆ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ ಇಷ್ಟು ಹೇಳಿ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಲ್ಲಿ ಬೇಡಿದನು ನಿಂತು ಆಧರಿಸು ಬಂದದಲ್ಲಿ ಹಿಂದೆ ಮುಂದೆಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋ ಎತ್ತರೋಗಿದನು. ಇನ್ನೊಂದು ದೃಷ್ಟಾಂತ ಕೊಟ್ಟ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಲ್ಲಿ ಬೇಡಿದುದನಿತ್ತು ಆಧರಿಸು ಬಂದದಲ್ಲಿ. ತಂದೆ ತಾಯಿಗಳು ಮಕ್ಕಳನ್ನು ಹಾಗೆ ನೋಡ್ತಾರಲ್ಲ, ದೇವರು ನಮ್ಮನ್ನು ಹಾಗೆ ನೋಡ್ತಾನೆ, ಅದಕ್ಕಿಂತ ಜಾಸ್ತಿ ನೋಡ್ತಾನೆ. ಅರ್ಥ ಮಾಡ್ಕೊಳ್ಳೋದು ಹೇಳ್ತಾರೆ, ತಂದೆ ತಾಯಿಗಳು ತಮ್ಮ ಶಿಶುಗಳಿಗೆ ಬಂದ ಭಯಗಳ ಪರಿಹರಿಸಿ. ಭಯ ಆದ ತಕ್ಷಣ ಮಗು ಅಮ್ಮ ಅಂತ ಹೋಗುತ್ತೆ, ಪಡ ಅಪ್ಪ ಅಂತ ಹೋಗುತ್ತೆ. ಯಾಕೆ ಅವರು ಭಯ ಪರಿಹಾರ ಮಾಡ್ತಾರೆ, ಇದು ಅವ್ರ ಪದ್ಧತಿ. ತಮ್ಮ ಶಿಶುವಿಗೆ ಅಲ್ಲಿ ಲಿಮಿಟೇಷನ್ ತೋರ, ತಮ್ಮ ಶಿಶುವಿಗೆ, ಎಲ್ಲರೂ ಶಿಶುವಿಗೆ ಮಾಡೋದಿಲ್ಲ, ಮತ್ತೆ ತಮ್ಮ ಶಿಶುವಿಗೆ ಮಾತ್ರ ಬಂದ ಭಯಗಳ ಪರಿಹರಿಸಿ ನಿಜ ಬಂದಿರಲಿ ತಮ್ಮ ಮನೆಯೊಳಗೆ ಬೇಡಿದ್ದನ್ನು ಇತ್ತು ಆಧರಿಸು ಬಂದದಲ್ಲಿ. ಹೋಗಿ ಅಳ್ತಾ ಇರ್ತಾರೆ, ನಮ್ಮ ಮನೆಗೆ ಹೋಗೋಣ, ಮನೆ ಕರ್ಕೊಂಡು ಹೋಗ್ತಾರೆ, ಏನು ಬೇಕು ಕೇಳ್ತಾರೆ, ಕೊಟ್ಬಿಟ್ಟು ಪ್ರೀತಿಯಿಂದ ನೋಡ್ತಾರೆ. ಇದು ನಮ್ಗೆ ಅರ್ಥ ಆಗಿದೆಯಲ್ಲ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಬಂದಿರಲಿ ಬೇಡಿದುದನಿತ್ತು ಆಧರಿಸು ಬಂದದಲ್ಲಿ. ಇಷ್ಟು ದೃಷ್ಟಾಂತ. ದೇವರು ಏನು ಮಾಡ್ತಾನೆ, ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಹಿಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗಸದವೋ ಎತ್ತ ನೋಡಿದನು. ತಂದೆ ತಾಯಿಗಳ ದೃಷ್ಟಾಂತ ಭಾರಿ ಚಿಕ್ಕದು, ಸ್ವಲ್ಪ ಸ್ವಲ್ಪ ದೃಷ್ಟಾಂತ ಕೊಟ್ಟು ಆಮೇಲೆ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ತಂದೆ ತಾಯಿಗಳು ಹಿಂದೆ ಮುಂದೆ ಎಲ್ಲ ಕಾಪಾಡೋದಿಲ್ಲ, ಒಂದು ಸ್ಟೇಜಲ್ಲಿ ಹೆಲ್ಪ್ ಮಾಡ್ತಾರಷ್ಟೇ. ದೇವ್ರು ಹಾಗಲ್ಲ, ಹಿಂದೆ ಮುಂದೆ ಎಡ ಬಲ, ಹಿಂದೆ ಇದ್ರೆ ಮುಂದೆ ಇಲ್ಲ, ಮುಂದೆ ಇದ್ರೆ ಹಿಂದೆ ಇಲ್ಲ, ಎಡ ಇದ್ರೆ ಬಲ ಇಲ್ಲ, ಬಲ ಇದ್ರೆ ಎಡ ಇಲ್ಲ. ಆದರೆ ದೇವ್ರು ಹಾಗಲ್ಲ, ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ, ಒಳಗಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ, ದೇವರು ಮಾತ್ರ ಎಲ್ಲ ಹೇಳ್ಬಿಡ್ತಾರೆ. ದಾಸರು ಹಿಂದೆ ಮುಂದೆ ಆಯಿತು, ಎಡಬಲ ಆಯಿತು, ಒಳ ಹೊರಗಾಯಿತು. ತನ್ನವರನ್ನು ಎಂದೆಂದೂ ಸಲಹುವರು, ಎಲ್ಲ ಕಾಲವೂ ಕಾಪಾಡುತ್ತಾನೆ. ನೀವೇನೋ ಹೇಳ್ತೀರಿ ದಾಸರೆ, ಎಲ್ಲ ಕಡೆ ಹೆಂಗೆ ಇರ್ತಾನೆ? ಹಿಂದೆ ಇರ್ತಾರೆ, ಮುಂದೆ ಇರ್ತಾರೆ, ಸಾಧ್ಯ ಇಲ್ಲ. ಒಂದು ಹೇಳಿ, ಎಡಬಲ ಒಂದು ಹೇಳಿ ಅಂತ ಹೇಳಿದರೆ ಇಲ್ಲ, ಒಂದು ಪದಾರ್ಥ ಇದೆ ಗೊತ್ತಾ, ಎಲ್ಲ ಕಡೆ ಇರೋ ಪದಾರ್ಥ ಇದೆ. ಆಗ ಸದವೋಲ್ ಎತ್ತ ನೋಡಿದರು, ಆಕಾಶ ಎಲ್ಲಿದೆ ಯೋಚನೆ ಮಾಡಿ. ಹಿಂದೆನೂ ಆಕಾಶ, ಮುಂದೆನೂ ಆಕಾಶ, ಮೇಲೆ ಆಕಾಶ, ಕೆಳಗಾಕಾಶ, ಒಳಗಾಕಾಶ, ಹೊರಗಾಕಾಶ, ಆಕಾಶ ಏನು ಗೊತ್ತಾ? ವಿಷ್ಣು ಪಾದ, ಅದು ವಿಷ್ಣು ಹೇಗಿರಬೇಕು ಲೆಕ್ಕ ಹಾಕಿ. ಅದು ದೇವ್ರ ಬಗ್ಗೆ ಹೇಳೋದು ಯಾವಾಗ ಕೂಡ ಅತ್ಯುಕ್ತಿ ಅಲ್ಲ, ಎಕ್ಸಾಗ್ರೇಷನ್ ಅಲ್ಲ, ಎಲ್ಲ ಫ್ಯಾಕ್ಟರ್. ಆಗ ಸದವೋಲ್ ಎತ್ತ ನೋಡಿದರು, ಎತ್ತ ನೋಡಿದರು, ಎಲ್ಲಿ ನೋಡಿದರೂ ಕೂಡ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಈ ಭಾವನೆ ಬಂದರೆ ಯಾರಿಗೆ ದುಃಖ ಆಗ್ತದೆ ಯೋಚನೆ ಮಾಡಿ. ಭಗವದ್ಭಕ್ತರಿಗೆ ದೊಡ್ಡ ಗುಣ ಯಾವುದು ಗೊತ್ತಾ? ಅಭಯ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಅಭಯ ಯಾತಕ್ಕೆ ಬರುತ್ತೆ ಅಂದರೆ, ಇಂಥ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿದರೆ, ತತ್ರ ಕೋಮೋಹ ಶೋಕ ಕಶೋಕ ಏಕತ್ವ ಅನುಪಶ್ಯತಃ. ಈಶಾವಾಸ ಉಪನಿಷತ್ ಹೇಳು, ದೇವ್ರ ಭಯ ತಿಳ್ಕೊಂಡ ಮೇಲೆ ಯಾರು ಅಳಬೇಕಾಗಿಲ್ಲ, ಯಾರು ದುಃಖ ಪಡಬೇಕಾಗಿಲ್ಲ. ಇಂಥ ದೇವರು ನಮ್ಮ ಜೊತೆಗಿದ್ದಾನೆ, ಮತ್ತೆ ಯೋಚನೆ ಮಾಡ್ತೀರಿ? ಇದು ಸುಲಭ. ಪೊಲೀಸ್ ಸ್ಟೇಷನ್ ಮನೆ ಪಕ್ಕ ಮನೆ ಇದ್ದರೇ ಖುಷಿ ಮನುಷ್ಯನಿಗೆ. ಬಿಡ್ರಿ ಪರವಾಗಿಲ್ಲ ರೀ, ಪೊಲೀಸ್ ಸ್ಟೇಷನ್ ಪಕ್ಕನೇ ನಮ್ಮ ಮನೆ ಇದೆ, ಎಲ್ಲ ಅವರೇ ಹೊಡೆದ್ಬಿಡ್ತಾರೆ, ಏನು ಮಾಡ್ತೀರಿ ಪಾಪ? ಆದರೆ ಒಳ್ಳೆಯವರು ಇರ್ತಾರೆ ಇಲ್ಲ ಅಂತಲ್ಲ, ಅದೇ ರಿಸ್ಕ್, ಅನೇಕ ರಿಸ್ಕ್ ಫ್ಯಾಕ್ಟರ್ ಇದ್ದಾಗಿರುತ್ತೆ. ದೇವರು ಹಾಗಲ್ಲ, ಖಂಡಿತ ನಮ್ಮನ್ನು ಕಾಪಾಡ್ತಾನೆ. ದಾಸರು ಭಕ್ತ ಪುರಂದರದಾಸರು ಹೇಳ್ತಾರೆ, ಪಾವುಗಳ ಗುರು ಹೇಳ್ತಾರೆ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರಲ್ಲಿ. ಗರುಡನ ಮನೆಯಲ್ಲಿದ್ದು ಹಾವು ಬರುತ್ತಾ ಯೋಚನೆ ಮಾಡ್ತೀರಾ? ಸಾಧ್ಯ ಇಲ್ಲ. ನಮ್ಮ ಜನಕ್ಕೊಂದು ಭಾರಿ ಸೇಫ್ಟಿಗೆ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತ. ಮನೆಯಲ್ಲಿ ಸೊಳ್ಳೆ ಕಾಟ ಇಲ್ರಿ, ಆಲ್ ಔಟ್ ಇದೆ ಹೇಳ್ಕೊತಿರ್ತ. ಆಲ್ ಔಟ್ ಇದೆ, ಸೊಳ್ಳೆ ಕಾಟ ಇಲ್ಲ. ಆ ಡೊಬೆಕ್ಸ್ ಇದೆ, ಜಿರಳೆ ಕಾಟ ಇಲ್ಲ. ಹೇಳಿದ್ದು ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೆ. ಆದರೆ ಕಾಮಕ್ರೋಶಗಳ ಕಾಟ ಇದೆ ತಾನೆ ನಿಮಗೆ? ಅದನ್ನು ಓಡಿಸ್ತಕ್ಕಂಥ ಯಾವುದೂ ಇರಲಿಲ್ಲ. ಆಲ್ ಔಟು ಸೊಳ್ಳೆ ಓಡಿಸುತ್ತೆ, ಎಲ್ಲ ಓಡಿಸೋದಿಲ್ಲ. ಕೆಲವು ಜಿರಳೆ ಓಡಿಸುತ್ತೆ, ಎಲ್ಲ ಓಡಿಸೋದಿಲ್ಲ. ಕೆಲವು ಜಿರಳೆ ಓಡಿಸುತ್ತೆ, ಎಲ್ಲ ಓಡಿಸೋದಿಲ್ಲ. ಕೆಲವು ಹಲ್ಲಿ ಓಡಿಸುತ್ತೆ, ಎಲ್ಲ ಓಡಿಸೋದಿಲ್ಲ. ಆದರೆ ಆಲನ್ನು ಔಟ್ ಮಾಡೋದ್ರೆ ಭಗವಂತ ಒಬ್ಬನೇ. ಆಲ್ ಔಟ್, ದೇವರು ಬಂದುಬಿಟ್ಟು ಆಲ್ ಔಟ್ ಬಿಟ್ಟರೆ ನಾವೇ ಫುಲ್ಲಿ ಔಟ್. ಮತ್ತೇನು ಔಟ್ ಅಂದರೆ ಅರಿತು ಬೇಡನೆಂದು ಕೇಳುವರು ಬುಧಾನ. ಇವಾಗ ಆಲ್ ಔಟ್ ಬನ್ನಿ, ಯಾರೋ ಮನೆಗೆ ಹೋಗ್ತಾರೆ, ಆಲ್ ಔಟ್ ಇದೆ ಅಂದರೆ ಮನೆಯಲ್ಲಿ ಕೇಳ್ತಾರೆ. ಸಾಲಿಗ್ರಾಮ್ ಇದೆ ಅಂತ ಕೇಳೋದಿಲ್ಲ, ಇದು ಬಂದಿದ್ದೇ. ಆಲ್ ಔಟ್ ಇದೆ ತಾನೇ, ಓಕೆ ಆಯಿತು, ಬರ ಡೊಬೆಕ್ಸ್ ಇದೆ ತಾನೇ, ಪರವಾಗಿಲ್ಲ, ಎಲ್ಲ ಇದೆ. ಕೊರಕೆ ಇದೆ ಕೇಳ್ತಾರೆ, ದೇವ್ರನ್ನ ಕೇಳೋದಿಲ್ಲ, ಏನು ಮಾಡಬೇಕೇ ನೋಡೋದ್ರೆ. ಸಾಲಿಗ್ರಾಮ ಇದೆ ಅಂತ ಕೇಳಬೇಕು, ಇಲ್ಲ ಅಂದರೆ ಊಟ ಮಾಡಬಾರ್ದು. ಆಚಾರ್ಯರು ಅಡೂರು ಅಂತ ಒಂದು ಊರಿಗೆ ಹೋದರು, ಇವತ್ತಿಗಿದೆ ಅಡೂರು ಪಯಸ್ವಿನಿ ತೀರ. ಅಲ್ಲಿಗೆ ಹೋದರು, ದೊಡ್ಡ ವಿದ್ವತ್ಸವೇ. ಆಗಿನ ಕಾಲದ ವಿದ್ವಾಂಸರು ಅಂದರೆ ಭಾರಿ ಗಟ್ಟಿ ವಿದ್ವಾಂಸರಿದ್ದ ಕಾಲ, ಭಾರಿ ಭಾರಿ ವಿದ್ವಾಂಸರು. ಆಚಾರ್ಯ ಹೆಸರಂತೂ ಅವರಿಂದ ಮುಂಚೆ ಸಂಚಾರ ಮಾಡಿಬಿಟ್ಟಿದ್ದಾಗಲೇ. ಮಧ್ವಾಚಾರ್ಯ ಇದ್ದಾರಂತೆ, ಅವ್ರು ನೋಡ್ಲಿಕ್ಕೆ ಹೇಗಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡೋದು ಸಾಧ್ಯ. ಕಲಿಯುಗದಲ್ಲಿ ಅಂಥವ್ರು ಮತ್ತೊಬ್ಬರು ಬರಲಿಲ್ಲ ಅವರೊಬ್ಬರೇ. ಯಾಕೆ ಗೊತ್ತಾ? ದ್ವಾತ್ರಿಮಿಷನ್ ಲಕ್ಷಣವೇ ಎಲ್ಲ ಮಕ್ಕಳು ಅವ್ರು ಮಾತಾಡ್ತಾರಂತೆ. ಭಾರತೀಪತಿಯವರು, ಅವರ ವರ್ಚಸ್ಸು ಮೂರು ಲೋಕದ ಭೂಷಣರು, ಒಂದು ಅಲಂಕಾರ ಮೈಮೇಲಿಲ್ಲ. ಯಾಕೆ? ಯತಿಗಳವರು, ವೀತ ಭೂಷಣವಿ ವಿಶ್ವಭೂಷಣ, ಒಂದು ಅಲಂಕಾರ ಇಲ್ಲ. ಅವರೇ ಅವ್ರು ಬಂದರೆ ಅವರೇ ಅಲಂಕಾರ ಯಾವುದಕ್ಕೂ ಕೂಡ. ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಜನ ಸಾಲು ಸಾಲು ಬರ್ತಾರೆ, ಸಮುದ್ರ ಬಂದಾಗ ಬರ್ತಾರೆ. ಆಚಾರ್ಯರು ನೋಡ್ತಾರೆ, ಪಂಡಿತರಿಗೆ ಒಂದು ಇದು ಸೋಲಿಸಿಬಿಡಬೇಕು ಅಂತೇಳಿ ಆಚಾರ್ಯರನ್ನ. ಸ್ವಾಮಿ ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್ ಸರಸಿ ತತ್ರ ಗರಿಷ್ಠ ಶ್ರೋತು ವಿಚ್ಛತಿ ಸಭಾ ಭಗವದ್ಯ ಸೂಕ್ತ ಭಾವವಿಧಿ ತಾವದು ವಾಚ. ಸ್ವಾಮಿ ಸೂಕ್ತಕ್ಕೆ ಅರ್ಥ ಹೇಳ್ತೀರ ಅಂತ ಕೇಳ್ತಾ ಇದ್ದಾರೆ. ತಕ್ಷಣ ಅರ್ಥ ಹೇಳಿರ್ತಾರೆ. ಆ ದೊಡ್ಡ ಕಥೆ ಅದ್ರ ಹೇಳೋದಕ್ಕೆ ಹೋಗೋದಿಲ್ಲ, ಆಶ್ಚರ್ಯ ಆಯ್ತಂತೆ. ಇನ್ನೊಂದು ಅರ್ಥ ಅದು ಹೇಳಿ ಎಲ್ಲ ಹೇಳಿ ಕೊಡ್ತಾರೆ. ಹುಟ್ಟು ಸಾಧನ ಮತ್ತು ನೂರು ಅರ್ಥ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಗೋದು. ನೂರು ಅರ್ಥನ ಒಂದು ಹೇಳಿಬಿಡಿ, ಹೇಳ್ತೇವೆ, ನೀವು ಒಪ್ಪಿಸ್ಬೇಕಷ್ಟೇ, ಹಾಗಿದ್ರೆ ಹೇಳ್ತೇವೆ. ಓ ಬಾಣಮಿತಿ ಅಜ್ಜೆ ದೃಢೋದ್ಯಮ ಮಾಪುದು ಹೇಳಿ ಒಪ್ಪಿಸ್ಬಿಡ್ತೇವೆ ಅಂತ ಹೇಳಿದರು. ಆಚಾರ್ಯ ಹೇಳ್ತಾರೆ, ಒಬ್ಬರೇ ಒಪ್ಪಿಸ್ಬೇಡಿ, ಎಲ್ಲ ಜಾಯಿಂಟ್ಲಿ ಒಪ್ಪಿಸಿರಿ ಅಂತ ಹೇಳಿದರು. ಎಲ್ಲ ಕಲೆಕ್ಟಿವ್ಲಿ ಒಪ್ಪಿಸಿದ್ರೆ ಸಾಕು ನೀವು ಎಂತ ಅಂತ ಹೇಳಿದರು. ಅವರಿಗೊತ್ತು ಆನಂದ ಆಗೋದು. ಶುರು ಮಾಡಿದ್ರೆ ಆಚಾರ್ಯ ವಿಶ್ವಂ ಮೃತ್ಯು ವಷಟ್ಕಾರ ವಿಶ್ವಂ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಹೇಳ್ತಾರೆ. ಅವರು ಯೋಚನೆ ಮಾಡ್ತಾರೆ, ಒಂದು ತಲೆಗೆ ಹೋಗ್ತಾ ಇಲ್ಲ. ಅಟ್ ಅತ್ಯದ್ಭುತವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸರೆಂಡರ್ ಆಗ್ತಾರೆ. ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬೃವಂತ ಇತಿ ತಮ್ ಕಿಲ ನೇಮು. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸ್ವಾಮಿ ನೀವು ಅದು ಗೊತ್ತಿರೋ ಇದು ಗೊತ್ತಿರೋರಲ್ಲ, ಸಕಲಜ್ಞ ನಮಸ್ತೆ, ನೀವು ಸರ್ವಜ್ಞರು, ಪೂರ್ಣಪ್ರಜ್ಞರು, ಸರೆಂಡರ್ ಆಗಿದ್ದಾರೆ. ಆಮೇಲೆ ಕೇಳ್ಕೊಂಡ್ರಂತೆ, ಈ ಕಥೆ ಮಧ್ಯದಲ್ಲಿ ಬರೆದಿಲ್ಲ, ಅಲ್ಲಿ ಹೋದಾಗ ಹೇಳ್ತಾರೆ, ಸ್ವಾಮಿ ಇಂಥ ಮಹಾನುಭಾವರು ಬಂದಿದ್ದೀರಿ, ತಮ್ಮ ಭಿಕ್ಷೆ ಇಲ್ಲೇ ಆಗಬೇಕು ಅಂತ ಕೇಳ್ಕೊಂಡು ಇಲ್ಲೇ ಆಗಬೇಕು ಮಾಡ್ಕೊಂಡು ಮುಂದೆ ಹೋಗಿ ಅಂತಂದರೆ ತಕ್ಷಣ ಆಚಾರ ಹೇಳ್ತಾರೆ, ನಾವು ಮಾಡೋದಿಲ್ಲ ಅಂತ ಹೇಳಿ ಮಾಡೋದಿಲ್ಲ ಇಲ್ಲಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅದಕ್ಕೆ ಏನು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕೊಡೋದು ಆಮೇಲೆ ಇಲ್ಲಿ ನಮ್ಗೆ ಬೇಕಾದ ವಸ್ತುವಿನೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಏನು ಅಂತ ಕೇಳಿದರೆ, ಇದು ಶಿವನ ದೇವಸ್ಥಾನ, ವೈಷ್ಣವರು ವಿಷ್ಣು ದೇವಸ್ಥಾನ ಹೇಳಿದಾಗ ಊಟ ಮಾಡಬಾರ್ದು ಅಂತ ಹೇಳಿದರು. ಇವತ್ತು ನಾವು ಊಟನೇ ಮಾಡೋಂಗಿಲ್ಲ, ಹಾಗಾಗಿಬಿಡುತ್ತೆ ಗೊತ್ತಾಯ್ತು. ಹಾಗೋಗ್ಬಿಟ್ರೆ ಊಟ ಮಾಡಿ ಎಲ್ಲೋದು ಎಲ್ಲಿದ್ದೆ ಹೋಟ್ಲಲ್ಲಿ ವಿಷ್ಣು ದೇವಸ್ಥಾನ ಯಾವ ವಿಷ್ಣು ದೇವಸ್ಥಾನ ಸಿಗಬೇಕಂದ್ರೆ ಹೋದಾಗ ಮನುಷ್ಯ ಅರ್ಥ ಆಚಾರ ತೋರಿಸ್ಕೊಡ್ತಾರೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎಂದು ಹೋದರ ವಿಷ್ಣು ದೇವಸ್ಥಾನ ಊಟ ಮಾಡೋದಿಲ್ಲ ನಾವೇ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ವಿಷ್ಣು ದೇವಸ್ಥಾನ ಇದ್ರೆ ಮಾತ್ರ ಊಟ ಅಂತಾರೆ. ಆ ಜನಕ್ಕೆ ಆಚಾರಕ್ಕೆ ಗೊತ್ತಾಗೋದು, ಓ ಇಂಥ ಮಹಾನವರು ಊಟ ಮಾಡ್ತಾ ಹೋದ್ರೆ ನಮ್ಮ ಕಥೆ ಮುಗಿದೋಯ್ತು, ಊಟ ಮಾಡಲೇಬೇಕು ನೀವು, ವಿಷ್ಣು ದೇವಸ್ಥಾನ ಇಲ್ಲ ಅಂದ್ರೆ ಮಾಡಿ ನಾವು ಮಾಡಿಕೊಡ್ತೀವಿ ಪ್ರತಿಷ್ಠೆ ಮಾಡಿ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ ಆಚಾರ್ಯ. ಇವತ್ತಲ್ಲಿ ಹೋಗಿ ಮಹಾಲಿಂಗೇಶ್ವರ ದೇವಸ್ಥಾನ ಬಲಗಡೆ ವಿಷ್ಣು ದೇವಸ್ಥಾನ ಆಚಾರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನು ಆಶ್ಚರ್ಯ ಗೊತ್ತಾ, ಇವತ್ತಿಗೂ ಅಲ್ಲಿ ವೈಷ್ಣವರದೇ ಪೂಜೆ, ಅಲ್ಲಿ ಹೋದಾಗ ನೋಡಿದ್ರೆ ಆಶ್ಚರ್ಯ ಆಗೋದು. ವೈಷ್ಣವರ ಪೂಜೆ ಅವತ್ತಿನಿಂದ 800 ವರ್ಷದಿಂದ ವೈಷ್ಣವರ ಪೂಜೆ ಅದು, ಉಳಿದಕ್ಕೆಲ್ಲ ವೈಷ್ಣವರ ಪೂಜೆ ಇದ್ದು ಮಾತ್ರ. ಆಚಾರ್ಯ ಏನು ಹೇಳಿದ್ರು, ವೈಷ್ಣವರ ದೇವಸ್ಥಾನ ಇಲ್ಲದೆ ಹೋದರೆ ಪೂಜೆ ಊಟ ಮಾಡಬೇಡಿ, ಸಾಲಿಗ್ರಾಮದವರೆಗೆ ಊಟ ಮಾಡಬೇಡಿ ಅಂತ ಅರ್ಥ. ಸಾರಿ ಆ ರೀತಿ ಎಷ್ಟೇ ಮಾಡಿ ಸಿಗುತ್ತೆ ಸಾಲಿಗ್ರಾಮನ ಕೆಲವು ಏನೋ ಇದು ಸಾಲಿಗ್ರಾಮ ನೋಡಿ ಅಂತ ತೋರಿಸ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ ಬರೀ ಸಾಲಿಗ್ರಾಮ ನೋಡಿ ಅಂತಾರೆ, ನೋಡೋದೇನು ಅಂತ ಅಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ತಪ್ಪದು ಮನೆಯಲ್ಲಿ ಸಾಲಿಗ್ರಾಮ ಇಲ್ಲದವರು ಊಟ ಮಾಡಲಿಕ್ಕೆ ಮೈಲಿಗೆ ಆಗುತ್ತೆ ಅಂತೇಳಿ, ಇಷ್ಟು ದೀಕ್ಷೆ ಇದ್ರೆ ಅದು ಸತ್ಯ. ಅದಕ್ಕೆ ದೇವರು ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದೂ ಸಲಹುವನು, ಆಗಸದವೋ ಎಂತ ನೋಡಿದರು ಎಲ್ಲಿ ನೋಡಿದರೂ ದೇವರು ನಮ್ಮನ್ನು ಕಾಪಾಡುತ್ತಾರೆ. ನಾರಾಯಣ ಕವಚ ಓದಬೇಕು, ನಾರಾಯಣ ವರ್ಮ ನಾರಾಯಣ ಕವಚ ಎರಡು ಒಂದು ಓದಿದರೆ ಗೊತ್ತಾಗುತ್ತೆ ಪರಮಾತ್ಮನ ಎಲ್ಲಿ ಕಾಪಾಡ್ತಾರೆ. ಹಗಲು ಕಾಪಾಡಲಿ, ರಾತ್ರಿ ಕಾಪಾಡಲಿ, ಒಳಗೆ ಕಾಪಾಡಲಿ, ಹೊರಗೆ ಕಾಪಾಡಲಿ, ನೀರಿನಲ್ಲಿ ಕಾಪಾಡಲಿ, ಕಾಡಿನಲ್ಲಿ ಕಾಪಾಡಲಿ, ಮನೆಯಲ್ಲಿ ಕಾಪಾಡಲಿ, ಸುತ್ತಮುತ್ತ ಕಾಪಾಡಲಿ, ಒಬ್ಬ ದೇವರು ಎಲ್ಲ ಕಡೆ ಕಾಪಾಡ್ತಾ ಇದ್ದರು ನಾರಾಯಣ ಕವಚ ಇದೆ. ಈ ಮಾತಿನ ಅರ್ಥ ಪೂರ್ತಿ ಹಿಂದೆ ಮುಂದೆ ಅಡಬಲದೆ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು, ಆಗ ಸದವರು ಎತ್ತ ನೋಡಿದರು ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಭಾವನೆ ಇದ್ದರೆ ಭಾರಿ ಸತ್ಯ. ಅದಕ್ಕೊಂದು ನಿದರ್ಶನ ಇತ್ತೀಚೆಗೆ ಯಾವೊಂದು ಮಠಕ್ಕೆ ಹೋದ ಕಾಲಕ್ಕೆ ಒಂದು ಹಿಂದೆ ಕಥೆ ಹೇಳಿದ್ರು, ತೀರಾ ಇತ್ತೀಚೆಗೆ ಅಷ್ಟೇ ಇದೆ. ಒಂದು ಫ್ಯಾನ್ ಇದೆ ಮೇಲ್ಗಡೆಗೆ, ಕೆಳಗೆ ಹುಡುಗ ಮಲಗಿದ್ದಾನೆ, ಹುಡುಗ ಮಲಗಿದ್ದಾನೆ, ಫ್ಯಾನ್ ತಿರುಗ್ತಾ ಇದೆ, ಮಧ್ಯರಾತ್ರಿ ಯಾವುದೋ ಒಂದು 2 ಗಂಟೆ 3 ಗಂಟೆ ಆಗಿದೆ. ಒಳ್ಳೆ ಸ್ನಾನದಿಂದ ಒಳ್ಳೆ ಹುಡುಗ, ಪಾಪ ಸ್ನಾನದಿಂದ ಮಾಡಿಕೊಂಡಿರೋರು, ಒಳ್ಳೆ ಸ್ವಾಮಿ ರಕ್ಷಣೆಯಲ್ಲಿದ್ದಾನೆ. ಇದಕ್ಕೆ ಎಚ್ಚರಾಗಿದೆ, ಎಚ್ಚರಾಗಿಬಿಟ್ಟು ಏನಿಲ್ಲ ಸಡನ್ನ ನೋಡಿದ್ದಾನೆ, ನಿಂತ್ಕೊಂಡು ಬೇರೆ ಜೊತೆಗೆ ತನ್ನ ಹಾಕಿ ಈ ಕಡೆ ಹಿಡ್ಕೊಂಡು ಮಲಿಕೊಂಡಿದ್ದಾನೆ ಅಷ್ಟೇ. ಒಂದಿನ 4 ಅಡಿ ದೂರ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಮೊಮೆಂಟ್ ಫ್ಯಾನ್ ಬಿದ್ದಿದೆ ಈ ಕಡೆ ನಿಂತು, ನೆಕ್ಸ್ಟ್ ಮೊಮೆಂಟ್ ಫ್ಯಾನ್ ಬಿದ್ದೆ, ಮೊದಲೇ ಬಿದ್ದಿದ್ದು ಏನಾಗ್ಬೋದಾಯ್ತು ಯೋಚನೆ ಮಾಡಿ ನಾನು. ಅಂದರೆ ದೇವ್ರು ಹ್ಯಾಕ ಬಿದ್ದುಕೊಂಡು ಪ್ರವೇಶಿಸಿದ್ದಾರೆ ಆ ಕಡೆ, ಯಾರು ಎಬಿಸಿಲ್ಲ ಏನೂ ಇಲ್ಲ, ಇದಕ್ಕಿಂತ ಎಚ್ಚರಾಗಿ ಸ್ವಲ್ಪ ದೂರ ಮಲಗೋಣ, ನಿಂತ್ಕೊಂಡಲ್ಲೇ ದೂರ ಮಲಗಿದ್ದಾರೆ, ಅದು ಸ್ವಲ್ಪ ಮಲಗಬಾರ್ದೆ ಕರೆಕ್ಟ್ ಫ್ಯಾನ್ ಬಿಡೋ ದೂರ ಬಿದ್ದಿದೆ. ಹಾಗೆ ದೇವ್ರು ಯಾರು ಕಾಪಾಡಿದ್ರಿಂದ, ದೇವ್ರು ಮಾತ್ರ ಕಾಪಾಡಿದ ಸಾಧ್ಯ. ನಾ ಎಲ್ಲ ಹೋಗ್ತೀವಿ ಪಕ್ಕ ಸರ್ರಂತ ಹೆಕಲ್ ಬರುತ್ತೆ, ಸರ್ಕೊಂಡ್ಬಿಡ್ತೀವಿ ಅಥವಾ ಈ ಕಡೆ ಸರ್ಕೊಂಡು ಏನಾಗ್ಬಿಡ್ತಿತ್ತು ಯೋಚನೆ ಮಾಡಿ. ಇದು ಬುದ್ಧಿ ಯಾರು ಕೊಡ್ತಾರೆ ನಮಗೆ? ಆಗ ಧಿಯೋ ಯೋನ ಪ್ರಚೋದಯ, ಭಗವಂತ ಬುದ್ಧಿ ಕೊಡಬೇಕು ನಾವು ಬದುಕಬೇಕಷ್ಟೆ, ಅವನು ಕಾಪಾಡ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾರನ್ನೋ ದೇವರು ಕಾಪಾಡಿದ್ರೆ ನಮ್ಮನ್ನು ಕಾಪಾಡ್ತಾನೆ, ಯಾವಾಗಲೂ ಕಾಪಾಡೋದಿಲ್ಲ ಯಾವಾಗಲೂ ಕಾಪಾಡ್ತಾನೆ, ಯಾವಾಗಲೂ ಅಲ್ಲ ಯಾವಾಗಲೂ, ಯಾರನ್ನಲ್ಲ ನಮ್ಮನ್ನ, ಎಲ್ಲ ಜನ್ಮ ಜನ್ಮದಲ್ಲೂ ಅವನೊಬ್ಬನೇನೆ. ಇದನ್ನೆಲ್ಲ ಯೋಚನೆ ಮಾಡಿದವರಿಗೆ ಎಂದೂ ದೇವರ ಬಗ್ಗೆ ಮತ್ತೊಂದು ಭಾವನೆ ಬರಬಾರದು. ಕೇವಲ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ತು, ಪಿತೃಮಾತೃಗತಿ ಎನ್ನುವ ಭಾವನೆ ಬರಬೇಕು. ಜಾತ್ರೆ ಇನ್ನೂ ಸಮಾಧಾನ ಆಗಲಿಲ್ಲ, ಇನ್ನೂ ಹೇಳಬೇಕಾಗಿದೆ, ನಾವು ಕೇಳೋಕ್ಕೆ ತಯಾರಿಲ್ಲ, ಹೇಳೋದು ಬಿಡ್ತಾ ಇಲ್ಲ, ಅದು ಸಮಸ್ಯೆ ದಾಸರು. ಇನ್ನೂ ಹೇಳಬೇಕು ನಾನು ಯಾತಕ್ಕೆ ಅಂದರೆ ದೇವರ ಮಹಿಮೆ ಗೊತ್ತಾಗಬೇಕು. ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಒಂದನೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನೆಂದೆನಿಸಿ, ತಡೆವ ದುರಿತ ಮುಖಗಳ ಕಾಮದ ಕೊಡುವ ಸಕಲಿಷ್ಟಗಳ ನಡೆವ ನಮ್ಮಂದದಲ್ಲಿ ನವಸು ವಿಶೇಷ ಸನ್ಮಹಿಮ. ಎಷ್ಟು ಪ್ರಾಸ ನೋಡಿ, ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದನೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನೆಂದೆನಿಸಿ, ತಡೆವ ದುರಿತ ಮುಖಗಳ ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವಸು ವಿಶೇಷ ನನ್ಮಹಿಮ. ಡಕಾರ ಪ್ರಸ ಉದ್ದುಕ್ಕು ತರ್ತಾನೆ, ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು. ದೇವರ ಮೇಲೆ ಹೇಗೆ ಓಡಾಡ್ತಾನೆ ಅಂತ ಹೇಳಿದ್ರೆ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ, ನೆರಳು ಬರುತ್ತಲ್ಲ ಹಾಗೆ, ನಮ್ಮಿಂದ ನೆರಳು ಯಾವಾಗಲೂ ಬರೋದಲ್ಲ, ಆ ರೀತಿ ಬರ್ತಾರೆ ನೆರಳು ನಮ್ಮಿಂದ ಬರ್ತಾ ಇರುತ್ತೆ. ನೋಡ್ತೀವಿ ನಾವೀಗ ಟರ್ನ್ ಆಗ್ತೀವಿ, ಅದು ಟರ್ನ್ ಆಗುತ್ತೆ, ನಾವು ಹಾರ್ತೀವಿ ಅದು ಜಂಪ್ ಮಾಡುತ್ತೆ, ನಾವು ಓಡ್ತೀವಿ ಅದು ಒಳಗೆ ಶುರು ಮಾಡಿಬಿಡುತ್ತೆ, ಏನು ಮಾಡೋ ಬಿಡೋದಿಲ್ಲ ನೆರಳು. ಒಂದರೆ ಕ್ಷಣ ಬಿಡದ ಬೆಂಬಲನಾಗಿ ಭಕ್ತ ನೀನನೆಂದೆನಿಸಿ, ಇದು ದೇವರ ವೈಭವ. ಮತ್ತೆ ಹೇಗೆ ಬರ್ತೀವಿ, ಒಂದರೆ ಕ್ಷಣ ಬಿಡೋದಿಲ್ಲ, ಸುಮ್ಮನೆ ಬರ್ತಿರ್ತಾರೆ, ಬಿಡಿಸ್ತ ಕಾತರ ಅಲ್ಲ, ಬೆಂಬಲನಾಗಿ ಬರ್ತಾನೆ, ನಮ್ಮ ಹೆಲ್ಪ್ ಕೇಳಿ ಬೆಗ್ಗರ್ ಬಂದ ಬರೋದಿಲ್ಲ, ಬೆಂಬಲನಾಗಿ ಬರ್ತಾನೆ. ಒಂದರೆ ಕ್ಷಣ ಬಿಡದ ಬೆಂಬಲನಾಗಿ ಭಕ್ತಾಧೀನರೆಂದೆನಿಸಿ, ಆ ನೆರಳು ಹೇಗಿದೆ ಗೊತ್ತಾ, ನಮ್ಮೇಲೆ ಡಿಪೆಂಡ್ ಇರ್ತದೆ, ನಾವು ಹೇಳಿದ ಕೇಳುತ್ತೆ. ಭಕ್ತಾಧೀನೆಂದೆನಿಸಿ ದೇವರು ನಮ್ಮ ಹಿಂದೆ ಫಾಲೋ ಹೇಗೆ ಮಾಡ್ತಾನೆ ಗೊತ್ತಾ, ಅಧೀನ ವಶನಾಗಿದ್ದ ಫಾಲೋ ಮಾಡ್ತಾನೆ. ಅಣುಗನಂದದಲ್ಲಿ ವಶನಾಗುವ ಮಹಾಮಹಿಮ ಅಂತ ಹೇಳಿದ್ರಲ್ಲ ಹಾಗೆ, ಕೂತ್ರೆ ಕೂಡ್ತಾನೆ, ನಿಂತ್ರೆ ನಿಲ್ತಾನೆ, ಎದುರು ಹೇಳ್ತಾನೆ, ಭಕ್ತಾಧೀನೆಂದೆನಿಸಿ. ಎರಡು ದೃಷ್ಟಾಂತ ಕೊಟ್ಟರು ದಾಸರು, ಹಿಂದಿಂದೆ ಬರ್ತಾನೆ ಒಂದು, ನಮ್ಮ ಜೊತೆ ಅಧೀರನಾಗಿರ್ತಾನೆ. ಒಂದು ಹಿಂದಿಂದೆ ಬರೋದು ಒಂದು, ಅಧೀರನಾಗಿರೋದು ಇನ್ನೊಂದು. ಎರಡನ್ನೂ ಕೂಡ ಹಾಗೆ ಮಾಡ್ತಕ್ಕಂಥ ವಸ್ತು ಅಂದರೆ ನೆರಳು. ಆ ರೀತಿ ದೇವರಿದ್ದಾನೆ. ಆ ನೆರಳು ಸುಮ್ಮನೆ ಬರುತ್ತಷ್ಟೇ, ನಾವು ಬಿದ್ದರೆ ಅದು ಬಿದ್ದು ಬಿಡುತ್ತೆ, ಇನ್ನೇನು ಮಾಡೋದಿಲ್ಲ. ನಾವು ಬಿದ್ದರೆ ಅದು ಬಿದ್ದು ಹೋಗಿಬಿಡುತ್ತೆ ಅಷ್ಟೇ. ದೇವ್ರು ಹಾಗಲ್ಲ, ತಡೆವ ದುರಿತವೂ ಹಾಗಾಡ. ನಮ್ಮ ಹಿಂದೆ ಆಪತ್ತು ಬರದಂತೆ ಎಲ್ಲ ಬ್ಲಾಕ್ ಮಾಡ್ತಾನೆ ಪರಮಾತ್ಮ. ಯಾವತ್ತು ಬರದಂತೆ ನೋಡ್ಕೊಡ್ತಾನೆ. ಕಾಮದ ಕೊಡುವ ಸಕಲೇಷ್ಟಗಳ, ಕೇಳಿದ್ದೆ ನೆರಳು ಕೇಳಿದ್ದೆಲ್ಲ ಕೊಡೋದಿಲ್ಲ. ಆದರೆ ಪರಮಾತ್ಮ ಕೇಳಿದ್ದೆಲ್ಲ ಕೊಡ್ತಾನೆ. ನಡೆವ ನಮ್ಮ ಮಂದದಲ್ಲಿ ನಮ್ಮ ಸುವಿಶೇಷ ಸನ್ಮಹಿಮ, ನಮಗೇನು ಬೇಕೋ ಹಾಗೆ ಮಾಡಿಕೊಡ್ತಾನಂತೆ. ಸರ್ವ ಇಷ್ಟಾರ್ಥಪ್ರದ ಪರಮಾತ್ಮ. ಇಂಥ ದೇವರನ್ನು ಯಾಕೆ ಬಿಡಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ, ಇನ್ನೆಂದೂ ಸಾಧ್ಯ. ಒಡಲ ನಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಬಿಡದ ಬೆಂಬಲನಾಗಿ ಭಕ್ತಾಧೀನ ನಿಂದೆನಿಸಿ, ತಡೆವ ದುರಿತೌಹಗಳ ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮ ಸಂತತ ಬದಕ ಅಡ್ಜೆಕ್ಟಿವ್ ಹೋದು ಅಡ್ಬರ್ಬೋದು. ಸಂತತ ನಡೆವ ಅಡ್ಬರ್ಬೋದು. ಸಂತತ ನಡೆವ ಯಾವಾಗಲೂ ಜೊತೆಗಿರ್ತಾನೆ, ಜೊತೆಗಿರ್ತಾನೆ. ಕ್ರಿಯಾಪದಕ್ಕೆ ವಿಶೇಷಣೆ ಮಾಡಿದರೆ ಅಡ್ವರ್ಬ್ ಆಗಿಬಿಡುತ್ತೆ. ಸಂತತ ಅವನು ಸಮ್ಯಕ್ ತತ ಸರ್ವತ್ರ ವ್ಯಾಪ್ತ ನಮ್ಮ ಜೊತೆ ಬರ್ತಾನೆ, ಅದು ಅಡ್ಜೆಕ್ಟಿವ್ ಆಗಿಬಿಡುತ್ತೆ. ಅಡ್ವರ್ಬ್ ಬೇರೆ, ಅಡ್ಜೆಕ್ಟಿವ್ ಬೇರೆ. ಪರವಾಗಿ ಸಂತತ ಅನ್ನೋ ಪದ ಅಡ್ಜೆಕ್ಟಿವ್ ಹೋದು ಅಡ್ವರ್ಬ್ ಹೋದು. ಯಾವಾಗಲೂ ಜೊತೆಗಿರ್ತಾನಲ್ಲ ಅಡ್ವರ್ಬ್, ಎಲ್ಲ ಕಡೆ ವ್ಯಾಪಿಸಿರ್ತಾನಲ್ಲ ಅಡ್ಜೆಕ್ಟಿವ್. ಸಂತತ ನಡೆವ ನಮ್ಮ ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ, ನವ ಸುವಿಶೇಷ ಸನ್ಮಹಿಮ. ಮಹಿಮ ಸನ್ಮಹಿಮ, ಸುವಿಶೇಷ ಮಹಿಮ, ಸುವಿಶೇಷ ಸನ್ಮಹಿಮ. ಎಷ್ಟು ಒತ್ತು ಕೊಟ್ಟು ಹೇಳ್ತಾರೆ ದೇವರ ಮಹಿಮೆಯನ್ನು. ಅಂಥ ಮಹಿಮೆ ಎಲ್ಲೂ ರಾಯರ ಮಹಿಮೆಯನ್ನೇ ನಾವು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಅಂತ ಹೇಳ್ತೇವೆ. ಅಂಥ ರಾಯರು ಎಷ್ಟು ಕೋಟಿ ಕೋಟಿ ಅನಂತ ರಾಯರಾದರೂ ಕೂಡ ದೇವರು ದೇವರು, ರಾಯರಾಯರೇ. ಅಂಥ ದೇವರು ಹೇಗಿದ್ದ ನವ ಸುವಿಶೇಷ ಸನ್ಮಹಿಮ, ಇದು ದೇವರ ಮಹಿಮೆ. ಇದು ದಾಸರಾಯರು ಕೂಡ ಚಿತ್ರ ಇದೆ. ಒಂದು ಎಚ್ಚರಿಕೆಯೂ ಕೊಡ್ತಾರೆ. ನಮ್ಮ ನೆರಳಿನ ಬಗ್ಗೆ ಮಾತಾಡ್ತೇವಲ್ಲ, ನೆರಳು ಯಾವಾಗ ಗೊತ್ತಾ ಕಾಣೋದು? ಬೆಳಕಿದ್ದರೆ ಮಾತ್ರ ನೆರಳು ಕಾಣೋದು. ನಮ್ಮ ಪ್ರಶ್ನೆ ಒಂದು ಬಂದಿತ್ತು, ನಮ್ಮ ಹಿಂದೆ ದೇವರಾಗಿ ಓಡಾಡ್ತಾರೆ ಅಂತ ಹೇಳ್ತಾರೆ, ನಮ್ಗೆ ಕಾಣದೇ ಹೇಳಿ ಅಂತ ಕೇಳಿದರೆ, ನೆರಳು ಈಗೆಲ್ಲ ಕಾಣೋದಿಲ್ಲ. ಯಾವಾಗ ಕಾಣುತ್ತೆ? ಬೆಳಕಿದ್ರೆ ಮಾತ್ರ ನೆರಳು ಕಾಣೋದು. ದೇವರ ಹಿಂದೆ ನೆರಳಂತೆ ಇರ್ತಾರಲ್ಲ, ಯಾವಾಗ ಕಾಣ್ತಾನೆ ಗೊತ್ತಾ? ಜ್ಞಾನ ಇದ್ರೆ ಮಾತ್ರ ಕಾಣ್ತಾನೆ ಇವರು ದೇವರು ಕಾಣೋದಿಲ್ಲ. ಜ್ಞಾನದ ಬೆಳಕಿಗೆ ಮಾತ್ರ ದೇವರು ಕಾಣ್ತಾನೆ, ಇಲ್ಲ ಹೋದ್ರೆ ಕಾಣೋದಿಲ್ಲ. ನಮಗೆ ಜ್ಞಾನ ಎಲ್ಲ ದೇವರು ಕಾಣೋದು. ಕುರುಡರಿಗೆ ಏನು ಕಾಣುತ್ತೆ ಯೋಚನೆ ಮಾಡಿ, ಸೂರ್ಯನೇ ಕಾಣೋದಿಲ್ಲ ಅವರಿಗೆ. ಮೇಳದ ಬತ್ತಿ ಕಾಣೋದಿಲ್ಲ ಅಲ್ಲ ಕುರುಡರಿಗೆ, ಸೂರ್ಯನೂ ಕಾಣೋದಿಲ್ಲ ಅವರಿಗೆ. ನೋಡದ ಕಣ್ಣಿಲ್ಲದವರಿಗೆ ಎಂದೆಂದೂ ದೇವರು ಕಾಣೋದಿಲ್ಲ. ನೋಡೋ ಕಣ್ಣಿದ್ರೆ ಯಾವಾಗಲೂ ದೇವರು ಕಾಣ. ಅದಕ್ಕೆ ಜ್ಞಾನ ದೀಪೇನ ಭಾಸ್ವತ ಭಗವಂತ ಹೇಳ್ತಾನೆ. ಜ್ಞಾನದ ದೀಪ ಇದ್ರೆ ಆಗ ನಮಗೆ ದೇವರು ಕಾಣ್ತಾನೆ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರೆದಿದೆ. ಇದು ನಿಜವಾದ ದೇವರು ನೋಡ್ತಕ್ಕಂಥ ರೀತಿ. ಒಡಲ ನೆಲನಂದದಲ್ಲಿ ಹರಿ ನಮ್ಮೊಂದರೆ ಹೇಳ್ತಾರಲ್ಲ, ಎಷ್ಟು ಸಲೀಸಾಗಿ ಹೇಳ್ತಾರೆ. ಒಂದಾರು ಡಿಫಿಕಲ್ಟ್ ಪದ ಇದೆ ಅದರಲ್ಲಿ, ಒಂದು ಕಷ್ಟದ ಪದ ಇದೆ. ಹರಿದಾಸ ಸಾಹಿತ್ಯದ ದೊಡ್ಡ ವೈಶಿಷ್ಟ್ಯಗಳಲ್ಲಿ ಒಂದು ಇರೋಂದರೆ ಸರಳವಾದ ಭಾಷೆ, ಸರಳವಾದ ಭಾಷೆ. ಇಡೀ ಕನ್ನಡ ಸಾಹಿತ್ಯದೊಳಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅಂದರೆ ದಾಸ ಸಾಹಿತ್ಯ. ಇನ್ಯಾವ ಸಾಹಿತ್ಯ ನೋಡಿ ಸುಲಭ ಅಲ್ಲ. ಯಾರು ಲೆಟರ್ ಬರ್ತಾರೆ ಓದೋಕ್ಕಾಗಲ್ಲ, ಅವರು ಅರ್ಜೆಂಟ್ ಓದೋಕ್ಕೆ ಸಾಧ್ಯ. ನಿಧಾನ ಓದೋ ಭಾಷೆ ಅಂತ ಬರೀ ಬಿಟ್ಟೇ ಬಿಡ್ತೀವಿ. ಆ ರೀತಿಯಾಗಿದೆ ಲೆಟರ್ ಬರೆದ್ರೆ ಓದ್ತೀವಿ. ನವ್ಯ ಕವಿತೆಗಳು ಕವಿತೆ ಅಂತಲೇ ಕೆಲಸ ಅವರಿಗೆ ಅರ್ಥ ಆಗೋದಿಲ್ಲ, ನಾವು ಯಾವ ಊರಲ್ಲಿ ಬರೆದ್ರೆ ಗೊತ್ತಿಲ್ಲ ಅನ್ನಿಸ್ತಾರೆ ಕೊನೆ. ಅಂಥ ಸ್ಥಿತಿಯಲ್ಲಿ ಇದ್ದಕ್ಕೂ ಅದು ನಿರ್ವಹಣೆ ಮಾಡ್ತಿರ್ತಾರೆ. ದಾಸ ಸಾಹಿತ್ಯ ನೋಡಿ, ಯಾವುದೇ ಒಂದು ಪತ್ರ ಕಾವ್ಯ, ಇವತ್ತಿನ ಕಾವ್ಯ ಓದಬೇಕಾದ್ರೆ ನಿಮಗೆ ಡಿಕ್ಷನರಿ ಬೇಕು ಸಾಮಾನ್ಯವಾಗಿ. ಆದರೆ ಡಿಕ್ಷನರಿ ಇಲ್ಲದೇನೆ ಅರ್ಥ ಮಾಡಿಕೊಂಡು ಓದಬಹುದಾದ ಒಂದೇ ಒಂದು ಸಾಹಿತ್ಯ ಅಂದರೆ ಹರಿದಾಸ ಸಾಹಿತ್ಯ ಅನ್ನೋದನ್ನು ನಾವು ಬಹಳ ಗಮನ ಕೊಟ್ಟು ಕೇಳಬೇಕು. ಭಾಷೆ ಅಷ್ಟು ಸುಲಭ, ವಿಷಯ ನೋಡಿದರೆ ವಂಡರ್ಫುಲ್ ಆಗಿದೆ. ಕೆಲವು ಶಬ್ದಗಳು ಭಾರಿ ಕಷ್ಟ ಇರುತ್ತೆ, ಡಿಕ್ಷನರಿ ನೋಡಿದ್ರೆ ಸಿಗುತ್ತೆ ಹಬ್ಬ ಅಂತೇಳಿ. ಆದರೆ ನೋಡಿ, ಇಷ್ಟೇನಾ ಇಷ್ಟೇ ಬೊಂಬಾಸ್ಟಿಕ್ ಲ್ಯಾಂಗ್ವೇಜು, ನೋ ಮೀನಿಂಗ್, ನೋ ಲ್ಯಾಂಗ್ವೇಜ್, ನೋ ಕಮ್ಯುನಿಕೇಷನ್. ಇವ್ರದ್ದು ಹಾಗಲ್ಲ, ಫುಲ್ ಆಫ್ ಥಾಟ್. ಭಾಷೆ ಮಾತ್ರ ಭಾರಿ ಸಿಂಪಲ್. ಹರಿದಾಸರು ಗೆದ್ದದ್ದು ಇದಕ್ಕೆ ಕಾರಣ, ಹರಿದಾಸರು ಯಾಕೆ ಸಿಂಪಲ್ ಭಾಷೆ ಉಪಯೋಗಿಸ್ತಾರೆ ಅಂದರೆ, ಮೊದಲೇ ದೇವರ ವಿಷಯ ಭಾರಿ ಕಷ್ಟ, ವಿಷಯ ಕಷ್ಟ, ಭಾಷೆಯೂ ಕಷ್ಟವಾದ ಗತಿಯನ್ನಾಗಿ ಜನಗಳದು ಅಂತೇಳಿ ಅಷ್ಟು ಕರುಣೆಯಿಂದ ಸರಳವಾದ ಭಾಷೆ ಉಪಯೋಗಿಸ್ತಾರೆ. ಇದು ಮಧ್ವಾಚಾರ್ಯ ಶೈಲಿ. ಬಾಲಸಂಗಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತ. ಭಾಷೆ ಹೇಗಿರಬೇಕು ಅಂದರೆ ಸಾಮಾನ್ಯ ತಿಳಿ ಹೇಗಿರಬೇಕು, ಅದರ ಅರ್ಥ ಹೇಗಿರಬೇಕು ಅಂದರೆ ವಿದ್ವಾಂಸರು ಯೋಚನೆ ಮಾಡಿದಷ್ಟು ಬರ್ತಿರಬೇಕು. ಅದು ದೊಡ್ಡದು. ಇವತ್ತು ಅರ್ಥ ಇರೋದಿಲ್ಲ, ಭಾಷೆ ಅರ್ಥನೇ ಆಗೋದಿಲ್ಲ, ಭಾವಕ್ಕೆ ಅರ್ಥನೇ ಇರೋದಿಲ್ಲ ಅಂತ ನಾನು ಭಾಷೆ ಇರುತ್ತೆ. ಭಾವ ಇರೋದೇ ಇಲ್ಲ, ಭಾಷೆ ತಿಳಿಯೋದಿಲ್ಲ ಅಂತ ಸಾಹಿತ್ಯ ತಗೊಂಡು ಏನು ಮಾಡ್ತೀರಿ? ಅದಕ್ಕೆ ಹೇಳ್ತಾ ಹರಿದಾಸ ಸಾಹಿತ್ಯ ಅಂದರೆ ಅದು ವಿಚಿತ್ರವಾದ ಸಾಹಿತ್ಯ. ಇವತ್ತು ಯಾವುದೇ ಬೇರೆ ಭಾಷೆಯ ಸಾಹಿತ್ಯ ಕೊರಿಸಕ್ಕೆ ಬರೋದಿಲ್ಲ. ಅಭಿಮಾನದ ಮಾತಲ್ಲ, ಅದು ನೆನಪಿರಬೇಕು. ಇವತ್ತು ಯಾವುದೇ ಒಂದು ಸಂಗೀತ ಕಚೇರಿಗೆ ಹೋಗಿ ನೀವು ಒಳ್ಳೆ ಬೇರೆ ರಾಗೋ ಬೇಕಾಟ್ ಹಾಡ್ತಾ ಇರ್ತಾರೆ, ಅರ್ಥಾದರ್ಶನ ಕೆಡ್ತಾ ಕೂತಿರ್ತಾರೆ, ಯಾರು ಪೂರ್ತಿ ಇನ್ವಾಲ್ವ್ ಆಗೋದಿಲ್ಲ. ಯಾವಾಗ ದಾಸರಾಡ ಶುರು ಮಾಡ್ತಾರೋ ಎಲ್ಲರ ಕಣ್ಣು ಅಗಲಾಗಿಬಿಡ್ತಾರೆ, ಎಲ್ಲರೂ ಇನ್ವಾಲ್ವ್ ಆಗಿಬಿಡ್ತಾರೆ. ಒಂದು ಒಂದು ಕ್ಷಣದಲ್ಲಿ ತನ್ಮಯರಾಗಿಬಿಡುತ್ತೆ. ಆ ಶಕ್ತಿ ಯಾವ ಸಾಹಿತ್ಯಕ್ಕೂ ಇಲ್ಲ, ಬೇರೆ ಯಾವ ಸಂಗೀತಕ್ಕೂ ಇಲ್ಲ, ದಿವೈನ್ ಸಂಗೀತ ದಾಸರು ಅವರೇ ಹೇಳ್ತಾರೆ. ತಾಳಬೇಕು ತಕ್ಕ ಬೇಡಬೇಕು ಹೇಳ್ತಾ ಕೇಳಲೋ ಹರಿ ತಾಳನೋ, ಎಲ್ಲ ರಾಗ ತಾಳಗಳಿದ್ದು ಕೊನೆಗೆ ಇಲ್ಲ ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಭಕ್ತಿಯನ್ನು ಉಕ್ಕಿಸಿದ ಸಾಹಿತ್ಯ ನೆರೆದ ಸಾಹಿತ್ಯ ಅದು ಸ್ವಂತದ್ದಲ್ಲ, ಮಧ್ವಾಚಾರ್ಯ ಸಿದ್ಧಾಂತವನ್ನು ಹಾಗೆ ಮುಟ್ಟಿಸಿದರು ದಾಸರು. ಅದಕ್ಕೆ ಸರಳತೆಯನ್ನು ಪೂರ್ತಿ ಮೇಂಟೈನ್ ಮಾಡ್ತಾರೆ, ಮನಸ್ಸಿಗೆ ಮುಟ್ಟಾಗಿ ಮಾಡ್ತಾರೆ. ಬಿಟ್ಟವರ ಭವ ಭಾಷದಿಂದಲೇ ಕಟ್ಟುವರು ಬಹು ಕಠಿಣ ನಿವಾರ ಶಿಷ್ಟೇತ್ತರೆ ಎಂದರೆ ಧನವರತ ಸದ್ಭಕ್ತಿ ಭಾಷದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವರು ಸಿಟ್ಟಿನವರಿವನಲ್ಲ ಕಾಮದ ಕೊಟ್ಟು ಕಾವಲು ಸಕಲ ಸೌಖ್ಯವನ್ನು ಇಹ ಬರಗಳಲ್ಲಿ ಮುಂದಿನ ಪದ್ಯಪ್ರಾಸ. ಬಿಟ್ಟವರ ಭವ ಭಾಷದಿಂದಲೇ ಕಟ್ಟುವರು ಬಹು ಕಠಿಣ ನಿವಾರ ಶಿಷ್ಟೇಷ್ಠನೆಂದರೆ ಧನವರತ ಸದ್ಭಕ್ತಿ ಭಾಷದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವರು ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವರು ಸಕಲ ಸೌಖ್ಯವರು ಇಹ ಬರಂಗಳಲ್ಲಿ. ಈ ಪದ್ಯದಲ್ಲಿ ದಾಸರು ದೇವರನ್ನು ಹೇಗೆ ಹಿಡಿಬೇಕು, ಬಿಟ್ಟ ಬಿಡೋದು ಹೇಗೆ, ಕಳ್ಕೊಳ್ಳೋದು ಹೇಗೆ, ಹಿಡಿಯೋದು ಹೇಗೆ, ದೇವರ ಬಗ್ಗೆ ಒಗಟು. ಬಿಟ್ಟವರ ಕಟ್ಟುವನು ಕಟ್ಟುವರ ಬಿಡಿಸುವನು ದಾಸರು ಹೇಳಬೇಕು ಒಗಟೊಂದ್ರೆ. ಬಿಟ್ಟವರ ಕಟ್ಟುವನು ಕಟ್ಟುವರ ಭವ ಕಟ್ಟು ಬಿಡಿಸುವನು. ಬಿಟ್ಟವರು ಅಂದರೆ ಏನು? ಬಿಟ್ಟವರ ಭವ ಭಾಷದಿಂದಲೇ ಕಟ್ಟುವನು ಬರೀ ಕಟ್ಟೋದಿಲ್ಲ, ಸಂಸಾರದಲ್ಲಿ ಪ್ಯಾಕ್ ಮಾಡಿ ಹಾಕಿಬಿಡ್ತಾನೆ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಯಾರು ಭಕ್ತಿ ಪಾಶದಿಂದ ಬಿಗಿತಾರಲ್ಲ ಅವರು ಸಂಸಾರದ ಕಟ್ಟನ್ನೇ ಬಿಡಿಸಿಬಿಡ್ತಾರೆ ಪರಮಾತ್ಮ. ಸಿಟ್ಟಿನವ ನೀವನಲ್ಲ, ದೇವರಿಗೆ ಸಿಟ್ಟು ಅಂದ್ರೆ ಗೊತ್ತಿಲ್ಲ. ಕಾಮದ ಕೊಟ್ಟು ಕಾಮನು ಸಕಲ ಸೌಖ್ಯವನು ಇಹ ಪರಂಗಳಲ್ಲಿ. ಇಹದಲ್ಲೂ ಸುಖ ಪರದಲ್ಲೂ ಸುಖ, ಪರಮಾತ್ಮ ಸುಖದ ಸುರಿಮಣೆ ಮಾಡಿಸ್ತಾನಾದ್ರಿಂದ ಅವನ ಬಿಡಬೇಡಿ ಎಂಬ ಸಂದೇಶವನ್ನು ದಾಸರು ಕೊಡ್ತಾರೆ. ಈಗ ದಾಸರಿಗೆ ದೇವರ ಬಗ್ಗೆ ಎಲ್ಲ ರೀತಿಯಲ್ಲೂ ಹೇಳಿ 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 ಆತನ ಹಿಡಿಯಲೇಬೇಕು ಅಂತಕ್ಕಂತಹ ಭಕ್ತರಿಗೆ ಹಿಡಿಬೇಕು ಅನ್ನೋ ಭಾವನೆ ಬರೆಸಬೇಕು, ಹಿಡಿಸಲೇಬೇಕು ಅನ್ನೋ ಹಠ ದಾಸರಿಗೆ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಇನ್ನು ಉಳಿದಿರೋದು 5 ಪದ್ಯ, ಇದಾದ ಮೇಲೆ ನಾಳೆ ಗ್ಯಾರಂಟಿ ಮುಗಿಯುತ್ತೆ ಅಂತ ಧೈರ್ಯ ಬರುತ್ತೆ. ಇಷ್ಟು ಓಡಿಸೋದ್ರ ಮೇಲೆ ಆಗ್ತಿರಲಿಲ್ಲ. ಚೇತನಾಚೇತನ ವಿಲಕ್ಷಣ ಪದ್ಯ ಒಂದು ಹೇಳಬೇಕಾದ್ರೇ ಎಷ್ಟು ವಿಷಯ ಇದೆ ಗೊತ್ತಾ ಅದರಲ್ಲಿ. ಅವೆಲ್ಲ ಅವಸರದಲ್ಲಿ ಮುಗಿಯಲು ಸಾಧ್ಯ ಇಲ್ಲ ಅಂತ ಅವ್ರು ಹೇಳಲಿಲ್ಲ. ಬರೀ ಪ್ರತಿಯೊಂದು ಮಾತುಗಳು ಕೂಡ ತುಂಬ ಶಾಸ್ತ್ರಾರ್ಥ ಗಂಭೀರ. ಆದರೆ ಒಂದು ಹಿಡಿದ ವಿಷಯ ಮುಗಿಸ್ಬೇಕು, ಮುಗಿಸ್ತಾ ಹೋದ ಜನಗಳಿಗೆ ಕೇಳಿದ ಭಾವನೆ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಕರುಣಾಸಂಧಿಯ ಮೊದಲು ಪದ್ಯಗಳು ದೀರ್ಘವಾಗಿ ಹೇಳಿ ಈಗ ಸ್ವಲ್ಪ ವೇಗವಾಗಿ ಹೇಳ್ತಿರೋದು. ನಾಳೆ ಇನ್ನೂ ಬಹಳ ರಮ್ಯವಾದ ಪದ್ಯಗಳು ಕಣ್ಣಿಗೆವೆ ಎಂದಾದರೆ ನಾಳೆ ಬರುತ್ತೆ. ಈಗ ಪೂರ ಪದ್ಯಗಳಿವೆ, ಅದರೊಂದಿಗೆ ನಾಳೆ ಈ ಕಾರ್ಯಕ್ರಮ ಹರಿಕಥಾ ಪ್ರಸಾರದ ಪ್ರವಚನ ಮಾಲಿಕೆಯ ಕಾರ್ಯಕ್ರಮ ನಾಳೆಗೆ ಮಂಗಳವಾಗುತ್ತೆ. ಅಧಿಕ ಮಾಸ ಹುಣ್ಣಿಮೆ ಭಾರಿ ಶ್ರೇಷ್ಠವಾದ ದಿವಸ, ಅಧಿಕ ಮಾಸದಲ್ಲಿ ಅತಿ ಶ್ರೇಷ್ಠವಾದ ದಿವಸ ಅಂದರೆ ಹುಣ್ಣಿಮೆ. ಅದಕ್ಕೆ ನಾಳೆ ಮಂಗಳ ಕಾರ್ಯಕ್ರಮ 6 ಕಾಲಿಗೆ ಪ್ರಾರಂಭ. ಇದು 6 ಕಾಲಿಂದ 6:30 ಬಂದಿತ್ತಲ್ಲ, 6 ಕಾಲಿಗೆ 6 ಕಾಲಿಂದ 8:30 ಕಾರ್ಯಕ್ರಮ ಮುಗಿಯುತ್ತೆ. ನಾಳೆ ಪರಮಪೂಜ್ಯ ಶ್ರೀ ಭಂಡಾರಿಕೆ ಶ್ರೀಪಾದಗಳು ವಿದ್ಯೇಶ್ವರ ಶ್ರೀಪಾದಗಳು ಆಗಮಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮಾತ್ರ ಅವರಿರ್ತಾರೆ, ಬೇಗ ಬಂದರೆ ಶ್ರಾವಣ ಪ್ರವಚನ ಕೇಳ್ಬೋದು. 6 ಕಾಲಿ ಸರಿಯಾಗಿ ಬಂದ ತಕ್ಷಣ ಮಂಗಳ ಕಾರ್ಯಕ್ರಮ, ಜೊತೆಗೆ ವಿಶೇಷವಾಗಿ ಫಲಿತಾಂಶ ಹಿಂದಿನ ಪದ್ಯಗಳು ಸೂಕ್ಷ್ಮವಾದ ಫಲಿತಾಂಶ, ಜೊತೆಗೆ ಅಧಿಕ ಭಾಷೆ ಬೇಕು ಒಂದೆರಡು ಮಾತನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆ ನಾಳೆಗೆ ಮಂಗಳವಾಗುತ್ತೆ ಅಂತ ಹೇಳ್ತಾ. ಅಲ್ಲಿ 33 ಯಾತಕ್ಕೆ ಅಂತ ತುಂಬ ಜನ ಕೇಳ್ತಾರೆ. 33 ತಿಂಗಳಿಗೊಮ್ಮೆ ಬರುತ್ತೆ ಅಧಿಕ ಮಾಸ, ಅದಕ್ಕೆ 33 ಭಾರಿ ಪ್ರಿಯ. ಬಟ್ ಆ್ಯಕ್ಚುಲಿ 33 ತಿಂಗಳಿಗೊಮ್ಮೆ ಅಲ್ಲ, ಯಾವರೇಜ್ 33 ತಿಂಗಳು, ಕೆಲವು 29 ತಿಂಗಳಿಗೆ ಬರುತ್ತೆ, ಕೆಲವು 36 ತಿಂಗಳಾಗುತ್ತೆ, ಬಟ್ ಯಾವರೇಜ್ 33 ತಿಂಗಳಿಗೆ ಬರುತ್ತೆ. ಅದಕ್ಕೆ 33 ಅದರ ಸಂಕೇತ, ಜೊತೆಗೆ 33 ಕೋಟಿ ದೇವತೆಗಳಿಗೆ ಸಂಕೇತ, 33 ಭಗವತ್ ರೂಪಗಳಿಗೆ ಸಂಕೇತ. ಅದಕ್ಕೆ 33 ಆಗಬೇಕು ಅಂತ ಹೇಳ್ತಾರೆ. ಅಪೂಪದಾನವು ನಮ್ಮ ಅತಿಶ್ರೇಷ್ಠವಾದದ್ದು ಅಪೂಪದಾನ. ಆದರೆ ಅಪೂಪದಾನನೇ ಆಗಬೇಕು ಅಂತಿಲ್ಲ, 33 ಏನಾದರೂ ಆಯಿತು ಅಂತ ಪುರಾಣ ಹೇಳುತ್ತೆ. ಮತ್ತೆ ಆ ಸಬ್ಸ್ಟಿಟ್ಯೂಟ್ ಯಾರೋ ಮಾಡಿ ಪುರಾಣದೇ ಚಾಯ್ಸ್ ಕೊಟ್ಬಿಟ್ಟು ಅಪೂಪವನೇ ಅದಕ್ಕೆ ಹಾಕಬೇಕು ಅಂದರೆ ಛಿದ್ರ ಜಾಸ್ತಿ ಇದ್ದಷ್ಟು ಕೂಡ ಫಲ ಜಾಸ್ತಿ ಇರುತ್ತೆ, ಛಿದ್ರ ಜಾಸ್ತಿ ಇರಬೇಕು. ಅಪೂಪಕ್ಕೆ ಬರೋ ಛಿದ್ರ ಯಾವುದಕ್ಕೂ ಬರೋದಿಲ್ಲ, ದೋಸೆಗೆ ಬರುತ್ತೆ ಅದು ಮಧುರ ಅಲ್ಲ, ಖಾರ ಆದ್ದರಿಂದ ಅದು ಉಪಯೋಗ ಬರೋದಿಲ್ಲ. ಅದಕ್ಕೆ ಅಪೂಪದಾನವೇ ಶ್ರೇಷ್ಠ. ಇಲ್ಲದವ್ರು 33 ಯಾವ್ದು ಬೇಕಾದರೂ ಆಗ್ಬೋದು, ಹಣ್ಣಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಅದು ಹಸಿ ಪದಾರ್ಥ ಆಗಬಹುದು. ದೇವರಿಗೆ ಭಾರಿ ಪ್ರಿಯ ಈ ಮಾಸಕ್ಕೆ ಪುರುಷೋತ್ತಮ ರೂಪಿ ಪರಮಾತ್ಮ ದೇವತೆ. ಏನೇ ಕೆಲಸ ಮಾಡಿದ್ರು ತಿಂಗಳು ಪೂರ್ತಿ ಪುರುಷೋತ್ತಮ, ಪುರುಷೋತ್ತಮನ ಉಪಾಸನೆಯಾವತ್ತು ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತಲೇ ಹೇಳಿದ್ರು. ಮತ್ತು ಅದಕ್ಕೆ ಸಂಬಂಧಪಟ್ಟ ತುಂಬ ಜನ ಗೊತ್ತಿಲ್ಲ, 99% ಜನಕ್ಕೂ ಗೊತ್ತಿಲ್ಲ. ಪುರಾಣದಲ್ಲಿ ಪ್ರತಿನಿತ್ಯ ಹೇಳಬೇಕಾದ ಮಂತ್ರವನ್ನು ಹೇಳ್ತಾರೆ. ಅಧಿಕ ಮಾಸ ಪೂರ್ತಿ ಒಂದೇ ಶ್ಲೋಕ ಪ್ರತಿನಿತ್ಯ ಹೇಳಬೇಕು ಅಂತ ಹೇಳ್ತಾರೆ. ಒಂದು ಸ್ಪೆಷಲ್ ವಿಷ್ಣು ಸ್ತೋತ್ರ ಹೇಳ್ತಾರೆ, ಅದು ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಪುರಾಣದಲ್ಲಿದೆ, ಆ ಪುಸ್ತಕ ಪ್ರಿಂಟ್ ಆಗುತ್ತೆ. ಅದು ಗುರುವಾರ ಬಿಡುಗಡೆ ಆಗಿದೆ, ನಾಳೆ ಸಿಗಲ್ಲ ಪುಸ್ತಕ, ಅದು ಪುಸ್ತಕ ಪ್ರಿಂಟ್ಗೆ ಹೋಗಿದೆ. ಗುರುವಾರ ಅಧಿಕ ಮಾಸ ಮಹಾತ್ಮ ಪುಸ್ತಕ ಗುರುವಾರದಿಂದ ಸಿಗುತ್ತೆ. ಬೇಕಾದಷ್ಟು ಅದೆಲ್ಲ ಸ್ತೋತ್ರ ಕೊಟ್ಟಿದೆ, ಸ್ತೋತ್ರ ಮಂತ್ರ ಎರಡನ್ನೂ ಕೊಟ್ಟಿದೆ. ಪ್ರತಿನಿತ್ಯ ಸ್ತೋತ್ರ ಹೇಳಬೇಕು, ಒಂದು ಶ್ಲೋಕ ಅಷ್ಟೇ. ಒಂದು ಸ್ತೋತ್ರ ಒಂದು ಐದು ಶ್ಲೋಕ ಇದೆ, ಮಂತ್ರ ಒಂದು ಸ್ತೋತ್ರ ಇದೆ. ಅದನ್ನು ಹೇಳಲೇಬೇಕು ಅಂತೇಳಿ ಪದ್ಮ ಪುರಾಣದಲ್ಲಿ ಬರುತ್ತೆ, ಅದನ್ನೆಲ್ಲ ಕೊಟ್ಟಿದೆ. ಆ ಪುಸ್ತಕ ನಾಡಿದ್ದರಿಂದ ನಮ್ಮ ಇದರಲ್ಲಿ ತಗೊಳ್ಬಹುದು. ನಾಳೆ ಮಾತ್ರ ಇನ್ನೂ ಕೆಲವು ವಿಧಿಕಮಾಸ ಸಂಬಂಧಪಟ್ಟಂಥ ಅಪೂರ್ವವಾದ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಕಥೆಯನ್ನು ಪದ್ಮ ಪುರಾಣದಲ್ಲಿ ಹೇಳ್ತಾರೆ. ನಾಳೆ ಆ ಭಾಗವನ್ನು ಹೇಳ್ತೇನೆ. ಭಾಳ ಪೂರ್ ಎಲ್ಲೂ ಕೇಳಿರೋದಿಲ್ಲ, ಭಾಳ ಸ್ವಾರಸ್ಯವಾದ ಒಂದು ಭಾಗ, ಭಾಳ ಚಿಕ್ಕದು, ತುಂಬ ಮನಸ್ಸಿಗೆ ಹಿಡಿಸ್ತಕ್ಕಂಥ. ನಾಳೆ ಅದನ್ನು ಸರಿಯಾಗಿ ಆರುಕಾಲಿ ಪ್ರಾರಂಭ ಮಾಡಿ ಎಂಟರವರೆಗೆ ಸರಿಯತಾನುಸಾರ ಪ್ರವಚನದ ಬಂಗಾರ ಪ್ರವಚನ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಶೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ.